प्रविश्य मम वाच इमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणपदादीन् प्राणान् नमो भगवते पुरुषाय तुभ्यम्। यस्माद् ब्रह्मेन्द्ररुद्रादिदेवतानां श्रेयोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। दशतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिगृह्णति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावदा। हराय भजकानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्यासुरावोहं ईडे चेतोऽभिमानिनः यूयं सर्वे प्रकुरुता मनो मे मध्वभावकम्। श्रीमध्वः कल्पवृक्षस्तु जयार्यः कामसुस्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यः। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। श्रीमन्महाभारत विश्वमान्यवागिरतक्कन्तः ಮಹೋನ್ನತವಾದಂಥ ಕೃತಿ, ಅದಕ್ಕೆ ಸಮಾನವಾದ ಕೃತಿಯೇ ಮತ್ತೊಂದು ಇಲ್ಲ. ನ ಭಾರತ ಸಮಂ ಶಾಸ್ತ್ರಂ ಅನ್ನೋದೇ ಸಿದ್ಧಾಂತ. ಅಂಥ ಮಹಾಭಾರತ ತೀರ ಸಾಮಾನ್ಯರಿಂದ ಹಿಡಿದು ಬ್ರಹ್ಮದೇವರವರೆಗೆ ಟೆಕ್ಸ್ಟ್ ಬುಕ್ ಅಂತೆ. ಎಂಥ ಗ್ರಂಥ ಇರಬೇಕು ಲೆಕ್ಕಾಗಿ? ಏನೂ ಗೊತ್ತಿಲ್ಲ ಮಹಾಭಾರತ ಕೇಳು, ಎಲ್ಲ ಗೊತ್ತಿದೆ ಮಹಾಭಾರತ ಕೇಳು. ಮಹಾಭಾರತ ಕೇಳದೆ ಹೋದರೆ ಅವನು ಪೂರ್ಣಪ್ರಜ್ಞನಾಗಲಿಕ್ಕೆ ಸಾಧ್ಯ ಇಲ್ಲ. ಮಹಾಭಾರತ ಅಂತ ಹೇಳಿದರೆ ನಮ್ಮ ಜೀವನದ ಸರ್ವಸ್ವ, ಹಾರ ಸರ್ವಸ್ವ, ಜನರ ಎಲ್ಲ ಬದುಕಿನ ಸಾರಾಂಶ ನೋಡಬೇಕು ಅಂದ್ರೆ ಮಹಾಭಾರತದಲ್ಲಿ ನೋಡಬೇಕು. ಅಷ್ಟನ್ನು ಕೇಳಿದ್ವಿ ಅಂದರೆ ಜಗತ್ತಲ್ಲಿ ಹೊಸ್ತು ಅಂತ ಅನಿಸೋದೇ ಇಲ್ಲ. ಅಷ್ಟರ ಮಟ್ಟಿಗಿರ ಒಂದು ನಾವೀನ್ಯ ಪರಿಪೂರ್ಣತೆ ಮಹಾಭಾರತದಲ್ಲಿ ಉಂಟು. ಅಂತ ಮಹಾಭಾರತದಂಥ ಕೃತಿಯನ್ನ ಇವತ್ತು ಯಾವ ಯುಗದಲ್ಲಿ ನಾವಿದ್ದೇವೆ? ಕಂಪ್ಯೂಟರ್ ಯುಗ, ಎಷ್ಟೆಷ್ಟು ಸಾವಿರ ಏನೇನೋ ಆಗೋಗ್ಬಿಟ್ಟಿದೆ. ಇಷ್ಟಾದರೂ ಮಹಾಭಾರತವನ್ನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಜನ ಇಲ್ಲ ಅಂದ್ರೆ ಇನ್ನು ಬರೆಯೋ ಸ್ಥಿತಿ ಎಲ್ಲಿ ಬರಬೇಕು ಲೆಕ್ಕ? ನಮ್ಮ ಜನ ತಿಳ್ಕೊಂಡ್ರು ಹಿಂದೆ ಭಾರಿ ದಡ್ಡರಿದ್ರು, ಅದು ಭಾರಿ ಬುದ್ಧಿವಂತರಿದ್ದಾರೆ ಅಂತ. ಆದ್ರೆ ಮಹಾಭಾರತ ಅಂತ ಗ್ರಂಥ ನೋಡಿದಾಗ ಹಿಂದಿ ಭಾರಿ ಬುದ್ಧಿವಂತರಿದ್ರು ಇವತ್ತೇ ದಡ್ಡರಿದ್ದಾರೆ ಅಂತ ಗೊತ್ತಾಗುತ್ತೆ ಹೊರತು ಮಹಾಭಾರತದ ಎತ್ತರ ಅಂಥದ್ದು. ಅದನ್ನ ಜಗತ್ತಿನ ಒಂದು ಕೋಮಿನ ಜನ ಅಲ್ಲ, ವಿಶ್ವದ ಒಬ್ಬ ವಿದ್ವಾಂಸ ಅಂದ್ರೆ ಮಹಾಭಾರತಕ್ಕೆ ತಲೆ ಬಾಗ್ತಾನೆ ಅಂತ ಒಂದು ಹಿರಿಮೆ ಅದಕ್ಕೆ. ಅಂತ ಕಥೆನೇ ಇನ್ನೊಂದಿಲ್ಲ ಜಗತ್ತಿನಲ್ಲಿ. ಆ ತತ್ವ ಇಲ್ಲ, ಕಥೆ ಇಲ್ಲ, ಯುದ್ಧಗಳಿಲ್ಲ, ಆ ಒಂದು ಜನಜೀವನದ ವೈವಿಧ್ಯ ಇಲ್ಲ, ಪಾತ್ರ ವೈವಿಧ್ಯ ಇಲ್ಲ, ಉಪದೇಶ ಇಲ್ಲ, ಎಲ್ಲ ಮಹಾಭಾರತದ್ದೇ. ಅಂತ ಮಹಾಭಾರತದಲ್ಲಿ ಈ ಒಂದು ಪ್ರವಚನ ಮಾಲಿಕೆಯ ಮುಖ್ಯ ಉದ್ದೇಶ, ಅದರ ಮೂಲ ಕಥೆಯಲ್ಲಿ ಎಷ್ಟು ತಾತ್ವಿಕವಾದಂಥ ಅಂಶಗಳು ತುಂಬಿದೆ, ನಮ್ಮ ನಿತ್ಯ ಜೀವನಕ್ಕೆ ಮಹಾಭಾರತದ ಪ್ರಯೋಜನ ಪ್ರತಿ ಕ್ಷಣದಲ್ಲಿ ಹೇಗಾಗತ್ತೆ ಅನ್ನೋದನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಗೆ ತಿಳಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ನೋಡಲಿಕ್ಕೆ ಹೊರಟಿದೆ. ಕಾರಣ, ಮಧ್ವಾಚಾರ್ಯ ಒಬ್ಬರೇನೆ ಮಹಾಭಾರತವನ್ನು ಸಮಗ್ರವಾಗಿ ನೋಡಿದವರು, ಪೂರ್ಣ ವಿಶ್ಲೇಷಣೆ ಮಾಡಿದವರು, ಅತ್ಯದ್ಭುತವಾದಂಥ ಸಾಮರ್ಥ್ಯ ಹೊಂದಿದರು. ಅದಕ್ಕೆ ಕಾರಣ, ಅದರಲ್ಲಿ ಯಾವ ಭೀಮಸೇನ ಇದ್ದಾನೆ ಅವರೇ ಮಧ್ವಾಚಾರ್ಯರಾದ್ದರಿಂದ, ಅದನ್ನು ಕೇಳಿ ಬರೆದಿದ್ದಲ್ಲ ಅವರು, ನೋಡಿ ಬರೆದಿತ್ತು. ಆದ್ದರಿಂದನೇ ಅದಕ್ಕೆ ಅಷ್ಟು ಪರಿಪೂರ್ಣತೆ ಬರಲಿಕ್ಕೆ ಕಾರಣ ಸ್ವತಃ ಅವರು. ಇದು ನಿಜವಾದ ಅರ್ಥದಲ್ಲಿ ಮಹಾಭಾರತ ಬರೆದ ವೇದವ್ಯಾಸ ದೇವರು ಅಲ್ಲಿದ್ದವರೇನೆ, ನಿರ್ಣಯ ಬರೆದ ಮಧ್ವಾಚಾರ್ಯರು ಅಲ್ಲಿಯವರೇ. ಆದ್ದರಿಂದ ಅದಕ್ಕೆ ಅಷ್ಟು ಮಹತ್ವ ಬಂತು ಅಂತ ಅರ್ಥ ಮಾಡಿಕೊಂಡ್ರೆ ಆ ಹಿರಿಮೆ ಅದರದ್ದೇ ಹಿರಿಮೆ ಅಂತ ತಿಳ್ಕೊಂಡ್ರೆ ಸರಿ. ಅಂತ ಮಹಾಭಾರತದ ಬಗ್ಗೆ ಅನಂತರದ ವಿಮರ್ಶಕರು ಹೇಳ್ತಾರೆ, ಅದನ್ನ ವಿಮರ್ಶೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅನಂತ ವರ್ಧನವಾದ ವಿಮರ್ಶಕರು ಭಾರಿ ಪ್ರಸಿದ್ಧರು ಸಂಸ್ಕೃತದೊಳಗೆ. ಅವ್ರು ಹೇಳ್ತಾರೆ, ಇದನ್ನ ವಿಮರ್ಶೆ ಮಾಡೋ ಶಕ್ತಿ ನಮಗಿಲ್ಲ, ಆ ಸುಮ್ಮನೆ ತಲೆ ಬಾಗಬೇಕಷ್ಟೇ ನಾವು ಅದಕ್ಕೆ. ಆದ್ರೆ ಯೋಗ್ಯತೆಯ ಮುಂದೆ ನಮ್ಮ ಚಾಮುಂಡಿ ಬೆಟ್ಟದ ಅಳಿಲಕ್ಕೆ ಕುತ್ಕೊಂಡ್ರೆ ಪರವಾಗಿಲ್ಲ. ಹಿಮಾಲಯದ ಮೌಂಟ್ ಎವರೆಸ್ಟ್ ನೋಡಿದ್ರೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹತ್ತಿರ ಎಷ್ಟು ಜನ ಇದ್ದಾರೆ ಮೌಂಟ್ ಎವರೆಸ್ಟ್? ಇವತ್ತುವರೆಗೂ ಕೂಡ ಮೌಂಟ್ ಎವರೆಸ್ಟ್ ಒಂದು ಹತ್ತಿಪ್ಪತ್ತು ಜನರು ಹತ್ತಿದ್ರು. ಮಹಾಭಾರತದ ಎವರೆಸ್ಟ್ ಅನ್ನು ಹತ್ತಿದ್ದು ಮಧ್ವಾಚಾರ್ಯ ಒಬ್ಬರೇ ಒಬ್ಬರು ಅಂತ ಅರ್ಥ ಮಾಡಿಕೊಂಡ್ರೆ ಇವತ್ತಿಗೂ ಮಹಾಭಾರತ ಪರ್ವತ, ಪರ್ವಗಳಿಂದ ಕೂಡಿದ್ದು ಪರ್ವತ ಅಂತ ಕರೀತಾರೆ. ಯಾವ ಗೌರಿಶಂಕರಕ್ಕಿಂತ ಮಹಾಭಾರತ ಭಾರಿ ದೊಡ್ಡದು. ಅದರ ಹಿರಿಮೆಯನ್ನ ಅವರು ಹೇಳಿದ ಹಾಗೆ ನೋಡ್ತಾ ಹೊರಟಿರೋದು ಈ ಪ್ರವಚನ ಮಾಲಿಕೆ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಈವರೆಗಿನ ಕಥೆಯಂತೆ ಶಶಾಂಕ ಪುತ್ರ ದಭವತ್ ಪುರೂರವಾಹ ತಸ್ಯಾಯುರಾಯೋ ನಹುಷೋ ಜಯಾತಿ ತಸ್ಯಾಸ ಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣು ಪದೈಕ ಭಕ್ತಾಹ. ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವಸ್ಸು, ಅವನ ಮಗ ಆಯು, ಅವನ ಮಗ ನಹುಷ, ಅವನ ಮಗ ಯಯಾತಿ, ಅವನಿಗೆ ಐದು ಜನ ಮಕ್ಕಳು. ಹಿರಿಯವನು ಯದು, ಕಿರಿಯವನು ಪುರು. ಯದುವಂಶದಲ್ಲಿ ಕೃಷ್ಣಾವತಾರವಾಯಿತು, ಪೂರ್ವಂಶದಲ್ಲಿ ಪಾಂಡವರು ಅವತಾರ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಶಂತನು ಮಗನಾಗಿ ಭೀಷ್ಮರು ಹುಟ್ಟಿದರು. ಮುಂದೆ ಭೀಷ್ಮರು ವಿಶಿಷ್ಟವಾದಂತಹ ವ್ರತವನ್ನು ಕೈಗೊಂಡಿದ್ದರಿಂದ ಮದುವೆ ಆಗಲಿಲ್ಲ, ರಾಜ್ಯಭಾರವನ್ನೂ ಮಾಡಲಿಲ್ಲ. ಈ ಮಧ್ಯೆ ತಮ್ಮಂದಿರಿಗೆ ಅವರ ರಾಜ್ಯವನ್ನು ಕೊಟ್ಟರು. ಚಿತ್ರಾಂಗದ ಅಕೃತೋದ್ವಾಹ ಮದುವೆಗಿಂತ ಮುಂಚೆ ಹೊರಟೋದ. ಅನಂತರದ ವಿಚಿತ್ರ ವೀರ್ಯನಿಗೆ ಇಬ್ಬರು ಹೆಂಡಂದಿರು, ಅದರಲ್ಲಿ ಅಂಬಿಕಾ ಅಂಬಾಲಿಕಾ. ವಿಚಿತ್ರ ವೀರ್ಯ ರಾಜ ವಿಪರೀತ ಭೋಗಾಸಕ್ತಿಯಲ್ಲಿ ಕೊಂದಿದ್ದರಿಂದ 7 ವರ್ಷಗಳ ಕಾಲದ ಸತತ ದಾಂಪತ್ಯದ ದುಷ್ಪರಿಣಾಮವಾಗಿ ಅವನು ಕ್ಷಯರೋಗ ಬಂದು ಮೃತನಾಗಿಬಿಡುತ್ತಾನೆ. ಮುಂದೆ ಗತಿ ಏನು ಅಂತ ಪ್ರಶ್ನೆ. ಆಗ ವೇದವ್ಯಾಸ ದೇವರನ್ನ ವಿಶೇಷ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ವಂಶವನ್ನು ಮುಂದುವರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದ. ನಿಯೋಗ ಪದ್ಧತಿಯಿಂದ ಪಡಿಬೇಕು. ಸಾಕ್ಷಾತ್ ಭಗವಂತನಾದ ವೇದವ್ಯಾಸರೂಪಿ ಪರಮಾತ್ಮನೇ ಅನುಗ್ರಹ ಮಾಡಿ ಬಂದ. ಪರಮಾತ್ಮ ಹೇಳಿದ, ನಮ್ಮ ಜನಕ್ಕೆ ಸಂತತಿ ಪಡೆಯೋದು ಅಂದ್ರೆ ಅದೇನು ಮಹಾ ಕಷ್ಟಕೆಲಸ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಶಾಸ್ತ್ರ ಹೇಳುತ್ತದೆ, ಸಂತತಿ ಪಡೆಯೋದೇ ಒಂದು ಅನೇಕ ಜನ್ಮಗಳ ತಪಸ್ಸಿನ ಫಲ. ಸತ್ಸಂತಾನ ಬರಬೇಕು ಅಂದ್ರಂತೂ ಇಮ್ಯಾಜಿನ್ ಮಾಡೋದು ಭಾರಿ ಕಷ್ಟ. ವಂಶೋದ್ಧಾರಕ ಅನ್ನೋ ಕಾನ್ಸೆಪ್ಟ್ ಬಹಳ ದೊಡ್ಡದದು. ಇವತ್ತು ನಮಗದು ಅರ್ಥವಾಗಬೇಕಾದ್ರೆ ಮನುಷ್ಯ ತಾನು ಬದುಕ್ತಾನೆ, ತನ್ನ ಒಂದು ಸಂಕೇತವಾಗಿ ಭಾವಿ ಜೀವನಕ್ಕೆ ಅವನು ಕೊಡಬೇಕಾದದ್ದು 3 ಅಂತ ಆಚಾರ್ಯ ಹೇಳಿದ್ದಾರೆ. ಮುಂದೆ ಬರ್ತದೆ, 3 ಇರಬೇಕು. ಪತಿತಶ್ಚಾಶ್ಚ ದೇಹಸ್ಯ ಕಾಷ್ಟವಿಷ್ಠಾ ಸಮಸ್ಯೆ ಚ ಫಲಾನಿ 3 ಶಿಷ್ಯಂತೆ ವಿದ್ಯಾ ಕರ್ಮ ಸುತಾ ಇತಿ. ಏನು ಜ್ಞಾನ ಸಂಪಾದನೆ ಮಾಡಿದ್ದಾನೆ 1, ಆಮೇಲೆ ಏನು ಸಾಧನೆ ಮಾಡಿದ್ದಾನೆ 2, ಕರ್ಮ ಎಂಥ ಮಕ್ಕಳನ್ನು ಕೊಟ್ಟಿದ್ದಾನೆ 3. ಈ 3ರ ಮೇಲೆ ಮನುಷ್ಯನ ಜೀವನ ಅವಲಂಬಿಸಿರುತ್ತೆ. ಆ 3 ಇದ್ರೆ ನಮ್ಮ ಜೀವನ ಪರಮಸಾರ್ಥಕ ಅಂತ ಕೇಳಿದ್ರೆ. ಇವತ್ತು 100 ಜನ ಒಂದು ಇಲ್ಲದೆ ಹೋಗೋ ಜನಗಳೇ ಜಾಸ್ತಿ. ವಿದ್ಯೆ ಹೆಸರೇ ಇಲ್ಲ, ಕರ್ಮಗಳಂತೂ ಗೊತ್ತಲ್ಲ. ಕುಡಿಯೋದು ತಿನ್ನದೆ ಭಾರಿ ಕರ್ಮಗಳಿರುತ್ತೆ. ಯಾವ ಕ್ಲಬ್ ಇರಿದರೆ ಶುಣ್ಣಾಗಿದೆ, ಎಲ್ಲಿ ಬಫೆ ತಿಂದೆ ಅಂತಾನೆ ಹೊರತು ಇನ್ನೇನು ಸಾಧಿಸ್ತಾನೆ ಮನುಷ್ಯ. ಕೊನೆಯದಾಗಿ ಮಕ್ಕಳು, ಮಕ್ಕಳ ಬಗ್ಗೆ ಜನ ಯೋಚನೆ ಮಾಡೋದೇ ಇಲ್ಲ. ಏನೋ ಓದ್ತಾರೆ, ಕೆಲಸ ಸೇರುತ್ತಾರೆ, ಬೆಳಗ್ಗೆ ದುಡಿತಾರೆ, ಮುದೋಯ್ತು. ಇಷ್ಟು ಸಾಲದು. ನಮ್ಗೆ 2 ಕೆಲಸ ಇದೆ. ಅವನಿಗೆ ಆಚಾರ್ಯರು ವೇದಗಳು ಹೇಳ್ತಾರೆ, ಲೌಕಿಕ ಬಿಡಬೇಡಿ, ಬಿಟ್ಟು ಬದುಕಲಿಕ್ಕೆ ಆಗೋದಿಲ್ಲ. ಅಧ್ಯಾತ್ಮ ಬಿಡಬೇಡಿ, ಪರಲೋಕನೇ ಸಿಗೋದಿಲ್ಲ. ಆಮೇಲೆ ದ್ವಿವಿದ್ಯೆ ವೇದಿತವ್ಯೆ, ದ್ವಿವಿದ್ಯೆ ವೇದಿತವ್ಯೆ, 2 ವಿದ್ಯೆಗಳು ನಮಗೆ ಬೇಕು ಬದುಕಲಿಕ್ಕೆ. ಇಹ ವಿದ್ಯೆ ಅವಿಕಿಕ ವಿದ್ಯೆ, ನಾವು ಪರಲೋಕಕ್ಕೋಸ್ಕರ ತಾತ್ವಿಕ ವಿದ್ಯೆ, ಅಧ್ಯಾತ್ಮ ವಿದ್ಯಾ ವಿದ್ಯಾನ. ಅದನ್ನ ನಾವು ಮಳಿಗೂಡಿಸಿಕೊಂಡು ಬಿಟ್ರೆ ಅದು ನಮ್ಮ ಜೀವನ ಸಾರ್ಥಕ್ಯಕ್ಕೆ ಕಾರಣ. ನಮ್ಮ ಸಂಸ್ಕೃತಿಯ ಸಮೇತರ ಬೆಳಿಬೇಕೆ ಹೊರತು ಬರೀ ಲೌಕಿಕೋಸ್ಕರ ಬೆಳಿಬಾರದು. ಅದನ್ನ ತಿಳ್ಕೊಂಡ್ರೆ ಈ ವಂಶವನ್ನು ಬೆಳೆಸೋದು ಅಂದ್ರೆ ಸಾಮಾನ್ಯವಾದ ಪ್ರಸಂಗ ಅಲ್ಲ. ದೇವರನ್ನೇ ಮರೆ ಹೋಕ್ರು. ವೇದವ್ಯಾಸರು ಹೇಳಿದ್ರು, ನನ್ನಿಂದ ಸಂತಾನ ಪಡಿಬೇಕಾದ ವ್ರತ ಮಾಡಬೇಕು ಅಂತ ಹೇಳಿದ್ರು. ಅವರು ಕೇಳಲಿಲ್ಲ. ಅದು ಕೇಳ್ತಾರೆ, ಯಾರು ವ್ರತವನ್ನು ಮಾಡೋದಿಲ್ಲ ಅವರಿಗೆ ಸತ್ಸಂತತಿ ಆಗೋದಿಲ್ಲ ಅಂತ ಹೇಳಿ. ಸತ್ಸಂತತಿ ಆಗೋದಿಲ್ಲ, 1 ವರ್ಷದ ವ್ರತ ಮಾಡಕ್ಕೆ ನಮಗೆಲ್ಲ ಆಗೋದಿಲ್ಲ ಅಂದ್ರೆ ಬೇಡ. ಏಕಾಶಿ ವ್ರತ ಮಾಡಿ, ಜೀವನ ಪೂರ್ತಿ ಮಾಡಿ. ಕೆಲವರು ಇರ್ತಾರೆ, ಒಳ್ಳೆ ಮಕ್ಕಳನ್ನು ಬಿಟ್ಟುಬಿಟ್ರೆ ಆಯ್ತಲ್ಲ, ಹಾಗಿದ್ರೆ ಒಳ್ಳೆ ಮಕ್ಕಳಾದ್ಮೇಲೆ ಏಕಾಶಿ ಬಿಟ್ಟುಬಿಟ್ರೆ ಮುಂದಿನ ಜನ್ಮಕ್ಕೆ ಆಗ್ಬೇಕಲ್ಲ, ಪ್ರತಿ ಜನ್ಮಕ್ಕೂ ಬೇಕಲ್ಲ. ಅದಕ್ಕೆ ಜೀವನ ಪೂರ್ತಿ ಹೋಗೋದು. ಊಟ ಆಯ್ತು ಅಂತ ನಮ್ಗೆ ಕೊಟ್ಬಿಡ್ತೇವೆ, ಮರು ದಿವಸ ಅಡಿಗೆ ಏರ್ಪಾಟು ಮಾಡ್ತೇವಲ್ಲ ಆ ಟೈಪ್. ಊಟ ಆಯ್ತು ಅಂತ ಕೈ ತೊಳಗೆ ಹೊಟ್ಟೆ ತುಂಬಿತು ಅಂತೇಳಿ ನಾಳಿಂದ ಅಡಿಗೆ ಬೇಡುವ ಅಂತ ಕೇಳ್ತಾರ? ಅವತ್ತಿನ ಮಟ್ಟಿಗೆ ಆಯ್ತಷ್ಟೇ. ಸತತವಾಗಿ ಹಾಗೆ ಸಂಪಾದನೆ ಮಾಡ್ತಾನೆ ಮನುಷ್ಯ. ಸತತವಾಗಿ ವ್ರತ ಉಪವಾಸಗಳ ಮಧ್ಯನೇ ಬೆಳಿಬೇಕು, ಇಲ್ಲದೆ ಹೋದ್ರೆ ಜೀವನಕ್ಕೆ ಯಶಸ್ಸು ಇಲ್ಲ. ಅವ್ರು ಕೇಳಲಿಲ್ಲ. ಹಾಗಿದ್ರೆ ದೋಷಕ್ಕೆ ತಕ್ಕ ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳಿ ಅವಳು ಕಣ್ಣು ಮುಚ್ಚಿದ್ಲು. ವೇದವ್ಯಾಸರನ್ನು ಕಂಡು ಕುರುಡು ಮಗ ಹುಟ್ಟಿದ. ನೋಡ್ಬೇಕು, ಒಂದು ಕ್ಷಣ ವೇದವ್ಯಾಸರ ನೋಡಿ ಕಣ್ಣು ಮುಚ್ಚಿದ್ದಕ್ಕೆ ಕುರುಡು ಮಕ್ಕಳು ಹುಟ್ಟಿದ್ರಂತೆ. ನಾವು ವೇದವ್ಯಾಸರ ನೋಡೇ ಇಲ್ಲ ಅಂದ್ಮೇಲೆ ಬರೀ ಕುರುಡ್ರೆ ಆಗಿಬಿಡ್ತಾರೆ ಅಂತ. ವೇದವ್ಯಾಸರ ನೋಡಿ ಕಣ್ಣು ಮುಚ್ಚೋದು ಅಂದ್ರೆ ಏನು? ಆ ಶಾಸ್ತ್ರ ನೋಡದೆ ಇರೋದು ಅಂತ. ಶಾಸ್ತ್ರಕ್ಕೆ ಕುರುಡರಾಗಿದ್ದೇವೆ, ನೋಡ್ತಾನೆ ಇಲ್ಲ ಶಾಸ್ತ್ರಗಳನ್ನು. ಅದು ನೋಡಿ ಆಗ ಕಣ್ಣು ಬರುತ್ತೆ ಅಂತ ಹೇಳ್ತಾರೆ. ಲೋಕದಲ್ಲಿ ಹೇಳ್ತಾರೆ, ಎಷ್ಟೇ ಚೆನ್ನಾಗಿ ಕಣ್ಣಿರಲಿ, ಜ್ಞಾನ ಇಲ್ಲ ಅಂದ್ರೆ ಕುರುಡ ಅಂತಾನೆ ಅರ್ಥ. ನಿರಕ್ಷರಿ ಅಂದ್ರೆ ಅವನು ಕುರುಡ ಇದ್ದ ಹಾಗೆ ಲೆಕ್ಕ. ಲೌಕಿಕದ ವಿದ್ಯೆ ಬರದೆ ಹೋದ್ರೆ ಕುರುಡ, ಆಧ್ಯಾತ್ಮ ವಿದ್ಯೆ ಬರದೆ ಹೋದ್ರೆ ಅವನು ಹುಟ್ಟು ಕುರುಡ ಅಂತ ಕರೀತಾರೆ. ಆಮೇಲೆ ಪಾಂಡುರಾಜ ಬಿಡಿಸ್ಕೊಂಡು ಬಿಟ್ಟಿದ್ದಕ್ಕೆ ಬಿಳಿ ಬಣ್ಣದ ಮಗ ಹುಟ್ಟಿದ, ಸಮಾಧಾನವಾಗಲಿಲ್ಲ. 3ನೇ ದಾಸಿ ಹೋದ್ಲಾಗ ನೋಡಿ, ಇವರಿಬ್ಬರು ಸೋತರು, ಕ್ಷತ್ರಿಯರ ಸೋತರು, ಒಬ್ಬ ಶೂದ್ರ ಸ್ತ್ರೀ ಗೆಲ್ತಾ ಇದ್ದ. ಮಹಾಭಾರತ ಏನಾದರೂ ಜಾತಿಯ ಕಥೆಯಾಗಿದ್ರೆ ಉಲ್ಟಪಟ ಮಾಡಿಬಿಡ್ಬೋದಾಗಿತ್ತು. ಇತಿಹಾಸವನ್ನು ಸತ್ಯವನ್ನಾಗಿ ವೇದವ್ಯಾಸರು ಹೇಳುತ್ತಾರೆ. ಬರೆದವರು ಋಷಿಗಳು. ಜಾತಿ ನಮ್ಮಲ್ಲಿ ಜಾತಿ ಇಲ್ಲ ಅಂತಲ್ಲ, ಜಾತಿ ಇದೆ. ಆದರೆ ಜಾತಿಯಿಂದನೇ ಎಲ್ಲ ಆಗುತ್ತೆ ತಿಳ್ಕೊಳ್ಳೋಕೆ ಹೋಗಬೇಡಿ. ಮತ್ತೆ ಗುಣ ಇಲ್ಲದೆ ಹೋದರೆ ಯಾವ ಜಾತಿಯನ್ನು ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಗುಣ ಇರಬೇಕದು. ಇದರ ಎಂಥ ಗುಣವಂತ ಹುಟ್ಟಿದ ಯಮದೇವರು ಶೂದ್ರ ಸ್ತ್ರೀಯ ಮಗನಾಗಿ ವಿದುರನಾಗಿ ಹುಟ್ಟುತ್ತಾ ಇದ್ದಾರೆ. ಆ ಕಥೆ ಆಮೇಲೆ ನೋಡೋಣ. ಆ ಕಥೆ ಇನ್ನೊಮ್ಮೆ ಬರುತ್ತೆ. ಬಹಳ ಅಪೂರ್ವ ಕಥೆ ಅವರದ್ದು. ಬಯಸಿ ಬಯಸಿ ಹುಟ್ಟಿದ್ರಂತೆ ವಿದುರ. ನಾನು ಶೂದ್ರನಾಗೇ ಹುಟ್ಟಬೇಕು ಅಂತ ಹುಟ್ಟಿದ್ದೇನೆ. ನಮಗೆ ಶಾಕ್ ಆಗ್ತದೆ. ಬ್ರಾಹ್ಮಣರಾಗಿ ಹುಟ್ಟಬೇಕು ಅಂತ ಹೇಳೋದಕ್ಕೆ ನಾವು ತಯಾರಿಲ್ಲ. ಹುಟ್ಟಿದ್ರು ಯಾಕಾರ ಹುಟ್ಟಿದ್ಯೋ ಅಂತ ಹೇಳೋ ಜನರು ಸಿಗ್ತಾರೆ. ಆದರೆ ನಾನು ಶೂದ್ರನಾಗಿ ಹುಟ್ಟಬೇಕು ಅಂತ ಹಠ ಹೇಳಿದ್ರಂತೆ. ಯಾಕೆ? ಕೃಷ್ಣನಿಗೆ ಹತ್ತಿರ ಆಗಬೇಕು ಅಂತ ಅವರು ಯೋಚಿಸಿ. ಅದು ಹೇಗೆ ಸಾಧಿಸ್ತಾನೆ ಮುಂದೆ ನೋಡೋಣ. ವಿದುರ ಹುಟ್ಟಿ ಬಂದಾಗ ವೇದವ್ಯಾಸ ಹೇಳಿದರು, ವಿದುರ ಅಂತ ನಾಮಕರಣ ಮಾಡಿದ್ರಂತ. ವಿದುರ ತುಂಬಾ ಜನಕ್ಕೆ ವಿದುರ ಅಂದ್ರೆ ಶೂದ್ರ ಅಂತ ಆಗಿಬಿಟ್ಟಿದ್ರು. ಡಿಕ್ಷನರಿ ಮೀನಿಂಗ್ ಅದಲ್ಲ. ವಿದುರ ಅಂದ್ರೆ ವಿದ್ಯಾರತೇರ್ ವಿದುರೋ ವಿದುರಶ್ಚ ಅಂತ ಆಚಾರ ಬರೀತಾರೆ. ವಿದ್ಯಾಶೀಲ ಹುಟ್ಟಿದ್ದು ಶೂದ್ರನಾಗಿ ಅಧ್ಯಾತ್ಮವಿದ್ದಾರೆ. ಪಂಚಪ್ರಾಣ ಆತನಿ. ಕನಕದಾಸರು ಹೇಗಿದ್ದಾರೆ ನೋಡಿ. ಆತ ಕನಕದಾಸರು ಅಂತ ಹೇಳಿದರೆ ಅವರು ಹುಟ್ಟಿದ್ದೇನು, ಬದುಕಿದ್ದ ರೀತಿ ಹೇಗಿತ್ತು. ಅಂತ ವಿದುರನ ಪವಿತ್ರವಾದ ಜೀವನ ಅದು. ಇನ್ನೊಂದು ಮಗು ಆಗಬೇಕು ಅಂದರು. ನೈಚ್ಛತ್ ಸಮಭೂದ ಅದೃಶ್ಯ, ಅಮ್ಮ ಸಾಧ್ಯ ಇಲ್ಲ ಅಂತ ಹೊರಟು ಹೋಗಿಬಿಟ್ರು. ಆಮೇಲೆ ಮತ್ತೆ ಬರ್ತಿದ್ರು. ಹಾಗಾಗಿ ಒಂದು ಪಾಠ ಹೇಳಿಕೊಟ್ರಂತ ಇವರೆಲ್ಲ ಕೂಡ. ಧೃತರಾಷ್ಟ್ರ ಪಾಂಡುರಾಜ ಮತ್ತು ವಿದುರನಿಗೆ ಹೇಳ್ತಾ ಬರುತ್ತಾರೆ, ಉಪದೇಶವನ್ನು ಮಾಡ್ತಾ ಬರುತ್ತಾರೆ. ಇದು ಅವರ ಮುಂದಿನ ಕೆಲಸ. ಭೀಷ್ಮರು ಪಾಂಡವರದ ಅಸ್ತ್ರಶಸ್ತ್ರಾಣಿ ಭೀಷ್ಮ, ತಾವು ಪರಶುರಾಮರತ್ರೇನು ಓದಿದ್ರಲ್ಲ ಆ ಶಸ್ತ್ರಾಸ್ತ್ರ ವಿದ್ಯೆಯನ್ನ ಪಾಂಡುರಾಜನಿಗೆ ಹೇಳಿಕೊಟ್ರದ್ದು. ಧೃತರಾಷ್ಟ್ರ ಹೇಳಿಕೊಡ್ಲಿಲ್ಲ, ಅವನಿಗೆ ಕಣ್ಣೇ ಇಲ್ಲ. ಕುರುಡನ ಡ್ರೈವಿಂಗ್ ಕಲಿಸಿ ಏನು ಉಪಯೋಗ? ಕುರುಡ ಡ್ರೈವಿಂಗ್ ಕಲಿಸಿ ಜೊತೆಗೆ ಇವನೇ ಇರಬೇಕಷ್ಟೇ, ಯಾವಾಗಲೂ ಕೂಡ ಪ್ರಯೋಜನ ಇಲ್ಲ. ವಿದುರ ಅವನಿಗೆ ಅಧಿಕಾರವೇ ಇಲ್ಲ. ಸೊ ಇದ್ದಿದ್ದು ಪಾಂಡುರಾಜ ಒಬ್ಬನಿಗೇನೆ ಅವನಿಗೆ ತಾವು ಪಾಠ ಹೇಳಿಕೊಟ್ರದ್ದು. ಇದು ಬಹಳ ಸಾಮಾನ್ಯವಾದ ವಿಚಾರ ಅಲ್ಲ. ಭೀಷ್ಮರು ಮೊಟ್ಟ ಮೊದಲ ಬಾರಿಗೆ ಪರಶುರಾಮರ ಅಸ್ತ್ರವನ್ನ ಜಗತ್ತಿಗೆ ಹಂಚಿದ್ರು. ಫಸ್ಟ್ ಟೈಮ್ ಅದು ಒಂದು. ಪರಶುರಾಮರು ಯಾರಿಗೂ ಕ್ಷತ್ರಿಯ ಅವರಿಗೂ ಹೇಳಿಕೊಟ್ಟಿದ್ದಿಲ್ಲ. ಫಸ್ಟ್ ಕ್ಷತ್ರಿಯ ಅಂದ್ರೆ ಭೀಷ್ಮರೇ. ಅವರಿಂದ ಇಡೀ ವಿದ್ಯೆ ಬೆಳೆಯಲಿಕ್ಕೆ ಶುರುವಾಯ್ತು. ಅದು ಪಾಂಡುರಾಜ ಒಳ್ಳೆ ಭಾಗ್ಯಶಾಲಿ, ಹೇಳಿಕೊಟ್ಟಿದ್ದು ಭೀಷ್ಮರು. ಅಸ್ತ್ರಶಸ್ತ್ರ ಪರಶುರಾಮರದು. ಪಾಂಡುರಾಜ ಎಷ್ಟು ಶೈನ್ ಆದ ಅಂತ ಕೇಳಿದರೆ, ಆ ವಂಶದಲ್ಲಿ ಆ ಮುಂಚೆ ಯಾರೂ ಮಾಡದೇ ಇದ್ದಷ್ಟು ರಾಜ್ಯವನ್ನು ವಿಸ್ತಾರ ಮಾಡಿಬಿಟ್ಟನೆ. ಅಂತ ಒಂದು ಅಪೂರ್ವ ಶಸ್ತ್ರಾಸ್ತ್ರ ಕೌಶಲ್ಯದಿಂದ ಹಾಗೆ ಮಾಡುತ್ತಾನೆ. ಇವತ್ತು ಅಷ್ಟೇ, ಸಣ್ಣ ಕಂಟ್ರಿ, ಒಳ್ಳೆ ನ್ಯೂಕ್ಲಿಯರ್ ವೆಪನ್ಸ್ ಇದೆ, ಜಗತ್ತು ನಡಗುತ್ತದೆ. ದೊಡ್ಡ ಕಂಟ್ರಿ ಏನೂ ಇಲ್ಲ, ಹೋಗಬೇಡ ಅಂತ ಹೇಳ್ತಾರೆ. ಇವತ್ತು ಹಲ್ಕಿತ್ತ ಹಾವಿದ್ರೆ ಹಾಗೂ ಹಾಗೆ ಪ್ರಯೋಜನ ಇಲ್ಲ. ಒಳ್ಳೆ ಶಸ್ತ್ರಾಸ್ತ್ರ ಇರಬೇಕು. ಸಣ್ಣ ದೇಶ ಶಸ್ತ್ರಾಸ್ತ್ರ ಇದೆ, ಗೌರವ ಬರುತ್ತೆ. ಸಣ್ಣ ವ್ಯಕ್ತಿ ಶಾಸ್ತ್ರ ಇದೆ, ಒಳ್ಳೆ ಗೌರವ ಬಂದುಬಿಡುತ್ತೆ. ಶಸ್ತ್ರಾರ್ಥ ಶಸ್ತ್ರಾಸ್ತ್ರ ರಾಜ್ಯಕ್ಕೆ ಗೌರವ, ಶಾಸ್ತ್ರಾರ್ಥ ನಮ್ಮ ಜೀವನಕ್ಕೆ ಗೌರವ. ಅದನ್ನು ಸಾಧಿಸಿದರೆ ಯಶಸ್ಸು. ಪಾಂಡುರಾಜ ಸಾಧಿಸಿದ. ಭೀಷ್ಮರು ಯೋಚನೆ ಮಾಡುತ್ತಾರೆ, ನಮ್ಮ ಇವರಿಗೆಲ್ಲ ಮದುವೆ ಮಾಡಿಸಬೇಕು ಅಂತ ಶುರುವಾಯಿತು. ತಮ್ಮನೇ ಮದುವೆ ಮಾಡಿಸಿದ್ರಲ್ಲ, ಈಗ ಮಕ್ಕಳಿಗೆ ತಮ್ಮನ ಮಕ್ಕಳಿಗೆ ಮದುವೆ ಮಾಡಿಸಬೇಕು ಅಂತ ಶುರು ಮಾಡಿ. ಪಾಂಡುರಾಜನೇ ಮದುವೆ ಆಗಬೇಕು, ಧೃತರಾಷ್ಟ್ರನಿಗೆ ಆಗಬೇಕು, ವಿದುರನಿಗೆ ಆಗಬೇಕು ಅಂತ ಯೋಚನೆ ಮಾಡಿ ಒಂದು ಹೆಣ್ಣನ್ನು ಧೃತರಾಷ್ಟ್ರನಿಗೆ ತಂದು. ಗಾಂಧಾರ ದೇಶದ ಸ್ತ್ರೀಯವಳು, ಅದಕ್ಕೆ ಗಾಂಧಾರಿ ಅಂತ ಹೆಸರು. ನಮಗೆ ಗಾಂಧಾರಿ ಅಂದರೆ ಅವಳ ಹೆಸರು ತಿಳ್ಕೊಂಡ್ಬಿಡ್ತೀವಿ, ಅವಳ ಹೆಸರಲ್ಲ ಅದು. ಗಾಂಧಾರ ದೇಶದವಳಾಗಿದ್ದಕ್ಕೆ ಗಾಂಧಾರಿ ಅಂತ ಅವಳಿಗೆ ಹೆಸರು. ಅವಳನ್ನ ವಿವಾಹ ಮಂಟಪದಲ್ಲಿ ಕೂಡಿಸಿದ್ದಾರೆ. ಮದುವೆ ಆಗಬೇಕು ಆಗ ಹೇಳಿದರಂತೆ, ನಿನ್ನ ಗಂಡ ಕುರುಡ ಅಂತ. ನಿನ್ನ ಗಂಡ ಕುರುಡ. ತಕ್ಷಣ ಅವಳು ಯೋಚನೆ ಮಾಡಿದ್ದಂತೆ, ನಮ್ಮ ಜನ ಏನ್ ಮಾಡಿದ್ದಾರೆ ಗೊತ್ತೇನು, ಪರವಾಗಿರುವ ಕಾದಂಬರಿಗಳಲ್ಲೆಲ್ಲ ಬಾಳಿ ಸಿಟ್ಟು ಬಂತಂತ. ಅವಳಿಗೆ ಪ್ರೊಟೆಸ್ಟ್ ಮಾಡಬೇಕೋಸ್ಕರ ಕಣ್ಣು ಬಟ್ಟೆ ಕಟ್ಕೊಂಡ್ಬಿಟ್ಲಂತೆ. ನನ್ನ ಕೂಡರೆ ಮದುವೆ ಮಾಡಿಕೊಡ್ತೀರಾ ಅಂತ ಪ್ರೊಟೆಸ್ಟ್. ಅದೇ ಟೋಕನ್ ಆಫ್ ಪ್ರೊಟೆಸ್ಟ್ ಕಣ್ಣಿ ಬಟ್ಟೆ ಕಟ್ಕೊಂಡ್ಬಿಟ್ಲಂತೆ. ಇವರಿಗೆಲ್ಲ ತಮ್ಮದೇ ಪ್ರೊಟೆಸ್ಟೇ ಇವರ ಜೀವನದ ಗುರಿ ಆದ್ರೆ ಏನ್ ಪ್ರಯೋಜನ? ಅವಳು ಹಾಗೆ ಮಾಡಲಿಲ್ಲ. ನನ್ನ ಗಂಡನಿಗೆ ಕಣ್ಣಿಲ್ಲ ಅಂದಮೇಲೆ ಅವನಿಗಿಲ್ಲದ ದರ್ಶನ ಭಾಗ್ಯ ನನಗಾದರೂ ಯಾತಕ್ಕೆ ಬೇಕು? ಪರಮ ಪತಿವ್ರತೆ ಅವಳು. ಪ್ರೊಟೆಸ್ಟ್ಗೋಸ್ಕರ ಮಾಡ್ಕೊಳ್ಲಿಲ್ಲ, ಭಕ್ತಿಯಿಂದ ತಾನು ಕಣ್ಣಿ ಬಟ್ಟೆ ಕಟ್ಕೊಂಡು ಬಿಟ್ಟನಂತೆ. ಅಂದ್ರೆ ಅವನ ಕಣ್ಣಿದ್ದು ಕಣ್ಣಿಲ್ದ ಕುರುಡ, ಅವಳು ಕಣ್ಣಿದ್ದು ಕುರುಳಷ್ಟೇ. ಶಾಸ್ತ್ರ ಹೇಳ್ತದೆ, ಯಾರ ಬನೆ ಯಜಮಾನ ಕುರುಡನಾಗ್ತಾನೋ ಯಜಮಾನಿ ಕುರುಡಿಯಾದಾಗೆ ಲೆಕ್ಕ ಅಂತ. ಯಜಮಾನಿ ಕಣ್ಣಿದ್ದು ಪ್ರಯೋಜನ. ಯಜಮಾನ ದಾರಿ ತಪ್ಪಿದ್ರೆ ಯಜಮಾನಿ ಏನ್ ಮಾಡ್ತಾಳೆ ಈ ಮಧ್ಯೆ? ಅದಕ್ಕೆ ಯಜಮಾನ ಅಂತ ಮುಖ್ಯಸ್ಥನಿಗೆ ಹೆಸರು. ಗಾಂಧಾರಿ ಸ್ಥಿತಿ ಹಾಗಾಯ್ತು. ಒಳ್ಳೆ ದೃಷ್ಟಿಯಿಂದ ಕಟ್ಕೊಂಡ್ಲು. ಮಕ್ಕಳ ಸ್ಥಿತಿ ಹೇಗಿದೆ ಮುಂದೆ ನಾವು ನೋಡ್ತೇವೆ. ಮನೆಗೆ ಸೊಸೆ ಬಂದಾಯ್ತು. ಆಮೇಲೆ ಪಾಂಡುರಾಜನಿಗೆ ಕುಂತಿಯನ್ನು ತಂದು ಮದುವೆ ಮಾಡಿದರಂತೆ. ಕುಂತಿಯನ್ನು ಕುಂತಿಯನ್ನು ತರಕ್ಕೆ ಒಂದು ಕಾರಣ ಇತ್ತಂತೆ. ಕುಂತಿ ಮೂಲತಃ ಯಾರು ಅಂತ ಅನೇಕರಿಗೆ ಗೊತ್ತಿರೋದಿಲ್ಲ. ಹೆಸರು ಕುಂತಿ. ಅವಳು ಕುಂತಿಭೋಜ ರಾಜನ ಮಗಳು ಅಂತ ಸಾಮಾನ್ಯರ ಕಲ್ಪನೆ. ಕುಂತಿಭೋಜನ ಸ್ವಂತ ಮಗಳಲ್ಲ, ಅವಳು ಸಾಕು ಮಗಳು. ಕುಂತಿಭೋಜನ ಸಾಕು ಮಗಳು. ನಿಜವಾಗಲು ಅವಳು ಯಾರ ಮಗಳು ಅಂದರೆ ಶೂರರಾಜನ ಮಗಳು. ಶೂರರಾಜ ಯಾರು ಅಂದರೆ ವಸುದೇವನ ಅಪ್ಪ. ಅಂದರೆ ವಸುದೇವನ ಅಕ್ಕ ಇವಳು. ವಸುದೇವನಿಗೆ ಸ್ವಂತ ಅಕ್ಕ ಕುಂತಿ. ಅದಕ್ಕೆ ಪೃಥಾ ಅಂತ ಅವಳಿಗೆ ಹೆಸರು. ಇಟ್ಟ ಹೆಸರು ಪೃಥಾ. ದೇಶದಿಂದಾಗಿ ಅವಳಿಗೆ ಕುಂತಿ ಗಾಂಧಾರ ದೇಶದಿಂದಾಗಿ ಗಾಂಧಾರಿಯಾದರೆ ಕುಂತಿಭೋಜ ದೇಶದಿಂದಾಗಿ ಇವಳು ಕುಂತಿ ಅಂತ ಹೆಸರು ಬಂತಷ್ಟೇ. ಇಟ್ಟ ಹೆಸರು ಪೃಥ. ಶೂರರಾಜ ಕುಂತಿಭೋಜ ರಾಜ ಇಬ್ರು ಭಾರಿ ಆಪ್ತ ಮಿತ್ರರ. ಇನ್ನು ಇಬ್ರಿಗೂ ಮಕ್ಕಳಾಗಿರಲಿಲ್ಲ. ಒಂದು ಒಂದು ಹಂತದೊಳಗೆ ಹೊಸ್ತಾಗಿ ಮದುವೆಯಾದ ಹೊಸ್ತು. ಆಗ ಇವನು ಹೇಳಿದನಂತೆ ಶೂರರಾಜ, ನೋಡು ಕುಂತಿಭೋಜ, ನಾನು ಮೊದಲು ಯಾವ ಮಗು ಹುಟ್ಟುತ್ತೋ ನಿನ್ನ ಕೊಟ್ಟು ಬಿಡ್ತೇನೆ ಅಂತ ಹೇಳಿದ. ಗಂಡೆ ಹುಟ್ಟಲೆ ಹೆಣ್ಣೆ ಹುಟ್ಟಲೆ ನಿನ್ನ ಕೊಟ್ಟು ಬಿಡ್ತೇನೆ ಅಂತ ಹೇಳಿ ಒಪ್ಕೊಂಡ. ಹುಟ್ಟಿದ ಹೆಣ್ಣು ಮಗು ಅವ್ರು ಸ್ವೀಕಾರ ಮಾಡಿ, ಹೆಣ್ಣಾದ್ರೆ ಬೇಡ ಅಂತ ಅವನು ಹೇಳಕ್ ಹೋಗ್ಲಿಲ್ಲ, ಸ್ವೀಕಾರ ಮಾಡಿಬಿಟ್ಟ. ವಸುದೇವ ನಮ್ಮ ಮಗ ಕೃಷ್ಣ, ವಸುದೇವನ ಅಕ್ಕ ಕುಂತಿ, ಅದಕ್ಕೇನೆ ಕೃಷ್ಣನಿಗೆ ಸೋದರತ್ತೆ ಎನ್ನ ಹೆಸರು. ಒಂದು ಕುಂತಿಗೆ ಸೋದರತ್ತೆ ಆಗಿ ದಾದೃಷ್ಟಿ. ಅವಳು ಕುಂತಿ ಹೋದ್ರಾದಲ್ಲಿ ಬೆಳೀತಾ, ಚಿಕ್ಕ ಮಗುದಲ್ಲೇ ಕೊಟ್ಟು ಬಿಟ್ಲಲ್ಲ, ಬೆಳೀತಾ ಇದ್ದ. ಇನ್ನು ಚಿಕ್ಕ ಹುಡುಗಿ. ಅಷ್ಟೊತ್ತಿಗೆ ಒಂದು ದಿವಸ ದುರ್ವಾಸ ಮುನಿಗಳು ಬಂದರಂತ ಅಲ್ಲಿಗೆ. ದುರ್ವಾಸ ಮುನಿಗಳು ಬಂದು ಸನ್ಯಾಸಿಗಳು, ದುರ್ವಾಸ ಮುನಿಗಳು. ಅವ್ರು ಬಂದವರೇ ಕೇಳಿದರಂತೆ, ಕುಂತಿ ಹೋಜ ರಾಜ, ಚಾತುರ್ಮಾಸ ಇನ್ನೇನು ಹತ್ರ ಬಂತು, ನಮಗೂ ಹತ್ರ ಬರ್ತಾ ಇದೆ ಚಾತುರ್ಮಾಸ, ಹತ್ರ ಬರ್ತಾ ಇದೆ ದಿನಗಣನೆ ಆರಂಭ ಅಂತ, ಕ್ಷಣಗಣನೆ ದಿನಗಣನೆ ಆರಂಭ ಇನ್ನು ಬಂದು ಬಿಡುತ್ತೆ ಅಂತ ಹೇಳಿಬಿಟ್ಟು ಬಂದಿದೆ. ನಿನ್ನಲ್ಲೇ ಚಾತುರ್ಮಾಸ ಕೊಡ್ತೇನೆ ನಾವು ಅಂತ ಹೇಳಿ, ನಿಮ್ಮಲ್ಲೇ ಚಾತುರ್ಮಾಸ ಆಗಲಿ. ಅವ್ರಿಗೆ ಭಯ ಆಯಿತು ಕುಂತಿ ಹೋಜ ರಾಜನಿಗೆ. ಹೇಳಿ ಕೇಳಿ ಹೆಸರೇ ದುರ್ವಾಸರು ಇವರು, ನೋನ್ ಫಾರ್ ಇಸ್ ಸ್ಟ್ರಿಕ್ಟೆಸ್ಟ್ ಅಂತ ಕೇಳ್ತೇವಲ್ಲ, ಸಿಕ್ಕಾಬಿಟ್ಟು ಚಿಟ್ಟಿನವರವರು. ಅವ್ರನ್ನ ಇಟ್ಕೊಂಡು ಹೇಗೆ ನಿಭಾಯಿಸಬೇಕು ಅಂತ ಯೋಚನೆ ಆಯ್ತು. ಅವ್ರು ದುರ್ವಾಸರು ಅಂತ ಹೇಳಿದರೆ ವಾಸ ಆದರೆ ಇರಬೇಕೆ ಅಂತ ಅರ್ಥ. ದುರ್ವಾಸರು ಅಂದ್ರೆ ಇಟ್ಕೊಳ್ಳೋದು ಭಾರಿ ಕಷ್ಟ ಅಂತ ಅರ್ಥ. ಅವ್ರು ಇಟ್ಕೊಂಡು ಗೆದ್ದವರೇ ಇಲ್ಲ ಅವರನ್ನ, ಭಾರಿ ಪ್ರಾಬ್ಲಮೆಟಿಕ್ ಪರ್ಸನ್ ಅಂತಾರಲ್ಲ ಆ ಟೈಪ್. ಅವ್ರು ದುಷ್ಟರಲ್ಲ, ಮತ್ತೆ ದುಷ್ಟರ ದುರ್ಯೋಧನದ ದೂ ಇದೆ, ಅವನು ದುಷ್ಟ, ಇವರಲ್ಲಿ ದೂ ಇದೆ, ದುಷ್ಟರಲ್ಲ ಇವರು. ಸ್ಟ್ರಿಕ್ಟ್ ಬೇರೆ, ವಿಕೆಟ್ ಬೇರೆ. ಸ್ಟ್ರಿಕ್ಟ್ ಅಷ್ಟೇ ಇವರು, ಹೆಚ್ಚು ಕಡಿಮೆ ಆದ್ರೆ ಶಾಪ ಕೊಡೋ ಪೈಕಿನೇ. ಯೋಚಿ ಇವ್ರು ಇಟ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ, ಇಟ್ಕೊಳ್ಳದೆ ಇರಲಿಕ್ಕೂ ಸಾಧ್ಯ ಇಲ್ಲ. ಆಗಲ್ಲ ಅಂದ್ರೆ ಇಟ್ಕೊಂಡ್ರೆ ಮುಂದೆ ಏನಾದ್ರೂ ಶಾಪ ಕೊಡ್ತಾರೆ, ಇಲ್ಲ ಅಂದ್ರೆ ಈಗಲೇ ಶಾಪ ಕೊಡ್ತಾರೆ. ಏನ್ ಮಾಡಬೇಕು ಅಂತ ಧರ್ಮ ಸಂಕಟ ಬಂತಾತನು. ಈ ಬ್ರಾಹ್ಮಣ ಸಾಹಸ ಭಾರಿ ಡೇಂಜರಸ್. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ, ಒಲಿದ್ರೋ ಹೂವು ಇಲ್ಲದ ಹೋದ್ರೆ ವಜ್ರಕ್ಕಿಂತ ಕಠಿಣ. ಏನ್ ಮಾಡ್ಬೇಕೀಗ? ಶಾಸ್ತ್ರ ಓದಿದ್ನಲ್ಲ, ಹೆಲ್ಪಿ ಬಂತಾತನಿಗೆ. ಶಾಸ್ತ್ರ ಓದಿದ್ದಕ್ಕೆ ಅದಕ್ಕೆ ಹೇಳ್ತಾರೆ ಶಾಸ್ತ್ರ ಓದಬೇಕಂತ. ಅದಕ್ಕೇನು ಸುಮ್ಮನೆ ಉಪಯೋಗ ಬರೋದಿಲ್ಲ, ಸುಮ್ಮನೆ ಯಾರ್ಗಂಡ್ ಉಸ್ತಾಡ್ಬಿಟ್ಟಿರ್ತಾನೆ, ನೋಡ್ಕೊಂಡಿರ್ತಾನೆ. ಏನೋ ಪರ್ಚೇಸ್ ಮಾಡ್ಬೇಕು ಅಷ್ಟ ಜಾಪ, ಓ ಅಂಗಡಿ ಇಲ್ಲಿ ಅಂತ ಗೊತ್ತಾಗುತ್ತೆ, ಅವತ್ತೇ ಹುಡ್ಕೊಂಡು ಹೋದ್ರೆ ಹೊಸ ಹೋಗ್ಬಿಡ್ತಾನೆ. ಅದಕ್ಕೆ ಶಾಸ್ತ್ರ ಓದಿ ಎಲ್ಲ ಡೇಟಾ ರೆಡಿ ಇರುತ್ತೆ ನಮ್ಮ ಹತ್ರ. ಯೋಚನೆ ಮಾಡ್ದ, ಸ್ವಾಮಿ ನಿಮ್ಮಂಥವ್ರು ಮನೆ ಬಂದಿದ್ದೀರಿ ಅಂದ್ರೆ ನನ್ನ ಜನ್ಮಗಳ ಪುಣ್ಯ ಇದು ಒಂದು. ನಿಜವಾಗ್ಲೂ ಇಲ್ಲೇ ಇಟ್ಕೊಂಡ್ಬಿಡ್ಬೇಕು ನಿಮ್ಮನ್ನ, ಅಷ್ಟ ಮಹಾನುಭಾವರು ನೀವು. ಆದ್ರೆ ನಾನೊಬ್ಬ ರಾಜ, ನಿಮ್ಮನ್ನು ನಾನು ಸೇವೆ ಮಾಡ್ತಾ ಕೂತು ಬಿಟ್ರೆ ರಾಜ್ಯ ನೋಡ್ಕೊಳ್ಳೋರು ಯಾರು? ಕ್ಷತ್ರಿಯನಿಗೆ ಸ್ವಧರ್ಮೇ ನಿಧರ್ಮಿಸ್ರೇ, ರಾಜ್ಯ ಆಳ್ಬೇಕಲ್ಲ ನಾನು. ಅದಕ್ಕೆ ತುಂಬಾ ಕಷ್ಟ ಇಟ್ಕೊಳ್ಳೋದು ನಿಮ್ಮನ್ನ, ಇಲ್ಲ ಅಂತ ನಾನು ಹೇಳೋದಿಲ್ಲ. ನನ್ನ ಮನೆಯಲ್ಲಿ ಹೆಚ್ಚು ನಿಮ್ಮನ್ನು ನೋಡೋರು ಯಾರೂ ಇಲ್ಲ. ನನ್ನ ಮಗಳಿದ್ದಾಳೆ, ಸಾಕು ಮಗಳು, ಚಿಕ್ಕ ಹುಡುಗಿ ಕುಂತಿ ಅಂತಿದ್ದಾಳೆ. ವೃಥ ನಿಮ್ಮ ಸೇವೆಗಳನ್ನು ಬಿಟ್ಟುಬಿಡ್ತೇನೆ. ಕೇಳಿ ಕೇಳಿ ಹುಡುಗಿ ಅವಳು ಹೇಗೆ ಮಾಡ್ತಾಳೋ ಗೊತ್ತಿಲ್ಲ ನನಗೆ. ಅದಕ್ಕೆ ಅವಳ ಸೇವೆ ಏನ್ ಮಾಡ್ತಾವಳೋ ನೀವು ಒಪ್ಪಿಕೊಂಡು ಅವಳ ಜೊತೆ ಹೊಂದ್ಕೊಂಡಿರೋದಾದ್ರೆ ಇರಬಹುದು, ಇಲ್ಲದವ್ರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳಿದ. ಅವ್ರು ಅಂದ್ಕೊಂಡ್ರು ಭಾರಿ ಕಿಲಾಡಿ ಇದ್ದಾನೆ ರಾಜ ಅಂತ ಗೊತ್ತಾಗ್ಬಿಡುತ್ತೆ. ಅದು ಇದು ದೊಡ್ಡವ್ರ ನಡ್ಕೋಬೇಕಾದ್ರೆ ಇದನ್ ಮಾಡ್ಬೇಕೆ ಹೊರತರ ಒರಟಾಗಿ ನಡ್ಕೊಂಡೆ ದೊಡ್ಡವ್ರ ನಡ್ಕೊಳ್ಳೋ ರೀತಿ ಅಲ್ಲ, ಅದು ಹಂಬಲ್ ಅಪ್ರೋಚ್ ಬೇಕದು. ಒಪ್ಕೊಂಡ, ಆಯ್ತು ಇರುತ್ತೇನೆ, ಅನುಗ್ರಹ ಮಾಡ್ತೇನೆ ಅಂತ ಹೇಳಿ ಭಾರಿ ಖುಷಿ ಆಯ್ತು. ಇನ್ನ ಯೋಚನೆ ಇಲ್ಲ, ಅವ್ರು ವರ ಕೊಟ್ಟ ಮೇಲೆ ಅವ್ರು ನಡೆಸ್ತಾರೆ, ಬಿಡೋದಿಲ್ಲ. ದೊಡ್ಡವ್ರ ಸ್ವಭಾವ ಏನು ಅಂದ್ರೆ ವರ ಅಂದ್ರೆ ವರನೇ. ಆಯ್ತು ಅಂತ ಇಲ್ಲ ಶುರು ಮಾಡಿದ್ರು. ಬಂದವರು ಚಾತುರ್ಮಾಸ್ಯ ಇದ್ರಲ್ಲ, ಪೂರ್ತಿ ಇದ್ರಲ್ಲ, ಇದ್ದವ್ರು ಸುಮ್ಮನೆ ಮುಂಗುನಲ್ಲಿ ಹೋಗಬಾರದೆ. ರಾಜ ನಿಮ್ಮ ಹುಡುಗಿ ಭಾರಿ ಚೆನ್ನಾಗಿ ಸೇವೆ ಮಾಡ್ತಾಳೆ, ಮುಂದಿನ ಚಾತುರ್ಮಾಸ್ಯ ಇಲ್ಲೇ ಅಂತ ಹೇಳಿದ್ರು. ಮತ್ತೆ ಒಂದು ಸೇವೆ ಮಾಡಿದ್ದೆ ಒಳ್ಳೇದಾಗಿದ್ದ ಕದೇ ಫಜೀತಿ ಆಯ್ತು. ಆಯ್ತು ಅಂತ ನೋಡಿದ್ರೆ ಮತ್ತೆ ಹೇಳಿದ್ರು ಮುಂದಿನ ಚಾತುರ್ಮಾಸ್ಯ ಮತ್ತೆ ಇಲ್ಲೇ ಅಂತ ಹೇಳಿದ್ರು. ಚಾತುರ್ಮಾಸ್ಯಗಳು ಆಗ್ತಾರೆ ಇದ್ದಾರೆ, ರೋಗ ಲಕ್ಷಣ ಏನಿಲ್ಲ ಅವರು. ಒಂದಾಯ್ತು, ಎರಡಾಯ್ತು, ಮೂರಾಯ್ತು, ನಾಲ್ಕಾಯ್ತು, ಹಾಗೆ ಆಗ್ತಾನೇ ಇದೆ ಅಂತೆ. ಕುಂತಿ ಬಗ್ಗೆ ಒಂದು ಯೋಚನೆ ಗಮನಿಸ್ಬೇಕು ನಾವಾಗ. ಹೇಗೂ ಅಪ್ಪ ವರ ಕೊಟ್ಟಿದ್ದಾನೆ, ಹುಡುಗಿ ತಪ್ಪಾಡಿದ್ರೆ ಕ್ಷಮಿಸ್ಬೇಕು ಅಂತ ಹೇಳಿ ಅಂಥೇಳಿ ಇಂಡಿಫರೆಂಟ್ ಅಂತ ನಡ್ಕೊಳ್ಳಿಲ್ಲ ಕುಂತಿ. ಕೆಲವ್ರು ಇರ್ತಾರೆ, ಮಾತು ಹೇಗೂ ತಗೋಬಿಟ್ಟಿದೇವಲ್ಲ, ಇನ್ನೇ ಹೇಳೋರು ಕೇಳೋರಿಲ್ಲ, ಹೇಳಿದ್ರೆ ನೋಡಿ ಮಾತು ಕೊಟ್ಟಿಲ್ಲ ಅಂತ ಕೇಳ್ಬಹುದಲ್ಲ, ಅನ್ಲಿಲ್ಲ ಪಾಪ. ಅದು ಪ್ರಾಮಾಣಿಕ, ಅವಳು ಭಾರಿ ಪ್ರಾಮಾಣಿಕಳು. ಆಚಾರ ಹೇಳ್ತಾರೆ, ಚಕಾರ ಕರ್ಮ ಸಾಪೃಥ ಶರೀರ ವಾಂಗ್ಮನೋನುಗ ಯಥಾರ ಶಕ್ಯತೆ ಪರೈಹಿ ಅಂತ ಹೇಳಿದ. ತನ್ನ ಶಕ್ತಿ ಮೀರಿ ಸೇವೆ ಮಾಡ್ತಿದ್ಲು. ದುರ್ವಾಸ ಎಷ್ಟೇ ಸಿಂಪಲ್ ಅಂದ್ರು ಅವ್ರು ಸ್ವಲ್ಪ ಸ್ಟ್ರಿಕ್ಟೇ. ಕರೆಂಟ್ ನಮ್ಮನೇದೊಂದು ಮಾತ್ರಕ್ಕೆ 230 ಅಂದ ಮಾತ್ರಕ್ಕೆ ಪ್ರಾಣ ತೆಗೆ ಶಕ್ತಿ ಇದೆ ಅದಕ್ಕೆ. ಎಷ್ಟು ಮೈಲ್ಡ್ ಅಂದ್ರೂ ಅದು ಕರೆಂಟ್ ಕರೆಂಟೇ, ಬೆಂಕಿ ಬೆಂಕಿನೇ. ದುರ್ವಾಸರು ದುರ್ವಾಸರೇನೆ. ಅವ್ರ ಚಟ ಏನು ಗೊತ್ತೇನು? ತಪಸ್ಸಿಗೆ ಅಂತವ್ರು ಕಣ್ಮುಚ್ಚಿನ ಕೂತವ್ರು 4 ದಿವಸ ಪತ್ತೆನೇ ಇಲ್ಲ, ಬರ್ತೇನೆ ಇರಲಿಲ್ಲ. ಅವ್ರು ಅಡಿಗೆ ಮಾಡ್ತಾರೆ, ಎಲ್ಲ ರೆಡಿ ಇರ್ಬೇಕು. ಪಾಪ ಈಕೆ, ಈ ಹುಡುಗಿ ಈಕೆ ಅಡಿಗೆ ಮಾಡ್ತಾಳೆ, ಮೇಲ್ವಿಚಾರಣೆ ರಾಜಕುಮಾರಿಯ ಮೇಲ್ವಿಚಾರಣೆ. ಅವ್ರು ಬರ್ತಾನೆ ಇರಲಿಲ್ಲ. ತಮಾಷೆ ಏನು ಗೊತ್ತಾ? ಬರ್ಲ ಅಂತ ಊಟ ಮಾಡಿಬಿಟ್ರೆ, ನನ್ ಬಿಟ್ಟು ಊಟ ಮಾಡಿದಿರಾ, ಅಂಬರೀಷನ್ ಗೋಳಾಡಿಸ್ಬಿಟ್ರಲ್ಲ ಪಾಪ, ನನ್ ಬಿಟ್ಟು ಊಟ ಮಾಡಿದಿರಾ ಅಂತಾರೆ. ಅವ್ರು ಬರೋದ್ರೆ ಬರೋದೇ ಇಲ್ಲ, ಹುಡುಗಿ ಎಷ್ಟು ದಿವಸ ಕಾಯ್ಬೇಕು? ಕಾಯ್ತಾನೆ ಇರ್ಬೇಕು. ಅಕಸ್ಮಾತ್ ಬಂದ್ರೆ, ಅಡಿಗೆ ತಯಾರು ಮಾಡಿದ್ದಾರೆ ಸ್ವಾಮಿ ಅಂದ್ರೆ ನಾನು ಆರಿದ್ದು ಊಟ ಮಾಡೋದಿಲ್ಲ, ಅದು ಬೇರೆ. ಬಿಸಿದ್ ಮಾಡ್ಲಿಕ್ಕೆ ಟೈಮಿಂಗ್ಸ್ ಗೊತ್ತಿಲ್ಲ, ಆರಿದ್ದು ಊಟ ಮಾಡ್ಲಿಕ್ಕೆ ತಯಾರಿಲ್ಲ. ಇಂಥ ನಿಯಮಗಳು ಭಾರಿ ಇತ್ತಂತವ್ರಿಗೆ. ಕುಂತಿ ಎಷ್ಟು ಜಾಣೆ ಅಂತ ಕೇಳಿದರೆ, ಅದಕ್ಕೆ ಅಂತ ವರ ಸಿಕ್ತೆ ಆಕಳಿಗೆ. ಸುಮ್ಮನೆ ಹೋಗ್ಬೇಕಾದ್ರೆ ಇವರು ಬ್ರಾಹ್ಮಣ ಹೋಗು ಅಂತ ಹೇಳಿದ್ರೆ ಇವಳು ಹೋಗ್ಬೇಕಾಗ್ತಿತ್ತು. ಹೊತ್ಕೊಂಡ್ಲು ಪಾಪ ಅಡಿಗೆ ಮಾಡೋದು. ಅನೇಕರಿಗೆ ಗೊತ್ತಿಲ್ಲ ಅಡಿಗೆ ಆಯುಷ್ ಎಷ್ಟು ಗೊತ್ತೇನು, ನಮ್ಮ ಪ್ರಕಾರ ವಾರಗಟ್ಟಲೆ ಫ್ರಿಜ್ ಸರಿಯಾಗಿದ್ದರೆ ಎಷ್ಟು ದಿವಸ ನಡೀತದೆ ಅಂತ. ಅಡಿಗೆ ಆಯುಷ್ ಫ್ರಿಜ್ ಮೇಲೆ ಡಿಪೆಂಡ್ ಆಗೋದಿಲ್ಲ, 3 ತಾಸು ಆಯಿತು ಅಂದರೆ ಅಡಿಗೆ ಹೋಯ್ತು ಅಂತ. ಅದು ವೇಸ್ಟ್ ಇದ್ದಾಗಲೆಕ್ಕ, ಅದು ಉಪಯೋಗಿಸಬಾರ್ದು. ಮತ್ತೆ ಇವತ್ತು ಅದನ್ನು ಉಪಯೋಗಿಸ್ತಾ ಹೋಗಿದ್ದ ಜನಕ್ಕೆ 100 ರೋಗ ಬರೋಕ್ಕೆ ಶುರುವಾಗಿಬಿಟ್ಟಿದೆ. ಫ್ರಿಜ್ಜಲ್ಲಿ ಇಟ್ಟು ಮಾತ್ರಕ್ಕೇನೆ ಅದ್ರ ಗುಣ ಬದಲಾಗೋದಿಲ್ಲ, ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ಹಳಸಿದ ಅನ್ನಕ್ಕೆ ಈರುಳ್ಳಿ ಒಗ್ಗರಣೆ ಕೊಟ್ಟು ಮಾತ್ರಕ್ಕೇನೆ ಅನ್ನ ಫ್ರೆಶ್ ಆಗೋದಿಲ್ಲ, 2 ದುರ್ವಾಸೆ ಮುಚ್ಚೋಗ್ಬಿಡ್ತವೆ ಅಷ್ಟೇ. ಈ ವಾಸ್ತೆ ಆ ವಾಸ್ತೆ ಕಂಬೈನ್ ಆಗಿಬಿಟ್ಟು ಗೊತ್ತಾಗೋದಿಲ್ಲ ಅಷ್ಟೇ ಹೊರತು ಅದು ಶುದ್ಧ ಏನು ಆಗೋದಿಲ್ಲ. ಅದಕ್ಕೆ ಅದು ಫ್ರಿಜ್ ಉಪಯೋಗಿಸೋಕೆ ಹೇಳ್ತಾರೆ, ತುಂಬ ಉಪಯೋಗಿಸೋಕೆ ಹೋಗಬೇಡಿ, ಅದನ್ನ ಮಿನಿಮೈಸ್ ಮಾಡಿ ಅಂತ ಹೇಳ್ತಾರೆ. ಅದ್ರ ಒಳ್ಳೆ ಪುಣ್ಯಕಾರಿ ತುಳಸಿ ಹೂವು ಇಟ್ಟುಕೊಳ್ಳೋಕೆ ಉಪಯೋಗಿಸ್ಬೇಕೇ ಹೊರತು ಅನ್ನ ಸಾರ ಇಟ್ಟುಕೊಂಡಾಗೆಲ್ಲ ಮಾಡೋದಕ್ಕೆ ಹೋದ್ರೆ ಫಜೀತಿ ಆಗ್ತದೆ, ಅದು ಮಾಡಿದ್ರೆ ತಪ್ಪಾಗ್ತದೆ ಜನಗಳದು. ಅದು ತೆಗೆದು ಬಿಡ್ಬೇಕು ಅದನ್ನ, ಆಮೇಲೆ ಮಾಡಿ. ಭಗವಂತಗೀತೆಯಲ್ಲಿ ಹೇಳ್ತಾನೆ, ಉಚ್ಚಿಷ್ಟಂಚಾಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂಚ ಯತ್. ಅದನ್ನು ತಿನ್ನಬೇಡಿ ಅಂತ ಭಗವದ್ಗೀತೆ ಅಂದ್ರೆ ಎಲ್ಲದನ್ನು ಹೇಳಿದಂತ ಕೃತಿ ಅದು. ಮಹಾಭಾರತಲ್ಲೇ ಬರುತ್ತೆ, ಅದು ಗಮನಿಸ್ಬೇಕು ನಾವು. ಅಂತ ಅಮೋಘ ಕೃತಿ, ಅದು ಘೋಷಣೆ ಮಾಡ್ತಾಳೆ ಪಾಪ. 3 ತಾಸು ಆಯ್ತಾ ಇಲ್ಲ, ಮತ್ತೆ ಬೇರೆ ಅಡಿಗೆ ಮಾಡಿಸೋದು, ಮತ್ತೆ ಬರುತ್ತೆ ಮತ್ತೆ ಬೇರೆ ಅಡಿಗೆ ಮಾಡಿಸೋದು. ಯಾವಾಗ ಬಂದ್ರೂ ರೆಡಿ ಅಂತೂ ಬರ್ತಿದ್ರು, ಬಂದ್ರೆ ಹೋಗ್ತಾನೆ ಇದ್ದಾರೆ ಕೆಲವು ದಿವಸ, ಯಾವಾಗ ರೆಡಿ ಇದೆ ಅಂತ ಕೇಳ್ತಾರೆ ಇದ್ರು, ಹೋದ್ರೆ ಬರ್ತಾನೆ ಇರಲಿಲ್ಲ. ಆ ರೀತಿ 13 ವರ್ಷ ಆಯ್ತಂತ ಕೊನೆ. 13 ವರ್ಷಗಳ ಕಾಲ ಸೇವೆ ಮಾಡಿ. ಒಂದ್ ದಿವಸ ಹೇಳಿದ್ರು, ಕುಂತಿ ಭಲೆ ನನ್ನ ಎಲ್ಲಾ ಪರೀಕ್ಷೆಯಲ್ಲೂ ಗೆದ್ದೆ, ನೀನೀಗ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳಿಬಿಟ್ಟು. ಅವನು ಹೇಳ್ತಾರೆ, ಕುಂತಿ ಬಾ ಇಲ್ಲಿ, ನಿಮ್ಮದು ವರ ಕೊಡ್ತೇನೆ ತಗೋ, ಒಂದು ಮಂತ್ರ ಕೊಡ್ತೇನೆ ತಗೋ ಅಂತ ಹೇಳ್ತಾರೆ. ತುಂಬಾ ಜನ ಗೊತ್ತಿರಬೇಕು, ಆಯ್ತು ಮಂತ್ರ ಕೊಡಿ ಅಂತ ಕೇಳಲಿಲ್ಲ, ಉಪದೇಶ ಮಾಡಿ ಅಂತ ಕೇಳಲಿಲ್ಲ, ನನಗೆ ಫಲ ಕೊಡಿ ಅಂತ ಕೇಳಲಿಲ್ಲ. ಮಾ ಫಲೇಶು ಕದಾಚನ, ಭಗವಂತಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾನೆ. ಇವರು ಕೊಟ್ರು, ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ನೀವು ಕೇಳಿ ತಗೊಂಡ್ರೆ ಫಲ ಕಡಿಮೆ ಆಗ್ತದೆ, ಅವರಾಗಿ ಕೊಟ್ಟರೆ ಬಹಳ ಬೆಲೆ ಇರ್ತದೆ ಅಂತ ಹೇಳಿದ್ರು. ಅವರಾಗಿ ಕೊಟ್ರೆ 10 ಪೈಸೆಗೆ 1 ಕೋಟಿ ರೂಪಾಯಿ ಬೆಲೆ, ನೀವು ಕೇಳಿದ್ರೆ ಅದು ಭಿಕ್ಷೆ ಬೇರೆ ಅಲ್ಲ, ಅದು ಭಿಕ್ಷೆ ಅದು, ಕೇಳಬೇಡಿ ಅಂತ ಹೇಳಿದ್ದಾರೆ ಶಾಸ್ತ್ರ. ಮಾ ಫಲೇಶು ಕದಾಚನ, ತೀರ ತೀರ ಹುಂಜೀತ, ವ್ಯಾಲ್ಯೂಸ್ ತೊಡಬೇಕು. ಒಬ್ಬ ಮಹಿಳೆಯಾಗಿ ಒಬ್ಬ ಸ್ತ್ರೀಯಾಗಿ ಕುಂತಿ ಎಷ್ಟು ದೊಡ್ಡವಳಾಗಿದ್ದಾಳೆ ಲೆಕ್ಕ ಹಾಕಬೇಕು. ಅವಳು ನನಗೆ ಸುಮ್ಮನೆ ಕೂತ್ ಕೃಷ್ಣಾರ್ಪಣ ನಮಸ್ಕಾರ ಮಾಡಿ, ನಾವು ಹಾಗಲ್ಲ, ಮಾಡಿಸೋದೊಂದು ಪಂಚಾಮೃತನೋ ಹಸ್ತೋದಕನೋ 50 ರೂಪಾಯಿ ಎಣಿಸ್ತಿರ್ತಾರೆ, ಎಲ್ಲ ಎಣಿಸಿ ಹಳೆ ನೋಟ್ ಕೊಡ್ತಾರೆ, ಅದ್ರಲ್ಲಿ ಹೊಸ ನೋಟ್ ಕೊಡೋದಿಲ್ಲ. ಅದ್ರಲ್ಲಿ ಆಸೆ ಪಾಪ, ಫಲನೋ ಪುತ್ರ ಪೌತ್ರ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿಯರ್ಥಂ. ರಾಯರು ಶಾಖ ಆಗಿಬಿಡ್ಬೇಕು, ನಾನು ನರಸಿಂಹದೇವ್ರನ್ನ ಹೀಗೆ ಕೇಳಲಿಲ್ಲ, ಏನು ಕೇಳ್ತೀರಿ ಪುಣ್ಯಾತ್ಮರಿ ಅಂತ ಹೇಳಿದ್ರು. ಅಂದ್ರೆ ಎಂಥ ಫಲ ಕೇಳೋದೆಲ್ಲ ಕೂಡ, 50 ರೂಪಾಯಿ ಇವರು ವೈಕುಂಠಕ್ಕೆ ಹೋಗಬೇಕು, ಹಗಲೆಲ್ಲ ಹೇಳ್ತಾರೆ ರಿಕ್ಷಾದಲ್ಲಿ ನೀವು ಹನುಮಂತ ನಗರಕ್ಕೆ ಹೋಗೋಕ್ಕಾಗದೆ, ಇಲ್ಲಿಂದ ವೈಕುಂಠಕ್ಕೆ ಆಗಿ ಹೋಗ್ತೀರಿ, ಇದರಿಂದ ಶುದ್ಧ ಮೋಸ ನಮ್ದು. ಅದಕ್ಕೆ ನಮಗೆ ಫಲ ಆಗೋದಿಲ್ಲ. ಸರಿಯಾಗಿ ಫಲ ಕೇಳಿ ದೇವರು, ದೇವ್ರ ಫಲ ಯಾವ್ದು ಗೊತ್ತಾ, ಜ್ಞಾನ ಕೊಡು, ಭಕ್ತಿ ಕೊಡು, ವೈರಾಗ್ಯ ಕೊಡು, ಮುಗಿದೋಯ್ತು. ಅದನ್ನು ಕೇಳಿದ್ರೆ ಎಲ್ಲ ಬಂತು ಅಂತ ಅರ್ಥ. ಫಸ್ಟ್ ರ್ಯಾಂಕ್ ಕೊಡಿ ಅಂದ್ರೆ ಕೆಲಸ ಹುಡ್ಕೊಂಡ್ ಬರ್ತದೆ, ಆಮೇಲೆ ಕೆಲಸ ಕೇಳಬೇಡಿ, ಫಸ್ಟ್ ರ್ಯಾಂಕ್ ಕೊಡಿ, ಕೆಲಸ ಬಂದು ಅಂತಾನೆ ಅರ್ಥ. ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೇಳಬೇಕು. ಆಚಾರ್ಯ ಹೇಳ್ತಾರೆ, ಜ್ಞಾನ ಭಕ್ತಿ ಹರೇ ತೃಪ್ತಿಂ ವಿನಾ ವಿಷ್ಣು ರಪಿ ಕ್ವಚಿತ್ ನಾಕಾಂಕ್ಷಂ ಕಿಮುತ ಅನ್ಯೇಭ್ಯ. ಮೂರರ ಹೊರತು ಏನನ್ನೂ ಕೇಳಬೇಡಿ ಅಂತ ಹೇಳ್ತಾರೆ. ತುಂಬಾ ನೆಸ್ಸಿಟಿ ಇದ್ರೆ ಆಗಲೇ ನೀವು ಕೇಳದೇ ಇರಬೇಕಾದದ್ದು. ನೆಸ್ಸಿಟಿ ಇಲ್ಲದಾಗ ಯಾರು ಕೇಳ್ತಾರೆ, ಸಿಟಿ ಇದ್ದಾಗ ತಾನೇ ಕೇಳೋದು, ಆಗ ಕೇಳಬೇಡಿ, ಅದು ತಪಸ್ಸಾಗುತ್ತೆ ಅಂತ ಹೇಳ್ತಾರೆ. ತಪಸ್ಸು ಅಂದ್ರೆ ಅದು ಕೇಳೋ ನೆಸ್ಸಿಟಿ ಇದ್ದಾಗ ಕೇಳೋದಿಲ್ವಲ್ಲ, ಅದನ್ನು ತಪಸ್ಸು ಅಂತ ಕರೀತಾರೆ. ಅದು ಕುಂತಿ ತಪಸ್ಸು ಮಾಡಿದಾಗಾಯ್ತು ಅಷ್ಟು ದಿವಸಗಳ ಕಾಲ. ಇಮಂ ಮಂತ್ರಂ ವದಿಷ್ಯಾಮಿ, ಒಂದ್ ಮಂತ್ರ ಹೇಳ್ತೇನೆ ತಗೊಳಮ್ಮ. ಎಂಥ ದುರ್ವಾಸರು, ಶಿವನ ಅವತಾರ ಗೊತ್ತಾಯ್ತಾ, ಅತ್ರೇಯ ಸೂಯರ ಮಕ್ಕಳವರು, ಶಿವನ ಅವತಾರ, ಒಳ್ಳೆ ಸಿದ್ಧ ಪುರುಷರು, ಯತಿಶ್ರೇಷ್ಠರು ಅಂತವ್ರು ಹೇಳಿದರಂತೆ. ಉಪಾದಿಶತ್ ಪರಮ್ಮನು ಸಮಸ್ತ ದೇವ ವಶ್ಯದಂ. ಕುಂತಿ ಮಂತ್ರ ಹೇಳಿದ್ದೇನೆ, ಇದು ಶಕ್ತಿ ಎಷ್ಟು ಗೊತ್ತಾ, ಈ ಮಂತ್ರ ಹೇಳಿ ದೇವತೆಯನ್ನು ಕರೆದ್ರೆ ಯಾವ ದೇವರು ಬೇಕಾದ್ರೆ ಎದುರು ಬಂದು ನಿಲ್ತಾರೆ ಅಂತ ಹೇಳಿದ್ದ. ಆ ಕ್ಷಣಕ್ಕೆ ಎದುರು ಬಂದು ನಿಂತು ಬಿಡ್ತಾರೆ, ಆಯ್ತೋ ಇಲ್ಲೋ. ಎಂಥ ಸಿದ್ಧಿ ನಮಗೆ ಸಿಗಬಾರದೆ, 13 ವರ್ಷ ಆ ರೀತಿ ಸೇವೆ ಮಾಡಿ ಸಿಗ್ತದೆ, ಆ ರೀತಿ ಮಾಡಬೇಕಲ್ಲ. ಫಸ್ಟ್ ಆಫ್ ಆಲ್ ಇಂಜಿನಿಯರ್ ಆದಾದ್ರೆ ಕೋರ್ಸ್ ಮುಗಿಸಿದ್ದಾನೆ, ಆದ ಸುಮ್ಸುನ್ ಯಾಕೆ ಆಗ್ತಾನೆ. 13 ವರ್ಷಗಳ ದೊಡ್ಡ ಒಂದು ಸೇವೆಯ ಫಲ ಮಂತ್ರ. ಯಾವ ದೇವತೆ ಬೇಕಾದ್ರೂ ಎದುರು ಬಂದು ನಿಲ್ತಾನೆ, ಅಷ್ಟೇ ಇಲ್ಲ ಕಷ್ಟ ಮಗುವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಅದರ ಫಲ ಇಮಿಡಿಯೇಟ್ ಮಗು ನೀನು ಸಿಕ್ಕೇ ಸಿಗುತ್ತೆ, ಇದು ಉಪಯೋಗ ಮಾಡ್ಕೊ ಅಂತ ಹೇಳಿ ಹೊರಟೋಗಿಬಿಟ್ರಂತ. ಈಗ ಹೇಳ್ತಾರೆ, ಜ್ಞಾನಿಗಳು ಏನು ಸೇವೆ ಸ್ವೀಕಾರ ಮಾಡಿರ್ತಾರೋ ಅದನ್ನು ಕೈ ಬಿಡೋದಿಲ್ಲ ಅಂತ ಆಚಾರ್ಯರ ಮಾತು. ನಾ ದೇವತೋಷಣ ಮೃಥ, ದೇವತೆಗಳನ್ನ ಗುರುಗಳನ್ನ ಪಿತೃ ಕಾರ್ಯವನ್ನು ಸರಿಯಾಗಿ ಮಾಡಿದರೆ ನೀವು ಹಾಳಾಗಲು ಸಾಧ್ಯತೆನೇ ಇಲ್ಲ, ಉದ್ಧಾರವಾಗಿಯೇ ಆಗ್ತೀರಿ ಅಂತ ಮಂತ್ರ ಹೇಳಿ ಹೊರಟೋಗಿಬಿಟ್ರು. ಕುಂತಿ ಚಿಕ್ಕ ವಯಸ್ಸಲ್ಲ ಪಾಪ, ಮಗು ದೇವತೆ ದೇವರು ಬರ್ತಾರಂತೆ, ಮಗು ಕೊಡ್ತಾರಂತೆ, ಒಂದ್ಸರ್ತಿ ಯಾಕೆ ನೋಡಿಬಿಡಬಾರದು ಅಂತ ಬಿಟ್ಟು ಪಾಪ, ಯಾಕೆ ಪರೀಕ್ಷೆ ಮಾಡಬಾರದು. ಅವ್ರು ಹೊರಟೋದ್ರು. ಒಂದ್ ದಿವಸ ಈಕೆ ಏನ್ ಮಾಡಿಲ್ಲಂತೆ, ಸ್ನಾನ ಮಾಡ್ತಾ ಇದ್ದಾಳೆ, ಒಂದು ಯಾವುದೋ ನದಿ ಪಕ್ಕದಲ್ಲಿ ಸ್ನಾನ ಮಾಡ್ತಾ ಇದ್ದಾಳೆ. ಅನಿಸ್ತಾಕೆ, ನಾನು ಯಾಕೆ ಒಬ್ಬ ದೇವರ ಕರೆದು ನೋಡಬಾರದು, ಮಂತ್ರ ಹೇಗೂ ಇದೆಯಲ್ಲ, ಕೊಟ್ಟರೆ ಟೆಸ್ಟ್ ಮಾಡಿ, ಸ್ವಿಚ್ ಹಾಕಿದ್ರೆ ಟೆಸ್ಟ್ ಮಾಡಿ ನೋಡ್ತೀವಿ ನೋಡಿ ಒಂದ್ಸಲ ಸರಿ ಇದೆಯಲ್ಲ ಅಂತೇಳಿ. ಒಂದ್ಸಲ ಯಾಕೆ ನೋಡ್ಬಾರ್ದು? ಡೌಟ್ ಅಲ್ಲ ಆಕೆಗೆ, ಡೌಟ್ ಬೇರೆ, ಕುತೂಹಲ ಬೇರೆ. ಕುತೂಹಲ ಅಂಬದು ಭಕ್ತಿಯಿಂದ ಮಾಡೋದು, ಡೌಟ್ ಅಂದ್ರೆ ನೆಗೆಟಿವ್ ಅಪ್ರೋಚ್, ಅದು ಪಾಸಿಟಿವ್ ಆಗಿ ನೋಡೋಣ ಅಂತೇಳಿ ಯಾರನ್ನ ಕರಿಬೇಕು ಅಂತ ನೋಡಿದ್ರು. ಯಾರನ್ನು ಕರಿಬೇಕು ನೋಡಿದ್ರೆ ಸೂರ್ಯ ಕಾಣ್ತಾ ಇದ್ದಾರೆ. ಸೂರ್ಯ ಹಾಗೂ ದೇವರು ನಮ್ಮ ಪ್ರಕಾರ ಮಂಡಲ ಅಷ್ಟೇ, ಶಾಸ್ತ್ರ ಪ್ರಕಾರ ಸೂರ್ಯ ದೇವತೆ, ಒಳಗೆ ದೇವರಿದ್ದಾರೆ. ಅದರೊಳಗೆ ಬರೀ ಕಾರ್ ಬಂದ್ರೆ ಕಾರ್ ಬರೋದಿಲ್ಲ, ಒಳಗೆ ಒಬ್ಬ ವ್ಯಕ್ತಿ ಕೂತಿರ್ತಾನೆ. ಆ ಸೂರ್ಯ ಮಂಡಲಕ್ಕೆ ಒಬ್ಬ ದೇವತೆ ಇದ್ದಾನೆ, ಆತ ಸೂರ್ಯ ದೇವತೆ. ನೋಡಿ ಈತನ್ಯಾಕ ಕರಿಬಾರದು ಅಂತ ಹೇಳಿ ಮಂತ್ರ ಹೇಳೇ ಬಿಟ್ಲಂತೆ. ಎಂಥ ಸಿದ್ಧಿ! ವ್ಯಾಸರಾಜರು ಕನಕದಾಸರಿಗೆ ಕೋಣ ಮಂತ್ರ ಆದ್ರೆ ಕೋಣೆ ಬಂದೇ ಬಂತ ಕಡೆಗೆ. ಇವರಿಗೆ ಕರೆದ ಸೂರ್ಯ ಸೂರ್ಯ ಬರದೇ ಬಂತು, ಬಂದು ನಿಂತ್ಕೊಂಡ್ಬಿಟ್ರೆ ಸೂರ್ಯದೇವ ಎದುರಿಗೆ. ಭಾರಿ ಖುಷಿಯಾಯ್ತು. ಅಂತೂ ದುರ್ವಾಸರ ಮಂತ್ರ ಸಾಮಾನ್ಯ ಮಂತ್ರ ಅಲ್ಲ, ಭಾರಿ ಸಂತೋಷ. ಸ್ವಾಮಿ ನಮೋ ನಮಃ, ನೀ ಹೋಗಿ ಬರಬಹುದು ಅಂತ ಹೇಳ್ತಾರೆ. ಹೋಗಿ ಬರಬಹುದು ಅಂತ ನನ್ನ ಉದ್ದೇಶ ಇಷ್ಟೇ ಇತ್ತು. ವರ ಕೇಳಲಿಲ್ಲ ಏನೋ ಪುಣ್ಯಾತ್ಮಳಾಗಿ, ಸೂರ್ಯ ಬಂದರೂ ವರ ಕೇಳಿಲ್ಲ. ಅವ್ರು ಹೇಳ್ತಾರೆ, ಕುಂತಿ ನೀನೇನು ವರ ಕೇಳ್ತಾ ಇಲ್ಲ, ಆದ್ರೆ ಮಂತ್ರದ ಶಕ್ತಿ ಎಂಥದ್ದು ಗೊತ್ತಾ ಅದು, ನಾನು ಸುಮ್ಮನೆ ವಾಪಸ್ ಹೋಗಾಗಿಲ್ಲ, ನೀನು ಮಗು ಕೊಟ್ಟೇ ಹೋಗ್ಬೇಕು ನಾನು ಅಂತ ಹೇಳ್ತಾರೆ. ಅವ್ರೇ ಸ್ವಾಮಿ ನಾನು ಮದುವೆನೇ ಆಗಿಲ್ಲ, ಮಗು ಯಾಕೆ ಕೊಡ್ತೀರಿ ಅಂತ ಹೇಳ್ತಾರೆ. ಮಂತ್ರ ಪ್ರಕಾರ ಅದೆಲ್ಲ ಲೆಕ್ಕ ಇಲ್ಲ ಅಂತ ಹೇಳ್ಬಿಡ್ತಾರೆ. ಮಂತ್ರದ ಶಕ್ತಿ ಅಂದ್ರೆ ಮದುವೆ ಆಗಿದೆಯೋ ಬಿಟ್ಟಿದೆಯೋ, ಮಗು ಕೊಡೋದು ನನ್ನ ಕರ್ತವ್ಯ, ಈ ಮಂತ್ರಕ್ಕೆ ಅಧೀನ ನಾನೀಗ, ತಗೊಳ್ಳೇಬೇಕು ಅಂದ್ರೆ ಕೇಳೋದಿಲ್ಲ. ಅವರು ಮಗುವನ್ನು ಕೊಟ್ಟು ಹೊರಟೇ ಬಿಟ್ಟರು. ಆ ಕ್ಷಣಕ್ಕೆ ಹುಟ್ಟಿದ ಮಗು ಅದು, ಅವನೇ ಕರುಣ ಅಂತ ಪ್ರಸಿದ್ಧನಾದ ಮಹಾನುಭಾವ. ಹಾಗೆ ಹುಟ್ಟಿ ಬರ್ತಾ ಇತ್ತ. ಕುಂತಿ ನೋಡ್ತಾಳೆ, ಸೂರ್ಯ ಹೊರಟು ಹೋದ. ಸ್ವಾಮಿ ಮದುವೆನೇ ಆಗಿಲ್ಲ ನನ್ನ ಕನ್ಯೆ ಅಂತ ಕೇಳಿದ್ರೆ, ನಿನ್ನ ಕನ್ಯಾತ್ವಕ್ಕೆ ಧಕ್ಕೆ ಇಲ್ಲ ಅಂತ ವರ ಕೊಟ್ಬಿಡ್ತೀನಿ. ಕನ್ಯಾತ್ವಕ್ಕೆ ಏನು ಧಕ್ಕೆ ಇಲ್ಲ, ನಿನ್ನ ಶುದ್ಧಳಾಗಿರ್ತೀಯ, ಕನ್ಯೆಯಾಗೇ ಇರ್ತೀಯ, ಏನೂ ತಪ್ಪಿಲ್ಲ, ಆದ್ರೆ ಮಗು ಮಾತ್ರ ನಿನ್ನ ದಾಗಲಿಂದ ಕೊಟ್ಟು ಹೊರಟೋಗ್ಬಿಟ್ರಂತೆ. ಕುಂತಿ ನೋಡ್ತಾಳೆ, ಏನು ಯೋಚನೆ ಮಾಡ್ತಾಳೆ ಈಗ, ನಾನು ಹೇಗೆ ಮಗುನ ಮನೆಗೆ ಒಯ್ಯೋದೀಗ? ನನಗೆ ಗೊತ್ತು, ನಮ್ಮಪ್ಪ ಹೇಳಿದ್ರೆ ಗೊತ್ತಾಗ್ತದೆ, ಆದ್ರೆ ಜನಕ್ಕೆ ಹೇಗೆ ಗೊತ್ತಾಗತ್ತೆ ಇದೆಲ್ಲ ಕೂಡ? ನಾವು ಇದನ್ನು ಯೋಚನೆ ಮಾಡಬೇಕು. ಕುಂತಿ ಬಗ್ಗೆ ಜನ ಏನೇನೋ ಮಾತಾಡಿಬಿಡ್ತಾರೆ, ಎಷ್ಟು ಆಳವಾಗಿ ಯೋಚನೆ ಮಾಡ್ತಾಳೆ ಕುಂತಿ. ಏನೋ ಮಾಡಿಬಿಟ್ಟೆ ನಾನೀಗ, ಮುಂದೆ ನನ್ನ ಗತಿ ಏನು, ರಾಜ್ಯದ ಗತಿ ಏನು? ರಾಜನ ಮಗಳಿಗೆ ಮಾಡಿದರು ಅಂದ್ರೆ ಸಮಾಜ ಹೇಗೆ ಉಳಿಬೇಕು? ಆಮೇಲೆ ಇಡೀ ರಾಜ್ಯ ಹಾಳಾಗಿ ಹೋಗ್ತದೆ. ಯದ್ಯದಾಚರತೆ ಶ್ರೇಷ್ಠ ತತ್ತದೇವೇತರೋ ಜನ, ನಮ್ಮ ಜನ ಯೋಚನೆ ಮಾಡೋದೇ ಇಲ್ಲ. ನಮ್ಮೆಲ್ಲೋ ನಮ್ಮನ್ನು ಯಾರು ಕೇಳ್ತಾರೆ ಅಂತ ನಾವು ಯೋಚನೆ ಮಾಡ್ತೇವೆ, ತಪ್ಪದು. ನಮ್ಮನ್ನು ಕೇಳೋದಿಲ್ಲ, ಜನ ನೋಡ್ತಾರೆ ಅಂತ ಹೇಳ್ತಾರೆ. ನಮ್ಮನ್ನು ಕೇಳಿದ್ರೆ ಪುಣ್ಯ, ನೋಡಿಬಿಡ್ತಾರೆ ಅವರು. ನೋಡಿ ಅವರೇ ಮಾಡ್ತಾರೆ, ನಾವ್ಯಾಕೆ ಮಾಡಬಾರ್ದು? ಸುಲಭದು, ಅವರೇ ಮಾಡಿದ್ರೆ ನಾವ್ಯಾಕೆ ಮಾಡಬಾರ್ದು? ಒಬ್ಬರು ಒಂದ್ ತಪ್ಪು ಮಾಡ್ತಾನೆ, ದೊಡ್ಡವನು ಸಾವಿರ ಜನ ಫಾಲೋ ಮಾಡ್ತಾರೆ ಅದು. ಕುಂತಿ ತುಂಬಾ ಯೋಚನೆ ಮಾಡ್ತಾಳೆ, ಜವಾಬ್ದಾರಿ ತುಂಬಾ ಇದೆ. ನಮ್ಮ ಅಪ್ಪನಾರು ಹೇಗೆ ಏನ್ ಮಾಡ್ತಾನೆ, ನಾನಾದ ದೇವರನ್ನು ಯಾರು ನಂಬ್ತಾ ಇದನ್ನೆಲ್ಲ ಕೂಡ, ಅದು ನಂಬ ಕಾಲದಲ್ಲೇ ಆಕೆಗೆ ಯೋಚನೆ. ಈಗಂತೂ ನಂಬೋ ಪ್ರಶ್ನೆ ಇಲ್ಲ, ಬುಳ್ಳೆ ಬಿಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ ತಕ್ಷಣ. ಅದು ಏನ್ ಮಾಡ್ಬೇಕೀಗ? ತಂದು ಈ ಮಗು ಇದ್ರೆ ಸಮಸ್ಯೆ ಬರುತ್ತೆ, ಮಗುವನ್ನ ತ್ಯಾಗ ಮಾಡಬೇಕು ತೀರ್ಮಾನ ಮಾಡಿಬಿಟ್ಟು. ಈ ಕುಂತಿ ಒಂದ್ ಕಡೆಗೆ ಮಗು, ಒಂದ್ ಕಡೆಗೆ ರಾಜ್ಯ ಧರ್ಮದ ಪ್ರಶ್ನೆ ಇದು ಒಂದು. ಆಕೆಗೆ ಧರ್ಮ ಬೇಕಾಯ್ತೆ ಹೊರತು ಮಗು ಬೇಕಾಗಲಿಲ್ಲ. ಸ್ವಾರ್ಥವನ್ನ ಗೆಲ್ತಾಳೆ, ಪರಹಿತಕ್ಕೋಸ್ಕರ ಸ್ವಂತ ಸುಖವನ್ನ ತ್ಯಾಗ ಮಾಡ್ತಾಳೆ, ಮಗುವನ್ನು ಬಿಡಬೇಕು ಅಂತ ಹೊರಟು ಬಿಟ್ಟಳು. ಈ ಸಮಿತಿ ಎಷ್ಟು ಜನ ಬಿಡ್ಲಕ್ಕೆ ಸಾಧ್ಯ ಇದೆ? ಆ ರೀತಿ ಸ್ವಂತ ಮಗುವನ್ನು ತ್ಯಾಗ ಮಾಡಲಿಕ್ಕೆ ಹೊರಟ್ಲು, ಅನೇಕರು ತಪ್ಪು ತಿಳ್ಕೊಂಡ್ಬಿಟ್ಟು ಬಿಸಾಕಿ ಹೋಗ್ಬಿಟ್ಲು ಅಂತ ಹೇಳಿಬಿಟ್ಟು, ಕುಮಾರವ್ಯಾಸ ಪಂಪ ಬರೆಯೋದೆಲ್ಲ ಗಂಗೆಯಲ್ಲಿ ಬಿಸಾಡಿ ಹೋಗ್ಬಿಟ್ಲು ಅಂತ ಹೇಳಿಬಿಡ್ತಾರೆ. ಹಾಗಿದ್ರೆ ಯಾರು ಡಸ್ಟ್ಬಿನ್ ಹೋಗದ ಮಗುವನಾಗತ್ತೆ ಹೊರತು ಕುಂತಿ ಪೂಜ್ಯಳಾಗ್ತಿದ್ದಿಲ್ಲ ಹಾಗೆ ಮಾಡಿದರೆ. ಕುಂತಿ ಯೋಚನೆ ಮಾಡ್ತಾ ಇದ್ದಾರೆ, ಮಗುವನ್ನು ಬಿಡುತ್ತೇನೆ, ಸುಖವಾಗಿ ಬದುಕಬೇಕು ಮಗುಪ, ಸುಖವಾಗಿ ಬದುಕಬೇಕು. ನನ್ನ ಮಗುವಾಗಿ ಬದುಕೋದಿಲ್ಲ, ಎಲ್ಲಿ ಸಿಕ್ಕರೂ ಸುಖವಾಗಿರಬೇಕು. ಅದು ಒಂದು ತಾಯಿಯ ಹೃದಯ ಕೈಬಿಟ್ಟಿಲ್ಲ ಅಂತ ಧರ್ಮನೂ ಕೈಬಿಟ್ಟಿಲ್ಲ ಪುಣ್ಯಾತ್ಮ. ಅದಕ್ಕೇನು ಮಾಡಿಲ್ಲಂತೆ, ಒಂದು ಬುಟ್ಟಿ ಮಾಡಿಸ್ತಾಳೆ, ಭರಣಿ ಮಾಡಿಸ್ತಾ ಇದ್ದಾಳೆ ಒಂದು ಬುಟ್ಟಿ. ಆ ಬುಟ್ಟಿ ಎಷ್ಟು ಸೈಂಟಿಫಿಕ್ ಆಗಿ ಮಾಡಿರ್ಬೇಕು ಗೊತ್ತಾ? ಫುಲ್ ಕ್ಲೋಸ್ ಆಗಿದೆ, ಮಧ್ಯೆ ಮಗು ಮರೆಸಿಬಿಡ್ತಾಳೆ, ತೀರ್ಥ ಹೋಗ್ಬೇಕದು. ಬಹುಶಃ ಇವತ್ತು ಮಾಡೋಕ್ಕಾಗೋದಿಲ್ಲ, ಇದು ಸೈಸ್ ಇಟ್ ಅಡ್ವಾನ್ಸ್ ಆಗಿದೆ, ಎಲ್ಲ ಎತ್ತಿ ಮಾಡೋಕ್ಕಾಗೋದಿಲ್ಲ ನಮಗೆ. ಆಗಿನ ಕಾಲದಲ್ಲಿ ಎಷ್ಟು ಒಂದು ಟೆಕ್ನಾಲಜಿ ಮುಂದುವರೆದಿತ್ತು ಅಂದ್ರೆ, ನಮ್ಮ ಭೌತಿಕ ಟೆಕ್ನಾಲಜಿ ಅಲ್ಲ ಅದು, ಅದು ಸ್ಪಿರಿಚುವಲ್ ಟೆಕ್ನಾಲಜಿ. ಆ ರೀತಿ ಮಾಡಿಸಿ ಒಂದು ಬುಟ್ಟಿ ಮಾಡಿಸಿ ಮಗುವನ್ನು ಮರೆಸಿಬಿಟ್ಲಂತೆ. ಆ ಮಗುನ ಹೇಗಿತ್ತು ಗೊತ್ತಾ? ಎಂತೆಂತ ಮಗುವನ್ನು ಬಿಸಾಕೋದೇ ಕಷ್ಟ. ಆ ಮಗು ಹೇಗಿತ್ತು ಗೊತ್ತಾ? ಹುಟ್ಟಿರ್ಲಿಕ್ಕೆ ಕಿವಿ ಕರ್ಣ ಕುಂಡಲ, ಕಿವಿಯಲ್ಲಿ ಕರ್ಣ ಕುಂಡಲ ಇದೆ, ಮೈಯಲ್ಲಿ ಕವಚ ಇದೆ, ಅದಕ್ಕೆ ಕರ್ಣ ಅಂತ ಹೆಸರು ಬಂತಾರೆ. ಅಂತ ಮಗುವನ್ನು ಯಾರು ಬಿಸಾಕ್ತಾರೆ ಲೆಕ್ಕ ಹಾಕಿ? ಸೂರ್ಯನ ಅವತಾರ ಹೊಳಿತಾ ಇದ್ದಾನೆ, ಫಳ 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 ಹೊಡಿತಾ ಇದ್ದಾನೆ ಸೂರ್ಯನ ಅವತಾರ. ಸೂರ್ಯ ನೋಡಕ್ಕೆ ನಮಗಾಗೋದಿಲ್ಲ ಅಂತ ಅವತಾರ ಅಂದ್ರೆ ಹೇಗಿರಬೇಕು? ಅಲಂಕಾರ ನೋಡಿದ್ರೆ ಕವಚ ಇದೆ, ಅದು ಚಿನ್ನದ ಕವಚ, ಯಾವುದೋ ಕವಚ ಅಲ್ಲ. ಮತ್ತೆ ಚಿನ್ನದ ಕವಚ, ಚಿನ್ನದ ಕರ್ಣಕುಂಡ, ರಕ್ತ ಖಚಿತವಾದ ಕರ್ಣಕುಂಡಲ. ಹೇಗೆ ತ್ಯಾಗ ಮಾಡ್ತಾಳೆ ಲೆಕ್ಕ ಹಾಕಬೇಕು? ನಮ್ಗನ್ನಿಸ್ತದೆ ಅಂತೂ ಕರ್ಣನಿಗೆ ಪ್ಲಸ್ ಪಾಯಿಂಟ್ ಆಯ್ತು ಅಂತ ಕೇಳಿದ್ರೆ, ಅಲ್ಲ ಅದೇ ಮೈನಸ್ ಪಾಯಿಂಟ್ ಆಯ್ತು ಅಂತ ಹೇಳಿದ್ದಾರೆ. ಅದೇ ಮೈನಸ್ ಪಾಯಿಂಟ್ ಆಯ್ತು. ಕರ್ಣಕುಂಡಲ ಇದ್ದಿದ್ದು, ಕವಚ ಇದ್ದಿದ್ದೆ ಮೈನಸ್ ಪಾಯಿಂಟ್. ಯಾಕೆಂದ್ರೆ ಅದು ಬೆಲೆ ಬಾಳೋದಲ್ಲ, ರಾಕ್ಷಸನ ಆವೇಶ ಅದರಲ್ಲಿತ್ತು ಅಂತ ಹೇಳಿದ್ದಾರೆ. ದುಡ್ಡು ನೋಡಿದ್ರು ಭಾರಿ ಸಂತೋಷ ಅಂದ್ರು, ಟೇಬಲ್ ಕೆಳಗೆ ತಗೊಂಡಿದ್ದು ಅಂತಾರೆ. ಅದೇ ಸಿ ಬಿ ಐ ಬಂದ್ಬಿಟ್ಟು ಮನೆಗೆ ಹೋಗ್ಬಿಡುತ್ತೆ, ಅದೇ ಬಂಗಾರ ಕೋರ್ಟ್ಗೆ ಒಯ್ಯುತ್ತೆ, ಕಚೇರಿಗೆ ಒಯ್ಯುತ್ತೆ, ಜೈಲಿಗೆ ಹಾಕ್ಬಿಡುತ್ತೆ. ಅದೇ ವೈಟ್ ಆಗಿದ್ರೆ ನಿಶ್ಚಿಂತ ಆಗಿರ್ಬೋದು. ರಾಕ್ಷಸ ಪ್ರವೇಶ ಮಾಡಿದ್ದ, ಸಹಸ್ರವರ್ಣ ಅಂತ ಒಬ್ಬ ರಾಕ್ಷಸ ಒಳಗೆ ಪ್ರವೇಶ ಮಾಡಿದ್ದ, ಅದಕ್ಕೆ ಕರ್ಣಕುಂಡಲ ಇತ್ತು, ಕವಚ ಇತ್ತು. ಕುಂತಿಗೆ ಅದೆಲ್ಲ ಗೊತ್ತಿಲ್ಲ. ಆದ್ರೆ ಮಗುವನ್ನು ಹೇಗೆ ಬಿಡೋದು? ನಿರ್ವಾಯಿಲ್ಲ, ಬಿಡಲೇಬೇಕು ಅಂತ ಹೇಳಿದ್ದು. ಹಾಗೆ ಮಲಿಸಿದ್ಲಂತೆ, ಆ ಮಲಿಸಿದ್ಲು. ಮತ್ತೆ ಯೋಚನೆ ಮಾಡ್ತೀವಿ, ಯಾರಿಗೆ ಸಿಗುತ್ತೋ ಯಾರಿಗೆ ಗೊತ್ತಿದ್ದು, ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ. ದೇವನ ಪ್ರಾರ್ಥನೆ ಮಾಡ್ತಾಳೆ, ದೇವರೇ ದೇವತೆಗಡೆ ಈ ಮಗು ಸುರಕ್ಷಿತವಾಗಿ ಬದುಕಲಿ, ಸುರಕ್ಷಿತ ಬದುಕಲಿ, ಒಳ್ಳೆಯವರ ಕೈಯಲ್ಲಿ ಸಿಗಲಿ, ಜೀವನ ಸಾರ್ಥಕವಾಗಲಿ. ತಾಯಿಯಾಗಿ ಏನ್ ಮಾಡಬೇಕು, ಎಲ್ಲವನ್ನು ಮಾಡಿಬಿಟ್ಟು ಬಡವರ ಕೈಯಲ್ಲಿ ಆಶೀರ್ವಾದ ಸಿಕ್ಕಿಬಿಟ್ರೆ, ಮಗು ರಾಜನ ಮಗು ದರಿದ್ರ ಮಗುವಾಗಿ ಬದುಕಬಾರದು ಅಂತ ಹೇಳಿ ಅದು ರಕ್ತಪೂರ್ಣ ಮಂಜುಷಾಂ, ರಕ್ತಗಳನ್ನು ತುಂಬಿಸಿಲ್ಲಂತೆ ರಾಜಕುಮಾರಿ ಅಲ್ಲ. ಎಂಥವನಿಗೆ ಸಿಕ್ಕರು ಫಸ್ಟ್ ಕ್ಲಾಸ್ ನೋಡಬೇಕು. ಇಂಥ ವ್ಯವಸ್ಥೆ ಮಾಡಬೇಕಾದ್ರೆ ಕುಂತಿ ಬಿಸಾಡಿಲ್ಲೋ ಅಂತ ಯಾರು ಹೇಳ್ತಾರಲ್ಲ, ಬಾಯಿ ಹುಳ ಬಿಡಬೇಕಷ್ಟೇ ಅವರಿಗೆ, ಸಾಧ್ಯನೇ ಇಲ್ಲ. ಅಂತ ಪವಿತ್ರವಾದ ರೀತಿಯಲ್ಲಿ ಯೋಚನೆ ಮಾಡಿ ನದಿಯಲ್ಲಿ ಬಿಟ್ಲಂತೆ. ಪಂಪ ಕುಮಾರವ್ಯಾಸ ದೊಡ್ಡ ತಪ್ಪು ಬರೀತಾರೆ, ಗಂಗೆಯಲ್ಲಿ ಬಿಟ್ಬಿಟ್ಟು ಅಂತ ಬರೆದು ಬಿಡ್ತಾರೆ. ಇವರಿಗೆ ಜಾಗ್ರಫಿನೇ ಗೊತ್ತಿಲ್ಲ, ಗಂಗಾ ನದಿನೇ ಇಲ್ಲ ಫಸ್ಟ್ ಅಲ್ಲಿ ಬಿಡ್ಲಿಕ್ಕೆ, ಜಾಗ್ರಫಿ ಗೊತ್ತಿಲ್ಲದೆ ಬರೆದಿದ್ದಾರೆ ಅಷ್ಟೇ. ವೇದವ್ಯಾಸರು ಮಹಾಭಾರತ ಪರ್ಫೆಕ್ಟ್ ವರ್ಕ್ ಅದು ಒಂದು. ಅವ್ರು ಹೇಳ್ತಾರೆ ಅವ್ರು ಗಂಗೆಯಲ್ಲಿ ಬಿಡ್ಲಿಲ್ಲ, ಅಶ್ವನದಿ ಅಂತ ನದಿ ಇದ್ದಿದ್ದೆ ಅದರಲ್ಲಿ ಬಿಟ್ರಂತೆ, ತೇಲ್ಕೋತ ಹೋಯ್ತದ. ಮುಂದೆ ಇನ್ನೊಂದು ನದಿ ಸೇರಿತು, ಮತ್ತೊಂದು ನದಿ ಸೇರಿತು, ಆಮೇಲೆ ಯಮುನಾ ನದಿಗೆ ಸೇರಿತು. ಯಮುನಾ ನದಿಯಿಂದ ಮುಂದೆ ತ್ರಿವೇಣಿ ಸಂಗಮದಲ್ಲಿ ಗಂಗಾ ನದಿಗೆ ಸೇರಿತು. ಇನ್ನು ಮುಂದೆ ಹೊರದೋಗಿ ಈ ಬಿಹಾರ ಪ್ರಾಂತದೊಳಗೆ ಅಲ್ಲಿ ಒಬ್ಬರಿಗೆ ಸಿಕ್ತು. ಲಾಂಗ್ ಜರ್ನಿ ಅದರು, ಅಷ್ಟು ದೂರ ಹೋದ ದಿವಸ ಬರ್ತಾ ಇರುತ್ತೆ, ದೋಣಿ ಮುಳುಗಿತು ದೋಣಿ ಮುಳುಗಿತು ಅಂತೆ. ಆದರೆ ಮಂಜುಷ ಇದು ಮಾತ್ರ ಮುಳುಗಲೇ ಇಲ್ಲ, ತಪಶಕ್ತಿ ಇತ್ತು, ತಂತ್ರಜ್ಞಾನ ಇತ್ತು, ಆಕೆ ಪ್ರಾರ್ಥನೆ ಬೇರೆ ಮಾಡಿದ್ಲು. ಅದರ ಪ್ರಭಾವದಿಂದ ಸುರಕ್ಷಿತವಾಗಿ ಹೋಗಿ ಅದು ಒಂದು ಬಿಹಾರ ಪ್ರಾಂತದಲ್ಲಿ ಹೋಗ್ತಾ ಇದೆ, ಅಂಗದೇಶ ಅಂತ ಹೆಸರು ಅದೇ, ಅಂಗದೇಶದಲ್ಲಿ ಹೋಗ್ತಾ ಇತ್ತಂತೆ. ಆಗ ನೋಡಿ, ನಾನು ಅರ್ಥ ಮಾಡ್ಕೋಬೇಕು, ಮಹಾಭಾರತ ನೋಡಿಯೂ ತಪ್ಪರದ್ರವರು, ಮಹಾಭಾರತ ನೋಡಿ ತಪ್ಪರದ್ರು. ವೇದವ್ಯಾಸ ಪರ್ಫೆಕ್ಟ್ ಜಾಗ್ರಫಿ, ಅದಕ್ಕೆ ಮಹಾಭಾರತದಲ್ಲಿ ಒಂದು ತಪ್ಪಿಲ್ಲ. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವ, ವೇದವ್ಯಾಸರು ಏನ್ ಹೇಳ್ತಾರೋ ಅದು ಕರಾರು ವಾಕ್ಕಾದ ಮಾತೆ ಹೊರತು ಅವರೆಂದೂ ಸುಳ್ಳು ಹೇಳೋದಿಲ್ಲ. ಭಗವಂತನ ಮಾತದ ಒಂದು, ಉಳಿದವರು ಅದು ಓದ್ದವರು ತಪ್ಪು ಬರೀತಾರೆ, ಅವರು ಅಷ್ಟು ಯಥಾರ್ಥ ಬರೆದಿದ್ದಾರೆ ಎಂದ ಮೇಲೆ ವೇದವ್ಯಾಸರು ವೇದವ್ಯಾಸರೇ ಹೊರತು ಮುನೀನಾಪ್ಯಹಂ ವ್ಯಾಸಃ ಅನ್ನೋ ಮಾತು ಸತ್ಯವಾದ ಮಾತದು. ಈ ಎಲ್ಲ ಸಂಶೋಧನಾ ದೃಷ್ಟಿಯಿಂದ ಜನ ಓದಬೇಕು, ಅದನ್ನ ಮೆಕ್ಯಾನಿಕಲಿ ಓದಬಾರದು, ಸಂಶೋಧನ ದೃಷ್ಟಿಯಿಂದ ಓದಬೇಕು. ಬಿಸಾಕಿದ್ದು ಮೊದಲನೇ ಸುಳ್ಳು, ಗಂಗಾ ನದಿ ಎರಡನೇ ಸುಳ್ಳು, ಎರಡೂ ಅಲ್ಲ. ಸರಿಯಾಗಿ ಬಿಟ್ಟಾಗ ಅದು ಹೋಯ್ತಂತೆ. ಈ ಕ್ಷೇಮ ಚಿಂತನೆ ಮಾಡಿ ಹೊರಟೋಗಿಬಿಟ್ಟು ಹರ್ಕೊಂಡು ಹೋಗ್ತಾರೆ ಕಡೆ, ಎಲ್ಲೂ ಅದಕ್ಕೆ ನೋವಾಗಿಲ್ಲ, ನೀರು ಒಳಗೆ ಬಂದು ಮುಳುಗಿಲ್ಲ, ಸುರಕ್ಷಿತ ಹೋಗಿದ್ದಾಗ ಅಧಿರಥ ಅಂತ ಒಬ್ಬ, ಅವನೊಬ್ಬ ಸೂತ, ಅವನು ಸೂತನ ಕೈಗೆ ಆ ಮಗು ಸಿಕ್ತು. ನೋಡ್ತಾನೆ ಎಂದಿನಂತೆ ಸ್ನಾನಕ್ಕೆ ಬಂದವನು ನೋಡ್ತಾನೆ ಗಂಗಾ ನದಿಯೊಳಗೆ ಮಗು ತೆಗೆದು ಬುಟ್ಟಿ ಸಿಕ್ತು ಅಂತ ತೆಗೆದು ನೋಡಿದ್ರೆ ಅವನಿಗೆ ಡಬಲ್ ಶಾಕ್. ಅವನಿಗೆ ಒಂದ್ ಕಡೆ ಮಕ್ಕಳಿರಲಿಲ್ಲ, ಅದು ಸುಂದರವಾದ ಮಗು ಸಿಕ್ಕಿಬಿಟ್ಟಿದೆ, ತೇಜಃಪುಂಜವಾದ ಮಗು ಸಿಕ್ಕಿದೆ. ಅವನಿಗೆ ಐಶ್ವರ್ಯ ಇರಲಿಲ್ಲ, ರಕ್ತಗಳ ರಾಶಿ ಸಿಕ್ಕಿಬಿಟ್ಟಿದೆ. ಎರಡು ಒಟ್ಟಿಗೆ ಸಿಗ್ಬೇಕು ಅವನಿಗೆ, ಮಗುನೂ ಸಿಕ್ತು ರಕ್ತನೂ ಸಿಕ್ತು. ತಕ್ಷಣ ಎತ್ಕೊಂಡ ತನ್ನ ಹೆಂಡತಿ ರಾಧೆ ಅಂತ ಹೆಂಡತಿ ಅವಳಿಗೆ ಕೊಡ್ತಾನೆ. ಮಗು ಹೆಸರಿಟ್ಟನಂತೆ, ಏನಂತ ಹೆಸರಿಡಬೇಕು ಅಂತ ಹೇಳಿದ್ರೆ, ಐಶ್ವರ್ಯದ ಸಮೇತ ಸಿಕ್ಕ ಮಗು, ಸಂಪತ್ತಿನ ಸಮೇತ ಸಿಕ್ಕ ಮಗು, ವಸುಷೇಣ ಅಂತ ಹೆಸರಿಟ್ಟ. ವಸು ಅಂದ್ರೆ ಐಶ್ವರ್ಯ, ಸಾಯಿನ ವಸುವಿನ ಸಮೇತ ಸಿಕ್ಕವನು ಅಂತ, ಭಾಗ್ಯ ತಂದ ಮಗು ಅಂತ. ಇನ್ನು ಹೇಳಬೇಕಾದ್ರೆ ಭಾಗ್ಯ ತಂದ ಮಗು ಅಂತ ಹೇಳಿ ಹೆಸರಿಟ್ಟು ಬಿಟ್ಟನಂತೆ. ಇಟ್ಟ ಹೆಸರು ವಸುಷೇಣ, ಕರ್ಣ ಅಂತ ಹೆಸರು ಯಾತಕ್ಕೆ ಬಂತು ಗೊತ್ತೇನು, ಅವನ ಕಿವಿ ಒಳ್ಳೆ ಹೊಡಿತಾ ಇತ್ತಂತೆ, ಕವಚನೂ ಹುಟ್ಟದಲೇ ಬಂದಿತ್ತು, ಕುಂಡಲನೂ ಹುಟ್ಟದಲೇ ಬಂದಿತ್ತು. ಕರ್ಣ ಅಂತ ಹೆಸರು ಬಂದ ಹಾಗೆ ಕವಚೇತ ಬರಬಹುದಾಗಿತ್ತಲ್ಲ, ಯಾಕೆ ಬರಲಿಲ್ಲ ಅಂದ್ರೆ, ಒಳ್ಳೆ ಪ್ರಶ್ನೆ ಅದು ಒಂದು, ಬರಲಿಲ್ಲ ಹೆಸರು. ಯಾಕೆ ಗೊತ್ತಾ, ಕವಚನ ಕಾಂಡಕ್ಕೆ ಅಂತ ಹಾಕೊಳ್ಳೋದಿಲ್ಲ, ಪ್ರೊಟೆಕ್ಷನ್ಗೆ ಅಂತ ಹಾಕೋತಾರೆ ಅಷ್ಟೇ. ಕವಚ ಪ್ರೊಟೆಕ್ಷನ್ಗೆ, ಕಾಂಡಕ್ಕಲ್ಲ. ಈ ಕಿವಿಗೆ ಹಾಕೊಳ್ಳೋದು ಕಾಂಡಕ್ಕೆ ಅಂತಾರೆ ಹೊರತು, ಅದು ಶ್ರೀಗೋಡ ಆದ್ರೂ ಕಾಂಡಿ ಅಂತ ಹಾಕೋತಾರೆ ಹೊರತು ಅದು ಕಾಣಬಾರ್ದು ಅಂತ ಯಾರು ಹಾಕೊಳ್ಳೋದಿಲ್ಲ. ಸೊ ಕರ್ಣ ಕುಂಡಲ ಕಾಣಿಸ್ತಿತ್ತು, ಕಿವಿ ಎದ್ದು ಕಾಣಿಸ್ತು, ಕರ್ಣ ಅಂತ ಹೆಸರಿಟ್ಟು. ಇದು ಕಾಣಿಸ್ತಿರಲಿಲ್ಲ, ಆದ್ರಿಂದ ಆ ಕವಚಿ ಅಂತ ಹೆಸರು ಬರಲಿಲ್ಲ. ಈ ರೀತಿ ಕರ್ಣ ಬೆಳೆಯಲಿಕ್ಕೆ ಶುರು ಮಾಡದ. ಆತನ ಕಥೆ ಮುಂದೆ ನೋಡ್ತಾ ಇದ್ದೇವೆ. ಭೀಷ್ಮದ ಕಿವಿಗೆ ಒಂದು ಮಾತು ಬಿದ್ದಿತ್ತಂತೆ, ಕುಂತಿಗೆ ಮಂತ್ರದ ಒಂದು ಸಿದ್ಧಿ ಇದೆ ಅಂತ ಕಿವಿಗೆ ಬಿದ್ದಿತ್ತು. ನಮ್ಮ ಮನೆತನಕ್ಕೆ ಅಂಥವಳು ಬಂದ್ರೆ ನೋಡಿ, ಸೊಸೆನ ಹೇಗೆ ಆರಿಸ್ತಾ ಇದ್ದಾರು, ಸೊಸೆನ ಹೇಗೆ ಆರಿಸ್ತಾರೆ, ತಮ್ಮ ಮನೆ ಸೂಟಾಗ ಸೊಸೆಯಾಗಬೇಕೇ ಹೊರತು ಬೇರೆದಿದ್ರೆ ಪ್ರಯೋಜನ ಇಲ್ಲ. ಬೇರೆದ್ರೆ ಯಾರೋ ಒಬ್ಬರು ಸಿಕ್ಕಿದ್ರು ಹೇಳ್ತಿದ್ರು, ನನಗೊಬ್ಬ ಮಗ ಇದ್ದವು, ದೊಡ್ಡ ಡಾಕ್ಟರ್ ಇವತ್ತಿಗೂ ಇದ್ದಾರೆ, ನನ್ನ ಮಗ ಭಾರಿ ಒಳ್ಳೆಯವನು, ನನ್ನ ಸಂಬಂಧಿ ಒಂದು ಹುಡುಗಿ ಇದ್ಲು, ನಾನು ಅವ್ರನ್ನ ಕೇಳಿದೆ ನಿನ್ನ ಮಗಳು ಕೊಟ್ಟು ಮದುವೆ ಮಾಡು ಅಂತ ಕೇಳಿದೆ. ಅವರಂದ್ರು, ನೋಡಯ್ಯ ನನ್ನ ಮಗಳು ಹುಚ್ಚಾಪಟ್ಟೆ ಮಾಡರನು, ಹುಚ್ಚಾಪಟ್ಟೆ ಮಾಡರನು, ನಿನ್ನ ಮಗ ಭಾರಿ ಸಾತ್ವಿಕ, ನನ್ನ ಮಗಳಿಗೆ ಅದ್ಯಾವುದು ಬೇಕಿಲ್ಲ, ಬೇಡ ಅಂದ್ರಂತೆ. ಇವ್ರೇನ್ ಮಾಡಿದಾರಂತೆ, ಇಲ್ಲ ಇಲ್ಲ ನಮ್ಮ ಹುಡುಗಿ ತಾನೆ, ಬಳಗ ತಾನೆ, ಕೊಟ್ಟುಬಿಡು ಅಂತ ಕೇಳಿದ್ರು. ಅದು ಬೇಡಯ್ಯ ಮಾರಾಯ ಅಂತ ಹೇಳಿದ್ರು, ಇಲ್ಲ ಇಲ್ಲ ಕೊಡು ಅಂತರಂತೆ, ಅವ್ರು ಕೊಟ್ಬಿಟ್ರು. ಆಮೇಲೆ ಏನಾಯ್ತು ಗೊತ್ತೇನು, ದೊಡ್ಡ ಶ್ರೀಮಂತ ಡಾಕ್ಟರ್ ಪಾಪ ಆಯ್ತ, ಸೊಸೆ ಮನೆ ಬಂದ್ಲು, ಪೂರ್ತಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಗಂಡ ಹೆಂಡತಿ ಕೂಡ, ಎಲ್ಲಿಗೆ ಹೋಗಿದ್ದೆ ಗೊತ್ತೇನು ಆಚಾರ್ಯ, ಈಗ ನನ್ನ ಮೇಲೆ ನಾನಿಲ್ಲ, ಇವತ್ತು ನಿಮ್ಗೆ ಅಡಿಗೆ ಮಾಡಿ ಹಾಕೋದಿಲ್ಲ ಅಂತ ಹೇಳ್ತಾರೆ ಸೊಸೆ ಅಂತ ಹೇಳಿದೆ. ನಿಮ್ಮ ಅಡಿ ದೇವ್ರ ಪೂಜೆ ಬಿಡಿ, ಅಡಿಗೆ ಮಾಡಿ ಊಟ ಮಾಡಿ, ದೇವ್ರ ಪೂಜೆ ಮಾಡಿ ಊಟ ಮಾಡೋಕ್ಕಾಗೋದಿಲ್ಲ ಅದು ಹೇಳ್ತಾರೆ. ನಾನು ಅವ್ರು ಹೇಳಿದ್ರು ಮಾಡ್ಕೊಂಡ್ಬಿಟ್ಟೆ, ನಾನು ಏನ್ ಮಾಡಲಿ ಈಗ, ನನ್ನ ಮೊಮ್ಮಗನ ಕೈಲಿ ನನ್ನ ಬಯಸ್ತಾಳೆ. ಆ ಡಾಕ್ಟರ್ ದೊಡ್ಡ ಡಾಕ್ಟರ್ ಪಾಪಾತ ವಯಸ್ಸಾಗಿಬಿಟ್ಟಿದೆ. ಮನೆಗೆ ಬಂದು ಬಟಕ್ಕೆ ಬಂದು ಊಟ ಮಾಡಿ ಮನೆಗೆ ಮಲಗಲಿಕ್ಕೆ ಹೋಗ್ತಾನೆ ರಾತ್ರಿ. ಬಟಕ್ಕೆ ಬಂದು ಊಟ ಮಾಡಿ ರಾತ್ರಿ ಮಲಗಲಿಕ್ಕೆ ಹೋಗ್ತಾನೆ. ಇವತ್ತು ಆ ವ್ಯಕ್ತಿ ನೋಡಿ ಬಹಳ ಆಶ್ಚರ್ಯ ಆಗ್ತದೆ. ಯಾಕೆ ಹೇಳಿದೆ ಗೊತ್ತಾ? ಶೂಟ್ ಆಗದೆ ಹೋದರೆ ಏನು ಪ್ರಯೋಜನ ಇಲ್ಲ. ವರಸಾಮ್ಯ ಅಂತ ಹೇಳಿದ್ರೆ ಬರೀ ಐಶ್ವರ್ಯದ ಸಾಮ್ಯ ಆಗಬಾರದು, ಗುಣದ ಸಾಮ್ಯ ಆಗಬೇಕು. ಭೀಷ್ಮರು ನೋಡಿ, ತಾವು ಮದುವೆ ಆಗಿಲ್ಲ, ಮದುವೆ ಆಗಲಿಕ್ಕೆ ಎಷ್ಟು ಎಚ್ಚರಿಕೆ ವಹಿಸ್ತಾ ಇರ್ತಾರೆ. ಕೆಲವು ಸೈಕಾಲಜಿ ಏನು ಗೊತ್ತೇನು, ನಮಗಿಲ್ಲ ಅಂದ್ರೆ ಉಳಿದವರು ಇರಬಾರದು ಅಂತ ಅರ್ಥ, ನಮಗಿಲ್ಲ ಅಂದ್ರೆ ಅವರು ಉಪವಾಸ ಇಲ್ಲ ಅಂತ ಅರ್ಥ. ಆ ಕಲಿಸ ಭೀಷ್ಮರ ಸೈಕಾಲಜಿ ಹಾಗಲ್ಲ. ನನ್ನ ತಂದೆಗೆ ನಾನು ತ್ಯಾಗ ಮಾಡಿದ್ದೇನೆ, ಉಳಿದವರು ಯಾಕೆ ಮಾಡಬೇಕು ಆ ರೀತಿ? ಅವರು ಪಾಡು ಅವರಿಗೆ ಒಳ್ಳೆ ಮದುವೆ ಆಗಬೇಕು ಹಾಗೆ ಮಾಡಿಸ್ತಾರೆ. ನಮ್ಮ ಜನ ಎಷ್ಟು ನಮ್ಗೆ ಬ್ಯಾಡ್ ಸೈಕಾಲಜಿ ಗೊತ್ತಾ? ರಾತ್ರಿ ಬಸ್ ಮಿಸ್ ಮಾಡ್ಕೊಂಡ್ಬಿಡ್ತೇವೆ, ಎಲ್ಲೋ ಹೋಗಬೇಕಾದ್ರೆ ಒದ್ದಾಡ್ತಿರ್ತೇವೆ, ಯಾರೋ ಬರ್ತಾರೆ, ಬಸ್ ಹೋಯ್ತಾ ಇರ್ತಾರೆ, ಹೋಯ್ತು ಅಂತ ಗೊತ್ತಾಗುತ್ತೆ, ಅವನಿಗೂ ಮಿಸ್ ಆಗಿಬಿಡುತ್ತೆ. ನಮ್ಗೆ ಅರ್ಧ ಸಮಾಧಾನ ಅಂತೂ, ಅವನಿಗೂ ಮಿಸ್ ಆಯ್ತಾರೆ ಬಿಡು, ಬರ ನಮಗೆ ರಿಲೀಫ್ ಅಂತಾರ. ನಾವು ಇಲ್ಲಿ ಎಂಜಾಯ್ ಮಾಡ್ತೇವೆ. ಶಾಸ್ತ್ರ ಹಾಗಲ್ಲ, ನಿನಗೂ ಮಿಸ್ ಆಯ್ತು, ನಮ್ಮ ದುಃಖ ಜಾಸ್ತಿ ಆಗಬೇಕು ನ್ಯಾಯವಾಗಿ. ಪಾಪ ನಿನಗೂ ಮಿಸ್ ಆಯ್ತಾ, ಪಾಪ ಅನ್ಬೇಕಾರತು, ಹಾಗಲ್ಲ ಅನ್ನಬಾರದು. ಭೀಷ್ಮರ ಆದಿತ್ಯ ಮಾಡಲಿಲ್ಲ, ನನಗೆ ಮದುವೆ ಇಲ್ಲ ಅಂತ ಇವ್ರಿ ಹಾಕಿರಬಾರದು. ಪಾಪ ಅದು ಒಳ್ಳೊಳ್ಳೆ ಹೆಣ್ಣುಗಳನ್ನು ತರ್ತಾರೆ, ಅದು ಆರಿಸಿ ತರ್ತಾರೆ. ಕುಂತಿಯ ಸ್ವಯಂವರ ಏರ್ಪಾಟು ಮಾಡಿದ್ರಂತೆ, ಪಾಂಡವರನ್ನು ಕರ್ಕೊಂಡು ಹೋಗ್ತಾರೆ. ಕುಂತಿ ಏನು ಯೋಚನೆ ಮಾಡಲಿಲ್ಲ, ಪಾಂಡವರ ಕೊಳ್ಳೆ ಮಾಲೆ ಹಾಕೇ ಬಿಟ್ಟರು. ಯಾತಕ್ಕೆ ಅಂದ್ರೆ ಆಚಾರ್ಯ ಹೇಳ್ತಾರೆ, ಪಾಂಡುರಾಜ ಪರಾವಹ ಮುರುತ್ತು ಕುಂತಿ ಸ್ವರೂಪದಲ್ಲಿ ಅವನ ಹೆಂಡತಿ, ಸಹಜವಾಗಿ ಗಂಡ ಹೆಂಡಿರೇ ಅವರು, ಮೂಲದಲ್ಲೇ ಗಂಡ ಹೆಂಡಿರಾದ್ದರಿಂದ ಸಹಜವಾಗಿ ಆಸಕ್ತಿ ಬಂತು, ಮಾಲೆ ಹಾಕೇ ಬಿಟ್ಲು. ಸಮಾಜ ಪ್ರಶ್ನೆ ಬರಲೇ ಇಲ್ಲ, ಬೇರೆ ಕರಾರು ಇರಲಿಲ್ಲ, ಸ್ವಯಂವರ. ಅವಳು ಮೆಚ್ಚಿದವರನ್ನು ಕೊಳ್ಳಲ್ಲಿ ಮಾಲೆ ಹಾಕಿದ್ರೆ ಆಗ್ತಿತ್ತು. ಪಾಂಡುರಾಜನ ಹಾಕೇ ಬಿಟ್ಟು ಮದುವೆ ಆಗೋಯ್ತು. ಸ್ವಲ್ಪ ದಿವಸ ಆಯ್ತಂತೆ, ಇನ್ನೊಂದು ಹೆಣ್ಣು ಗಮನಕ್ಕೆ ಬಂತು ಭೀಷ್ಮರಿ. ಮಾದ್ರಿ ಅಂತ ಒಬ್ಬಳಿದ್ಲು, ಮದ್ರ ದೇಶದ ರಾಜ, ಋತಾಯನ ಅಂತ ಅವನ ಹೆಸರು. ಅಥ ಚರ್ತಾಯನ ನಾಮ ಮದ್ರೇಶ ಶಕ್ರತುಲ್ಯ ಪುತ್ರಾರ್ಥಿ ಆತ ಕನ್ಯಾರತ್ನಂಚ ಇಚ್ಛತ್. ಆತೇನ್ ಮಾಡಿದನಂತೆ, ತನಗೊಬ್ಬ ಮಗ ಆಗಬೇಕು ಮಗಳಾಗಬೇಕು ಅಂತ ಯೋಚನೆ ಮಾಡಿದ. ಒಬ್ಬ ಮಗ ಹುಟ್ಟಬೇಕು, ಮಗಳು ಹುಟ್ಟಬೇಕು. ಬಹುಶಃ ತುಂಬಾ ಜನಕ್ಕೆ ಮಗ ಹುಟ್ಟಬೇಕು ಅಂತ ಇರ್ತದೆ, ಮಗಳು ಹುಟ್ಟಬೇಕು ಅಂತ ತಪಸ್ ಮಾಡೋರು ಕಷ್ಟ, ಸಿಕ್ಕರೆ ನಿರ್ವಹ ಇಲ್ಲ ಅಂತ ಮಾಡೋರು ಜನಗಳೇ ಜಾಸ್ತಿ, ಎಕ್ಸೆಪ್ಷನ್ಸ್ ಇರ್ತಾರೆ. ತುಂಬಾ ಜನಕ್ಕೆ ಹೆಣ್ಮಕ್ಳು ಕಂಡು ಅಷ್ಟಕ್ಕಷ್ಟೇ. ಮಹಾಭಾರತ ಓದಬೇಕು. ಆತ ಮಗಳೂ ಬೇಕು ಅಂತ ತಪಸ್ ಮಾಡಿದನಂತೆ, ಮಗನೂ ಬೇಕು ಅಂತ ತಪಸ್ ಮಾಡಿದನೆ. ಮಗ ಮಗಳು ಇಬ್ರು ಬೇಕು. ಕನ್ಯಾರತ್ನಂಚ ಇಚ್ಛತ್, ಒಳ್ಳೆ ವಂಶೋದ್ಧಾರಕಳಾದ ಮಗ ಹುಟ್ಟಬೇಕು, ಅಂತ ಮಗಳು ಹುಟ್ಟಬೇಕು ಅಂತ ಹೇಳಿ ಮಾಡಿದ್ದಕ್ಕೆ ಬ್ರಹ್ಮದೇವರು ವರ ಕೊಟ್ಟರು. ಒಬ್ಬ ಗಂಡು ಮಗ ಹುಟ್ಟಿದ, ಒಬ್ಬ ಹೆಣ್ಣು ಮಗಳು ಹುಟ್ಟಿದ. ಗಂಡು ಮಗನೇ ಶಲ್ಯರಾಜ ಅಂತ ಪ್ರಸಿದ್ಧನಾದವು. ಶಲ್ಯರಾಜ ಮಾದ್ರಿಯ ಇವೊಬ್ಬ ಋತಾಯರನ ಮಗ, ಮಾದ್ರಿಯ ಅಣ್ಣ. ಹುಟ್ಟಿದವಳು ಹೆಣ್ಣು ಮಗಳೇ ಮಾದ್ರಿ ಅಂತ ಅವಳಿಗೆ ಹೆಸರು. ಈಗ ಮದ್ರ ದೇಶದ ರಾಜ ಶಲ್ಯ ಅವನ ತಂಗಿಯಾಗಿ ಇವಳು, ಅಪ್ಪನ ಹೆಸರು ಋತಾಯನ ಅಂತ ಹೆಸರು. ಮಾದ್ರಿ ಭಾರಿ ಸುಂದರಿ ಅಂತ ಹೆಸರುವಾಸಿಯಾಗಿದ್ದವು. ಭೀಷ್ಮರು ನೋಡ್ತಾರೆ, ಪಾಂಡುರಾಜ ಅವನನ್ನು ಮದುವೆ ಆಗಲಿ ಅಂತ ಯೋಚನೆ ಮಾಡಿಬಿಟ್ಟು ಹೋಗಿ ಮಾತಾಡ್ಕೊಂಡ್ಬಿಟ್ಟು ಮದುವೆ ಮಾಡಿಸೇ ಬಿಟ್ರು. ಕಾರಣ ಏನು ಅಂತ ಕೇಳಿದ್ರೆ, ನಿರ್ಣಯದಲ್ಲಿ ಹೇಳ್ತಾರೆ, ಅವಳು ಕೂಡ ಪರಾವಹ ಬರುತ್ತಾನೆ, ಇನ್ನೊಬ್ಬ ಹೆಂಡತಿ ಆದ್ರಿಂದ ಸ್ವರೂಪದಲ್ಲೇ ಇಬ್ಬರು ಹೆಂಡಂದಿರು. ಆ ಸಿದ್ಧಿ ಬುದ್ಧಿ ಅಂತ ಹೆಸರಿತ್ತು ಅವರಿಗೆಲ್ಲ ಕೂಡ, ಅದೇ ಧೃತಿ ಅಂತ ಮನ್ನು ಕಡೆ ಪಾಠಾಂತರ ಹೇಳುತ್ತಾರೆ. ಆದ್ದರಿಂದ ಅವರಿಬ್ಬರು ಸ್ವರೂಪದಲ್ಲೇ ಹೆಂಡಂದಿರಾದ್ದರಿಂದ ಅಂತ ಮದುವೆ ಆಯಿತು, ಇಬ್ಬರು ಹೆಂಡಂದಿರ. ಭೀಷ್ಮರು ಸುಮ್ಮನಾಗಲಿಲ್ಲ, ವಿದುರ ಇದ್ದಾನಲ್ಲ ಪಾಪ ತಮ್ಮ, ಅವ್ರಿಗೂ ಮದುವೆ ಮಾಡಿಸಿದ್ರೆ. ಅವನ ಹೆಂಡತಿ ಹೆಸರು ಆರುಣಿ ಅಂತ ಹೆಸರು, ಆರುಣಿಯಂ ಗುಣಾಢ್ಯಾಮ್ ಅಂತ ಕರೆದಿದ್ದ. ಅವಳು ಯಾರು ಗೊತ್ತೇನು, ಶೂರರಾಜನ ಮಗಳವಳು, ಶೂರರಾಜನ ಮಗಳು. ನಮಗೊಂದು ಶಾಕ್ ಆಗ್ತದೆ, ಇವನು ಶೂದ್ರ ಅಂತೀರಿ, ಶೂರರಾಜ ಕ್ಷತ್ರಿಯ ಅಂತೀರಿ, ಅವನ ಮಗಳು ಕ್ಷತ್ರಿಯಳಾಗಬೇಕಲ್ಲ, ಮತ್ತೆ ಅಂದು ಮತ ಪ್ರಕಾರ ಜಾತ್ಯಂತರ ವಿವಾಹ ಆಗಿಬಿಡ್ತು ಅಂತ ಕೇಳಿದರೆ ಆಗಲಿಲ್ಲ. ಶೂರರಾಜನಿಗೆ ಮೂರು ಜಾತಿಯಲ್ಲೂ ಹೆಂಡಂದರಿದ್ದರು. ಒಬ್ಬ ಕ್ಷತ್ರಿಯ ಹೆಂಡತಿನೂ ಇದ್ಲು, ವೈಶ್ಯ ಹೆಂಡತಿನೂ ಇದ್ಲು, ಶೂದ್ರ ಹೆಂಡತಿನೂ ಇದ್ಲು. ಅದರಲ್ಲಿ ಕ್ಷತ್ರಿಯ ಹೆಂಡತಿಯಲ್ಲಿ ಹುಟ್ಟಿದವಳು ಕುಂತಿ, ಶೂದ್ರ ಹೆಂಡತಿಯಲ್ಲಿ ಹುಟ್ಟಿದವಳು ಈ ಆರುಣಿ. ಆದ್ದರಿಂದ ನಮ್ಮ ನಿನ್ನೆ ಯಾರೋ ಪ್ರಶ್ನೆ ಕೇಳಿದರು, ತಂದೆ ಜಾತಿ ಮಗಳಿಗೆ ಬರುತ್ತಾ ಅಂದರೆ ನಮ್ಮ ಗೌರ್ಮೆಂಟ್ ಪ್ರಕಾರ ಬರ್ತದೆ, ಇವತ್ತಿನ ಸರ್ಕಾರದ ನಿಯಮದ ಪ್ರಕಾರ ನಮ್ಮ ಕಡೆಗೆ ತಂದೆ ಜಾತಿ ಮಕ್ಕಳಿಗೆ ಬರ್ತದೆ, ಶಾಸ್ತ್ರ ಪ್ರಕಾರ ಹಾಗಲ್ಲ, ತಾಯಿ ಜಾತಿ ಮಕ್ಕಳಿಗೆ ಬರ್ತದೆ ಅಂತ ಹೇಳಿದ. ಗುಣಾಹ ಪಿತುಹು ಮಾತೃಜಾತಿ ಸುತಾರಾಮ್ ಅಂತ ಆಚಾರ್ಯರ ಮಾತದು. ಆದ್ದರಿಂದ ಮನುಸ್ಮೃತಿ ಹೇಳೋದು ಹಾಗೇನು, ಸ್ಮೃತಿ ನಮ್ಮ ವೈದಿಕ ಪರಂಪರೆಯಂತೆ ತಾಯಿ ಗಂಡ ಒಂದ್ ಜಾತಿ, ಹೆಂಡತಿ ಒಂದ್ ಜಾತಿ. ಆಗ ಸಾಮಾನ್ಯವಾಗಿ ಇವತ್ತು ಯಾವ ಜಾತಿ ಬರದೆ ಮತ್ತೊಂದು ಜಾತಿ ಬರೋ ಸಂಭವನೆ ಜಾಸ್ತಿ ಇರ್ತದೆ. ಸಾಮಾನ್ಯವಾಗಿ ಬಂದ್ರೆ ಗಂಡ ಉತ್ತಮ ಜಾತಿಯಾಗಿ, ಇವಳು ಅದಕ್ಕಿಂತ ಕಡಿಮೆ ಜಾತಿಯಾಗಿದ್ರೆ ಹುಟ್ಟ ಮಗು ತಾಯಿ ಜಾತಿ ಆಗ್ತದೆ ಹೊರತು ಬೇರೆಯಲ್ಲ. ತುಂಬಾ ವಿಚಾರ ಒಂದು ಪ್ರಸಂಗವನ್ನ ನೋಡೋಣಂತೆ. ಇಷ್ಟು ಒಂದು ಇಷ್ಟು ತಿಳ್ಕೊಂಡ್ರೆ ಸಾಕು. ಅದಕ್ಕೆ ಆರುಣಿ ಅಂತಕ್ಕಂಥವಳು ಶಿವರಾಜನ ಮಗಳು, ಗೊತ್ತಾಯ್ತು ನಮಗೆ. ಕುಂತಿಯ ತಂಗಿ ಅವಳು, ಆಕ್ಚುಲಿ ತಾಯಿಯಂದ್ರೆ ಬೇರೆ, ತಂದೆ ಒಬ್ಬನೇನೆ, ಅವಳನ್ನ ಮದುವೆ ಮಾಡಿಸ್ತಾ ಇತ್ತ. ಹೀಗಾಗಿ ಕುಂತಿಗೆ ಅಟ್ಯಾಚ್ಮೆಂಟ್ ಹೆಚ್ಚು ಬರಲಿಕ್ಕೆ ಕಾರಣ ಆಯ್ತು. ವಿದುರನ ಬಗ್ಗೆ ಅಟ್ಯಾಚ್ಮೆಂಟ್ ಹೆಚ್ಚು ಬಂತು. ತನ್ನ ತಂಗಿಯ ಗಂಡನ ವಿದುರ ಆದ್ನಲ್ಲ, ಈಗ ಇದೆಲ್ಲ ಜನ ಗಮನಿಸಿರೋದಿಲ್ಲ. ಮದುವೆ ಆಯ್ತು. ಮೂರು ಜನದ ಮದುವೆ ಆದ ಮೇಲೆ ತುಂಬಾ ದಿವಸ ಕಳೀತಾ ಕಳೀತಾ ಬಂತು. ಒಂದು ದಿವಸ ಪಾಂಡುರಾಜ ತಾನು ಬದರಿಯಾತ್ರೆ ಮಾಡಬೇಕು ಅನ್ಕೊಂಡು ನಾರಾಯಣ ಪರ್ವತಕ್ಕೆ ಹೋಗಿ ಬರಬೇಕು. ಬದರಿಯಾತ್ರೆ ಮಾಡೋದಿರೋ ಹೊಸ್ತಲ್ಲ ಇವತ್ತೆಲ್ಲ ಕೂಡ. ಎಲ್ ಟಿ ಸಿ ಬಂದಷ್ಟೇ ಬದರಿಯಾತ್ರೆ ಜಾಸ್ತಿ ಆಗಿಬಿಡುತ್ತೆ ಎಷ್ಟೋ ಕಡೆಗೆ. ಎಷ್ಟೋ ದಿನ ನಾರಾಯಣ ಅಂತ ಹೋಗೋದಿಲ್ಲ ಅಲ್ಲಿಗೆ. ಎಲ್ ಟಿ ಸಿ ಅವೇಲ್ ಮಾಡ್ಕೊಳ್ಳೋದ್ರೆ ಲಾಸ್ ಆಗ್ತದೆ ಅಂತ ಹೋಗೋ ಜನಗಳೇ ಜಾಸ್ತಿ. ಆದರೆ ಭಕ್ತಿಯಿಂದ ಹೋದ್ರೆ ಏನೋ ತಪ್ಪಲ್ಲ. ಬದರಿಗೆ ಹೊರಟು ಅಲ್ಲಿ ಕಾಲ ಕಡಿತಾ ಇರ್ತ ಆಗ್ತೀಸ್ ಇರಬೇಕು ಅಂತೇಳಿ ರಾಜ್ಯಭಾರವನ್ನು ಭೀಷ್ಮರು ಅಲ್ಲಿವರೆಗೂ ಕೂಡ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿರ್ತಾರೆ. ಹಾಗೆ ನಿಶ್ಚಿಂತೆಯಿಂದ ಇರ್ತಾನೆ. ಧೃತರಾಷ್ಟ್ರ ರಾಜರಾಗಲಿಲ್ಲ, ಗಮನಿಸ್ಬೇಕು ನಾವು. ಧೃತರಾಷ್ಟ್ರ ರಾಜರಾಗಲಿಲ್ಲ, ಕುರುಡ ಅವನು, ಅವನ ರಾಜ್ಯ ಪದವಿ ಸಿಗಲಿಲ್ಲ. ಪಾಂಡ ರಾಜ ರಾಜನಾಗ್ತಾನೆ. ಈ ಮಾತನ್ನು ಸರಿಯಾಗಿ ಜ್ಞಾಪಕ ಇಟ್ಕೋಬೇಕು. ಮುಂದೆ ಗಾಂಧಾರಿ ಹೇಳ್ತಾಳೆ, ದುರ್ಯೋಧನ ನಮ್ಮಪ್ಪನ ರಾಜ್ಯ ನಮ್ಮಪ್ಪನ ರಾಜ್ಯ ಅಂತ ಹೇಳ್ತೀಯಲ್ಲ, ನಿಮ್ಮಪ್ಪ ಯಾವಾಗ ರಾಜನಾಗಿದ್ದ ಅಂತ ಗಾಂಧಾರಿ ಕೇಳ್ತಾಳೆ. ತಮಾಷೆ, ಗಾಂಧಾರಿ ಕೇಳ್ತಾಳೆ. ಗಾಂಧಾರಿ ಯಾರು ಗೊತ್ತೇನು? ಧೃತರ ದುರ್ಯೋಧನಾದಿಗಳ ತಾಯಿ. ಅವಳ ಪ್ರಕಾರನೇ ಕೌರವರಿಗೆ ರಾಜ್ಯದ ಹಕ್ಕಿಲ್ಲ. ಅಂದಮೇಲೆ ಇನ್ನು ಪಾಂಡವರೇ ನಿಜವಾದ ಉತ್ತರಾಧಿಕಾರಿಗಳೇ ಹೊರತು ಕೌರವರಾಗಲು ಸಾಧ್ಯತೆಯೇ ಇಲ್ಲ. ಈ ನಡೀತಾ ಬಂತು. ಪಾಂಡರಾಜ ಅಲ್ಲಿ ಹೊರಟ. ಈ ಗಾಂಧಾರಿ ಜೊತೆಗೆ ಒಬ್ಬರು ಗಂಟು ಬಿದ್ದಿದ್ದ ಋತರಾಷ್ಟ್ರ. ಈ ಪಾಪ ಗಾಂಧಾರಿ ಜೊತೆಗೆ ಒಬ್ರು ಗಂಟು ಬಿದ್ದಿದ್ದ. ಅವನ ಗಾಂಧಾರಿಯ ತಮ್ಮ ಒಬ್ಬನಿದ್ದ, ಶಕುನಿ ಅಂತ ಹೆಸರು. ಅವನು ಮನೆ ಬಂದ್ಬಿಟ್ಟ. ಪಾಪ ಕೈಕೇಯಿನ ದಶರಥ ಮದುವೆ ಆದ ಅವಳೊಬ್ಳೆ ಬರಲಿಲ್ಲ. ಅವ್ ದಾಚಿನ ಕಟ್ಕೊಂಡು ಬಂದು ಮಂಥಾರಿ ಅಂತ ಬಂದ್ಲು. ಅವಳಿಂದ ರಾಮಾಯಣ ಆಗೋಯ್ತು, ಇವನಿಂದ ಮಹಾಭಾರತ ಆಗೋಯ್ತು. ಅಂತೂ ಹೆಂಡತಿ ಕಡೆಯವರಿಂದ ಭಾರಿ ಡೇಂಜರ್ ಆಯ್ತು. ಅದರಿಂದ ಆ ಕಡೆಯಿಂದ ಈ ಕಡೆಗೆ ಸಂಸ್ಕೃತ ನಾಟಕಗಳಲ್ಲಿ ರಾಜಶಾಲಕ ಆದ್ರೆ ಡೇಂಜರಸ್ ಫೆಲೋ ಅಂತ ಅರ್ಥ. ಮಿಚ್ಚಕಟಿಗೆ ಓದೋರಿಗೆ ಗೊತ್ತಿರ್ತದೆ, ಅವ್ನು ಮಾಡಬಾರದ ತೊಂದರೆ ಎಲ್ಲ ಮಾಡ್ತಾನೆ. ಇದು ರಾಜ್ಯಕ್ಕೆ ಕಳಂಕ ತರ್ತಾನೆ ಪುಣ್ಯ. ಇವರಿಬ್ರು ಒಳ್ಳೆ ದುಷ್ಟಾದವಳು. ಹೆಣ್ಣಾಗಿ ಮಾಡಿದ್ದು ಅಂದ್ ಇಬ್ಬರಿಗೂ ಯಾರು ಭಯ ಆಗಿಲ್ಲ. ಈಗ ಮಂತ್ರಿ ಹೆಣ್ಣಾಗಿ ನಾಶ ಮಾಡಿದ್ದು, ಅವಳು ಗಂಡಾಗಿ ನಾಶ ಮಾಡಿದ. ಕೆಟ್ಟವರಾಗಿದ್ರೆ ಹೆಣ್ಣೇನು ಗಂಡೇನು, ಒಳ್ಳೆಯವರಾಗಿದ್ರೆ ಹೆಂಗಸರು ಒಳ್ಳೆಯವರು ಗಂಡಸರು ಒಳ್ಳೆಯವರೇನೆ, ಕೆಟ್ಟವರಾಗಿದ್ರೆ ಎಲ್ಲರ ಹಣೆಬಾರನೇ ಅಷ್ಟೇನೆ. ನಾಶ ಮಾಡಿಬಿಟ್ರಂತೆ. ಅವನು ಶಕುನಿ ಕಾಲಿಟ್ಟ. ಗಾಂಧಾರ ದೇಶ ಎಲ್ಲಿದೆ ಗೊತ್ತೇನು? ಪಾಕಿಸ್ತಾನನೇ ಗಾಂಧಾರ ದೇಶ. ಇವತ್ತಿನ ಪಾಕಿಸ್ತಾನನೇ ನನಗೆ ಶಾಕ್ ಆಗಿಬಿಡ್ತದೆ. ಪಾಕಿಸ್ತಾನ ಇಂಡಿಯಾದ ಗಲಾಟೆ ಇವತ್ತಿನಿಂದಲ್ಲ, ಅವತ್ತಿಂದ ಒಂದಿರೋ ಗಲಾಟೆ ಇದು. ಒಂದು ತುಂಬಾ ಕೈಕೇಯಿ ದೇಶ ಅವಳು ಪಾಕಿಸ್ತಾನದವಳೆ. ಕೈಕೇಯಿಯಿಂದ ರಾಮಾಯಣ ಆಯಿತು, ಈ ಶಕುನಿಯಿಂದ ಈ ಮಹಾಭಾರತ ಆಯ್ತು. ಮತ್ತು ಪಾಕಿಸ್ತಾನದ ನಮಗೂ ವೈರ ಅಂಬೋದು ರಕ್ತಗತವಾದ ವೈರ. ಆದ್ದರಿಂದ ನಾಳೆ ನಾಳೆ ಸಂಧಾನ ಆಗುತ್ತೆ ತಿಳ್ಕೊಳ್ಳೋಕೆ ಹೋಗಬೇಡಿ. ಎಂದೆಂದೂ ಸಂಧಾನ ಆಗೋದಿಲ್ಲ. ಅದು ಸಂಧಾನ ಆಗ್ತಿರಲ್ಲ, ಗಲಾಟೆ ಶುರುವಾಗ್ತಾರೇ ಇರ್ತದೆ. ಆ ಬ್ಲಡ್ನಲ್ಲೇ ಬಂದಿರತಕ್ಕಂಥ ಅನಾಮಂತರ. ಅಫ್ಘಾನಿಸ್ತಾನ ಎಲ್ಲ ಇದೆಯಲ್ಲ, ಎಲ್ಲ ಅಟ್ಯಾಚ್ಡ್ ಅವೆಲ್ಲ ಕೂಡ. ಈ ಕಡೆ ಹೋಗ್ತಾ ಬಂದ್ಬಿಟ್ರೆ ಆ ಕಂಟ್ರೀಸ್ ಎಲ್ಲ ಕೂಡ ಮೊದಲಿಂದ ನಮಗೆ ವಿರೋಧಿಗಳಾಗಿ ಬಂದಿರೋದು ಅವರೆಲ್ಲ. ಗಾಂಧಾರಿ ಹೀಗೆ ಬಂದವಳು ಶಕುನಿ ಸಮೇತ ಬಂದು ಹಿಂಸೆ ಮಾಡ್ತಾ ಇದ್ದಾರೆ. ಪಾಂಡುರಾಜ ವಾಸ ಮಾಡ್ತಾ ಇದ್ದಾರೆ. ಒಂದು ದಿವಸ ವಿಚಿತ್ರ ಪ್ರಸಂಗ ನಡೆದೋದು. ಒಂದು ದಿವಸ ಬದರಿಯಲ್ಲಿ ಇಬ್ಬರು ಹೆಂಡಂದ್ರ ಸಮೇತ ಅಲ್ಲಿ ಅಲಕಾನಂದ ಸ್ನಾನ ಮಾಡಿಕೊಂಡು ತುಂಬಾ ದಿವಸ ವಾಸ ಮಾಡಿದನಂತೆ. ಅದಕ್ಕೆ ಇವತ್ತು ಹೋಗ್ಬೇಕಾದ್ರೆ ಪಾಂಡುಕೇಶ್ವರ ಅಂತ ಒಂದು ಸ್ಥಳ ಸಿಗ್ತದೆ. ಆ ಪಾಂಡುಕೇಶ್ವರ ಅಂದ್ರೆ ಪಾಂಡುರಾಜ ವಾಸ ಮಾಡಿದ ಜಾಗ. ಅಲ್ಲಿ ಒಂದು ಈಶ್ವರರ ಗುಡಿ ಕೂಡ ಉಂಟು, ಸ್ಥಳನೂ. ಅದನ್ನು ವಾದಿರಾಜ ಸ್ವಾಮಿಗಳು ತುಂಬಾ ವಿಷಯ ಅದರ ಬಗ್ಗೆ ನಿರ್ಣಯ ಭಾವಪ್ರಕಾಶಿಕೆಯಲ್ಲಿ ಬರೀತಾರೆ. ಅದನ್ನು ಓದಿರಬೇಕು. ಪಾಂಡುರಾಜನ ಇದ್ದು ವಾಸ ಜಾಗ ನೋಡ್ಕೊಂಡೆ ಮುಂದೆ ನಾವು ಹೋಗೋದು. ಅಲ್ಲಿದ್ದಾಗ ಒಂದು ದಿವಸ ಏನಾಯ್ತು, ಮಧ್ಯಾಹ್ನದ ಹೊತ್ತು ಬೇಟೆ ಆಡ್ತಾ ಇದ್ದ ರಾಜ ಆತ ಧರ್ಮ ಆತನದು. ಒಂದು ಜಿಂಕೆಗಳನ್ನ ನೋಡಿದ, ಹೆಣ್ಣು ಜಿಂಕೆ ಗಂಡು ಜಿಂಕೆ, ಎರಡು ಜಿಂಕೆಗಳು ವಿಹಾರ ಮಾಡ್ತಾ ಇತ್ತು. ಏನು ಬುದ್ಧಿ ಬರಬೇಕು ಪಾಪ, ಯಾವ ಪ್ರಾರಬ್ಧ ನೋಡಿ ಇದ್ದಕ್ಕೆದ ಹೊಡಿಬೇಕು ಅನಿಸ್ಬೇಕು ಆತನಿಗೆ. ಒಳ್ಳೆ ವಿದ್ಯಾವಂತ, ಒಳ್ಳೆ ಶಸ್ತ್ರಾಸ್ತ್ರ ಪಾರಂಗತ, ಬಿಲ್ಲು ಬಾಣ ತಗೊಂಡಿದ್ದು ಬಾಣ ಗುರಿ ಹೊಡೆದೇ ಬಿಡ್ತಾನೆ. ಎರಡು ಸತ್ತು ಬಿಡ್ತವೆ, ಅದು ಸತ್ತು ಬಿತ್ತು ಅದು ಸತ್ತು ಬಿತ್ತು, ಎರಡು ಜಿಂಕೆಗಳು ಸತ್ತು ಬಿದ್ದವು. ಸತ್ತಿತ್ತು ಹತ್ರ ನೋಡ್ಲಿಕ್ಕೆ ಹೋಗ್ತಾನೆ, ಅವು ಜಿಂಕೆಗಳೇ ಅಲ್ಲ. ಋಷಿ ಕಿಂದಮ ಅಂತ ಮುನಿ ಹೊಸ್ತ ಮದುವೆ ಆಗಿತ್ತಂತೆ. ಪಾಪ ಗಂಡ ಹೆಂಡರು ಪಾಪ ಹೊಸ್ತ ಮದುವೆ ಆಗಿತ್ತಂತೆ. ಅದಕ್ಕೆ ಕಾಮರೂಪಗಳು ಸಿದ್ಧ ಪುರುಷ ಮುನಿಯವನು, ಕಾಮರೂಪನಾಗಿ ಜಿಂಕೆ ವೇಷದಲ್ಲಿ ಗಂಡ ಹೆಂಡತಿ ಓಡಾಡ್ತಾ ಇರ್ತಾರೆ. ಇವನು ಹೊಡೆದು ಬಿಡ್ತಾರೆ. ಹತ್ರ ಹೇಳ್ತಾರೆ, ಎಲ್ಲಯ್ಯ ಪಾಂಡುರಾಜ ಎಂಥ ಕೆಲಸ ಮಾಡಿಬಿಟ್ಟೆ ನೀನೀಗ, ನಮ್ಮ ದಾಂಪತ್ಯವನ್ನೇ ಹಾಳು ಮಾಡಿಬಿಟ್ಟಿದ್ದಿ ನೀನೀಗ, ನಮ್ಮನ್ನ ಮೈಥುನಾವಸ್ಥೆಯಲ್ಲಿ ಕೊಂದಿದ್ದಿ ನೀನೀಗ, ಭಾರಿ ತಪ್ಪು ಮಾಡಿದ್ದಿ. ನೀನು ಎಂದು ನಿನ್ನ ಹೆಂಡತಿಯ ಸಂಪರ್ಕ ಮಾಡ್ತೀಯೋ ತಕ್ಷಣ ಪ್ರಾಣ ಹೋಗಲಿ ಅಂತ ಹೇಳಿಬಿಡ್ತಾರೆ. ದೊಡ್ಡ ಶಾಪವನ್ನು ಕೊಡುತ್ತಾರೆ. ಪಾಂಡುರಾಜ ತುಂಬಾ ಕೆಡ್ಕೋತಾನೆ, ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದೇ ರಾಮಾಯಣಕ್ಕೆ ಹೋಗ್ಬೇಕು ನಾವಾಗ, ಕ್ರೌಂಚ ಪಕ್ಷಿಗಳ ಜೋಡಿಯನ್ನು ಬೇಡ ಹೊಡಿತಾನಲ್ಲ, ಆಗಲೇ ಹೊಡೆಯೋದು ಅವನು ಕೂಡ. ಅದು ಗಂಡನ್ನು ಮಾತ್ರ ಹೊಡಿತಾನೆ, ಶಾಪ ಬಂತು. ಗಂಡು ಇಬ್ಬನ್ನು ಹೊಡಿತಾನೆ, ಇವ ಶಾಪ ಬಂತು. ಅವನು ಯಾವನೋ ಬೇಡ, ಪಾಂಡುರಾಜನಂತ ಮಹಾನುಭಾವ ಮಾಡಿದ ತಪ್ಪಿತು. ಪ್ರಾರಬ್ಧವಶಾತ್ ಇಂಥ ಪ್ರಸಂಗ ಬಂತು. ಶಾಸ್ತ್ರ ಹೇಳುತ್ತದೆ ಯಾರನ್ನೂ ಹಿಂಸೆ ಮಾಡಬಾರದು. ಒಳಗೆ ಯಾರಿತ್ತೋ ಯಾರಿಗೆ ಗೊತ್ತು? ಯಾವುದನ್ನು ಹೊಡಿಬೇಕು ಹೋಗಬೇಡಿ, ಹಾಗೆಲ್ಲ ಮಾಡಕ್ಕೆ ಹೋಗಬೇಡಿ. ನಮಗೆ ಋಷಿಗಳದ್ದು ಗೊತ್ತಿದ್ರೆ ಹೊಡೆಯೋದಿಲ್ಲ ಅನ್ನಬಾರದು. ಯಾರೇನಾಗಿತ್ತವ್ರು ಯಾರಿಗೆ ಗೊತ್ತು? ನಮಗೆ ನಮಗೇನು ತಿಳುವಳಿಕೆ ಇರುತ್ತೆ? ನಮ್ಮ ಪಾಡಿನ ಬದುಕನ್ನು ಕಲಿಬೇಕೆ ಹೊರತು ಚೇಷ್ಟೆ ಹಿಂಸೆ ಎಂದೂ ತಾರಕ ಅಲ್ಲ. ಪಾಂಡುರಾಜ ತುಂಬಾ ವ್ಯಥೆಪಟ್ಟ. ಬಂದ ಕುಂತಿ ಮಾತ್ರೆಯಲ್ಲಿ ಹೇಳಿದ, ನನಗೆ ಶಾಪ ಬಂದುಬಿಟ್ಟಿದೆ, ಇದು ಸಂಸಾರ ನನಗೆ ಅರ್ಥನೇ ಇಲ್ಲ ಅಂತ ಹೇಳಿದ. ಅವರು ದುಃಖಪಟ್ರು ಪಾಪ. ಆತ ಹೇಳಿದ, ನಾನು ಸನ್ಯಾಸಿಯಾಗಿ ಬಿಡ್ತೇನೆ ಅಂತ ಹೇಳಿ, ನಾನು ಸನ್ಯಾಸಿಯಾಗಿ ಬಿಡ್ತೇನೆ. ಆಗ ಕುಂತಿ ಹೇಳಿಲ್ಲಂತೆ, ದಯವಿಟ್ಟು ಸನ್ಯಾಸಿ ಆಗಬೇಡ, ಕಾರಣ ಸನ್ಯಾಸಿಯಾಗಿ ನಿನಗೇನೋ ಸಾಧನೆ ಆಗಿಬಿಡುತ್ತದೆ, ನಮ್ಗತಿ ಏನಾಗಬೇಕಾಗ ನಮ್ಗತಿ ಏನಾಗಬೇಕು. ಅದು ಸನ್ಯಾಸಿ ಅಂತ ಇರು, ನಮ್ಮ ಅಭ್ಯಂತರ ಇಲ್ಲ. ಸನ್ಯಾಸಿ ಅಂತ ಇರು, ಸನ್ಯಾಸಿ ಆಗಬೇಡ. ಸನ್ಯಾಸಿ ಅಂತಿದ್ರೆ ನಾವು ಸೇವೆ ಮಾಡಬಹುದು ನಿನಗೆ. ಸನ್ಯಾಸಿ ಆಗಿಬಿಟ್ರೆ ಹತ್ರ ಇರ್ಲಕ್ಕೆ ಬರೋದಿಲ್ಲ, ನಮಗೆ ಅವಕಾಶ ತಪ್ಪಿಸ್ಬೇಡ, ಜೊತೆಗಿರ್ತೇವೆ. ಸನ್ಯಾಸಿ ಆಗಬೇಡ ಅಂದಾಗ ಒಪ್ಕೊಂಡು ಸನ್ಯಾಸಿ ಅಂತ ಇರ್ತಾನೆ. ಸನ್ಯಾಸ ಆಶ್ರಮ ಸ್ವೀಕಾರ ಮಾಡೋದಿಲ್ಲ, ಕಾಲ ಕಳೀತಾ ಇತ್ತು. ಆತ ಊರಿಗೆ ಹೋಗಲು ಸಂಕೋಚ ಆಗುತ್ತೆ, ಊರಿಗೆ ಹೋಗೋದೇ ಇಲ್ಲ. ಬರ್ತಾ ಹಾಗೆಯೇ ಸ್ವಲ್ಪ ಶ್ವಾಸ ಮಾಡ್ತಾ ಇತ್ತು, ಬರೋದಿಲ್ಲ ಅಂತ ಹೇಳ್ಕೊಳ್ಸೋದಿಲ್ಲ. ಇನ್ನೂ ಸ್ವಲ್ಪ ತಡ ಆಗತ್ತೆ ಅಂತ ಸುದ್ದಿ ಕೊಟ್ಟ ಅಷ್ಟೇ. ಯೋಚನೆ ಮಾಡ್ತಾ ಇದ್ದಾನೆ. ಪ್ರತಿ ದಿವಸ ಅಲಕನಂದನದಿಯ ಸ್ನಾನ, ನಾರಾಯಣ ದೇವರ ದರ್ಶನ, ತಪಸ್ಸು ನಡೀತಾ ಇತ್ತಂತೆ. ನೋಡಿ, ಆತ ಶಾಪ ಬಂದಿದ್ದ ಆಚಾರ್ಯ ಹೇಳ್ತಾರೆ, ದೊಡ್ಡ ವರ ಆಗಿಬಿಡ್ತು ಅಂತ ಹೇಳಿದ್ರು. ಶಾಪ ಬಂದಿದ್ದು, ಸ್ನಾನ ಮಾಡಿ 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 ತಪಸ್ಸು ಮಾಡಿ 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 ಶುದ್ಧನಾಗ್ತಾ ಇದ್ದಾನೆ. ಪ್ಯೂರಿಫೈ ಆಗ್ತಾ ಇದೆ ಆತನ ದೇಹ. ಎಷ್ಟು ಪ್ಯೂರಿಫೈ ಆಯ್ತು ಅಂದ್ರೆ, ಭೀಮಸೇನಾದಿ ಪಾಂಡವರ ಹುಟ್ಟಿಗೆ ಕಾರಣ ಆಗ್ತಕ್ಕಂಥ ಯೋಗ ಬಂತ. ಆತನ ದೊಡ್ಡ ತಪಸ್ಸು ಮಾಡ್ತಾ ಇದೆ, ಇಂಡೈರೆಕ್ಟ್ಲಿ ತಪಸ್ಸಾಗ್ತಾ ಇದೆ ಅದು. ಅದಕ್ಕೆ ಹೇಳ್ತಾರೆ, ತಪಸ್ಸು ಮಾಡಿದರೆ ಮಾತ್ರ ಸತ್ಸಂತತಿ ಬರುತ್ತದೆ, ಹೊರತು ಇಲ್ಲದೆ ಹೋದರೆ ಎಂದೂ ಅಂತ ಯೋಗ ಬರೋದಿಲ್ಲ. ನಿಧಾನವಾಗಿ ನಡೀತು. ಒಂದು ದಿವಸ ಏನಾಯ್ತು, ಒಂದು ದಿವಸ ನಡೆದಿದೆ. ಋಷಿಗಳೆಲ್ಲ ಜೋರಾಗಿ ಹೋಗ್ತಾ ಇರ್ತಾರೆ, ಹಿಂಡು ಹಿಂಡು ಹೋಗ್ತಾ ಇರ್ತಾರೆ, ಫಾಸ್ಟ್ ಆಗಿ ಹೋಗ್ತಿರ್ತಾರೆ. ಋಷಿಗಳು ಓಡಾಡೋದೇ ಇಲ್ಲ, ಓಡಾಡೋದೆಲ್ಲ ಬೆಲ್ಲಗೆ ಓಡಾಡೋದು. ಎರಡರಲ್ಲೊಂದು ಕೂತ್ರೆ ಕೂತೇ ಬಿಡ್ತಾರೆ, ಓಡಾಡಿದ್ರೆ ಸರ್ರಂತ ಹೋಗ್ತಾರೆ. ಮೆಲ್ಲಗೆ ಹತ್ಕೋತ ಹೋಗೋದವ್ರ ಪದ್ಧತಿ ಋಷಿಗಳ ಮುನಿಗಳ ಪದ್ಧತಿನೇ ಅಲ್ಲ, ಜೋರಾಗಿ ಹೋಗ್ತಾ ಇದ್ರು. ತಕ್ಷ್ಟ ಕೇಳಿದ, ಸ್ವಾಮಿ ಯಾಕೆ ಏನು ಅವಸರ ಅಂತ ಕೇಳಿದ. ಪಾಂಡುರಾಜ, ಗೊತ್ತಿಲ್ಲ ನಿನಗೆ, ಬ್ರಹ್ಮದೇವರ ಲೋಕದೊಳಗೆ ಒಂದು ಸಭೆ ನಡೀತಾ ಇದೆ, ನಮ್ಮನ್ನು ಕರೆದಿದ್ದಾರೆಲ್ಲ ಹೋಗ್ತೇವೆ ಅಂತ ಹೇಳಿದ್ರು. ಯಾವ ಕಾಂಟ್ಯಾಕ್ಟ್ ಇತ್ತು ಲೆಕ್ಕ ಹಾಕಿ, ಬ್ರಹ್ಮದೇವರ ಸಭೆಗೆ ಮುನಿಗಳು ಡೈರೆಕ್ಟ್ ಆಗಿ ಹೋಗಲ ಇತ್ತು. ಅಂದ್ರೆ ಅಂತ ತಪಸ್ಸಿದ್ಧಿಯಿಂದ ಆಗ್ತಕ್ಕಂಥ ಯೋಗ ಅದು. ಇವತ್ತು ನಮ್ಮ ವಿಜ್ಞಾನ ಎಷ್ಟು ಮುಂದುವರೆದಿದ್ರು ಕೂಡ, ನಿಜವಾಗಲೂ ಕೂಡ ಎಷ್ಟು ಸೋಲಿದೆ ನಮಗೀಗ, ಆದರೆ ಅವರ ಯೋಗ ಶಕ್ತಿಗೆ ಅಡ್ಡಿ ಆಗೋದೇ ಇಲ್ಲ. ಯಂತ್ರಕ್ಕೆ ಅಡ್ಡಿ ಆಗಬಹುದು, ಈ ಯೋಗ ಶಕ್ತಿಗೆ ಅಡ್ಡಿ ಆಗ್ಲಿಕ್ಕೆ ಆಗೋದಿಲ್ಲ. ನಾವು ಹೊಟ್ಟಿದ್ದೇವೆ ಅಂತ ಹೊಡ್ತಾ ಇದ್ದಾರೆ. ಈತೇನ್ ಮಾಡಿ, ನಾನು ಬರ್ತೇನೆ ಅಂತ ಬಾ ಅಂತ ಕರೆದ್ರಂತ. ಹೋಗ್ತಾ ಇದ್ದಾರೆ, ಹಾಗೇನೆ ಒಂದು ಸ್ಟೇಜ್ ಬಂತು. ಅದು ಭೂಲೋಕ ಬಿಟ್ಟು ಮೇಲೆ ಕಾರಬೇಕು, ಪ್ಲೇನ್ ಲ್ಯಾಂಡಿಂಗ್ ಬಿಡ್ಬಿಟ್ಟು ಅಲ್ಲಿ ಮೇಲೆ ಕಾರಬೇಕಲ್ಲ, ಆ ರೀತಿ ಬೇರೆ ಕಾರೇ ಬಿಟ್ಟರು. ಹೋಗ್ತಾ ಹೋಗ್ತಾ ಸತ್ಯಲೋಕ ಮೇಲೆ ಹೋಗ್ಬೇಕಲ್ಲ, ಈ ತಾರಕ್ಕೆ ಹೋಗ್ತಾರೆ ಬರ್ತಾ ಇಲ್ಲ ಇತ್ತೇನೆ. ಆ ಕೇಳ್ತಾರೆ, ಸ್ವಾಮಿ ನನಗೆ ಯಾಕೆ ಕಾರ್ಲಕ್ಕೆ ಬರ್ತಾ ಇಲ್ಲ ಅಂತ ಕೇಳ್ತಾರೆ. ಉಳಿದವರಾಗಿದ್ದಾನೆ, ಬರೋದಿಲ್ಲ ಬಿಡು ಅಂತ ಹೇಳ್ತಿದ್ರು. ಇವನು ಯೋಗಿ, ಇವನು ಕೂಡ ದೊಡ್ಡ ಯೋಗಿ, ವೇದವ್ಯಾಸರ ಮಗ ಇವನು, ಸಿದ್ಧ ಪುರುಷ. ಹೇಳಿ ಕೇಳಿ ಮರುತ್ತೀತ, ಮರುತ್ ಗಾಳಿಯಲ್ಲಿ ಹಾರಲೇಬೇಕಲ್ಲ ಮೇಲಕ್ಕೆ, ನನಗೆ ಹಾರ್ಲಕ್ಕೆ ಬರ್ತಾ ಇಲ್ಲ ಅಂತ ಕೇಳ್ತಾನೆ. ಪಾಂಡುರಾಜ, ಅದಕ್ಕೊಂದು ಕಾರಣ ಇದೆ ಅಂತ ಹೇಳ್ತಾರೆ ಋಷಿಗಳು. ತಾವು ಹೋಗ್ತಾ ಹೋಗ್ತಾರೆ ಹೇಳ್ತಾರೆ, ಅಲ್ಲಿಂದ ಒಂದು ಕಾರಣ ಇದೆ, ನಿನಗೆ ಮಕ್ಕಳಾಗಿಲ್ವಲ್ಲ ಅದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಿನ ಮಕ್ಕಳಿಲ್ಲ ಅದಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ನಾವಂತೂ ಹೊರಟ್ವಿ ಅಂತ ಹೊರಟು ಬಿಟ್ರು. ಇದು ಕೇಳ್ತಾನೆ, ಸ್ವಾಮಿ ಸ್ವಲ್ಪ ಕೇಳಿ ನನ್ನ ಮಾತನ್ನ, ಮಕ್ಕಳಿಲ್ಲ ಅಂತ ಅನ್ಬೇಡಿ, ನನ್ನ ಮಕ್ಕಳಾದ ಸಂಭವನೇ ಇಲ್ಲ ಅಂತ ಹೇಳ್ಬಿಡ್ತಾನೆ. ಅವರಂತಾರೆ, ಅದೆಲ್ಲ ನಮಗೆ ಗೊತ್ತಿಲ್ಲ, ನಮ್ಮ ದಿವ್ಯದೃಷ್ಟಿ ಕಾಣ್ತಾ ಇದೆ, ನಿನ್ನ ಮಕ್ಕಳಾಗ್ತಾರೆ ಅಂತ ಹೇಳಿ ಹೊರಟೋಗ್ಬಿಟ್ರು. ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ನಿನ್ನ ಮಕ್ಕಳಾಗ್ತಾ ಇದ್ದಾರೆ, ಹೆಚ್ಚು ಕೇಳ್ಬೇಡ, ಟೈಮ್ ಆಗ್ತಂತ ಹೋಗ್ಬಿಟ್ರು ಅಂತ. ಈತ ಸುಮ್ಮನೆ ಕೂತ್ಕೊಂಡ, ಕುಂತಿಯನ್ನು ಕರೆದ, ವ್ಯಥೆಪಟ್ಟ. ಎಂಥ ಪರಿಸ್ಥಿತಿ ಬಂತಲ್ಲ ಈಗ, ಮಕ್ಕಳಿಲ್ಲ ಅಂತ ಹೇಳ್ತಾರೆ, ಮಕ್ಕಳಾಗಿಲ್ಲ ನಮಗೆ, ಏನ್ ಮಾಡ್ಬೇಕೀಗ? ನಮಗೆ ಈ ಕತೆ ಕೇಳಿದ ತುಂಬಾ ಜನಕ್ಕೆ ನೋವಾಗಿಬಿಡುತ್ತದೆ. ಇವತ್ತು ಮಕ್ಕಳಿದ್ದವ್ರು ಬೇಕಾಷ್ಟೇ ಇದ್ದಾರೆ ಇವತ್ತು ಕೂಡ. ಈ ಮಾತು ಕೇಳ್ಬಿಟ್ರೆ ನಮ್ಮನ್ನ ಬೈಸ್ಕೊಂಡಾಗ, ಮಹಾಭಾರತ ಕೇಳಿ ಬೈಸ್ಕೊಂಡಾಗ, ಸಿನಿಮಾಕ್ಕೆ ಹೋಗಿ ಯೋಚನೆ ಇತ್ತು, ಆರಾಮಾಗಿ ಇಲ್ಲಿ ಯಾಕೆ ಬಂದ್ವೋ ಏನೋ, ಬೈಸ್ಕೊಂಡಾಗ ಆಗತ್ತೆ ಅನಿಸ್ಬಿಡುತ್ತಾನೆ. ಮಕ್ಕಳಿದ್ರೆ ಮೋಕ್ಷ ಇಲ್ಲ, ಅನೇಕರು ಕೆಲವು ಶಾಸ್ತ್ರ ಓದಿ ಏಕಾಶಿ ಇಲ್ಲದೆ ಹೋದ್ರೆ ಮೋಕ್ಷ ಇಲ್ಲ ಜನಕ್ಕೆ ಗೊತ್ತಿಲ್ಲ, ಸಂಜ್ಞಾನ ಇಲ್ಲದವ್ರು ಮೋಕ್ಷ ಇಲ್ಲ ಜನಕ್ಕೆ ಗೊತ್ತಿಲ್ಲ. ಕೆಲವು ಗೊತ್ತಿರ್ತದೆ, ಮಕ್ಕಳಿದ್ರು ಮೋಕ್ಷ ಇಲ್ಲ, ಮೂರು ಜನ ಬ್ರಹ್ಮಚಾರಿಗಳು ಇರಬಾರದು, ಕೆಲವು ತಮ್ಮದೇ ನಿಯಮಗಳು, ಇಲ್ಲಿ ಯಾವ ಶಾಸ್ತ್ರಗಳು ಇರೋದಿಲ್ಲ, ತಾವೇ ಕಟ್ಟಪಟ್ಟ ಹಾಕಿಬಿಟ್ಟಿರ್ತಾರ. ಕೆಲವರಿಗಂತೂ ಕೆಲವು ವಿಷಯ ಮಾಡದೆ ಹೋದರೆ ಕಾಫಿ ಬೇಡ ಅಂದ್ರೆ ಸದ್ಗತಿನೇ ಆಗೋದಿಲ್ಲ ಅಂತ ಕೆಲವರು ವಾದ. ಅಷ್ಟರ ಮಟ್ಟಿಗೆ ಅವ್ರು ತುಳಸಿ ಬೇಡ ಅಂದ್ರೆ ತೀರ್ಥ ಬೇಡ ಅನ್ನೋದಿಲ್ಲ, ಅನ್ನಬಾರದಂತೆ. ಕಾಫಿ ಬೇಡ ಅನ್ನಬಾರದು, ಅದು ಏಕಾಚಿ ಮಾತ್ರ ಬೇಡ ಅನ್ನಲೇಬಾರದು. ಅದು ಕೂಡ ಏಕಾಶಿ ಕುಡಿಲೇಬೇಕು ಅಂತ ಕೆಲವರು ನಿಯಮ. ಇವೆಲ್ಲ ತಮ್ಮ ಕೋಸ ಅನುಕೂಲ ಸಿಂಧು ಅಂತಾರೆ, ಆ ಟೈಪ್ ಮಾಡ್ಕೊಂಡಿರ್ತಾರೆ. ಶಾಸ್ತ್ರ ಹೇಳ್ತದೆ, ಮೇಲ್ನೋಟಕ್ಕೊಂದು ಮಾತಿದೆ, ಅಪುತ್ರಶ್ಯ ಗತಿರ್ನಾಸ್ತಿ ಅಂತ ಒಂದು ಮಾತಿದೆ. ಮಕ್ಕಳಿಲ್ಲದವರಿಗೆ ಮೋಕ್ಷ ಇಲ್ಲ, ಹೊರಗಿನ ಅರ್ಥ. ಇನ್ನು ಸ್ವಲ್ಪ ಸೀರಿಯಸ್ ಆಗಿ ನೋಡಿದ್ರೆ, ಅಪುತ್ರಶ್ಯ ಗಂಡು ಮಕ್ಕಳಿಲ್ಲದವರಿಗೆ ಮೋಕ್ಷ ಇಲ್ಲ. ಇನ್ನು ಸ್ವಲ್ಪ ಒಳಗೆ ಹೋದ್ರೆ ಅದಕ್ಕೆ ಸ್ವಲ್ಪ ಖುಷಿ ಆಗ್ತದೆ ಜನಗಳಿಗೆ, ಪರವಾಗಿಲ್ಲ ನಮ್ಮ ಗಂಡು ಮಕ್ಕಳಿದ್ದಾರೆ ಪರವಾಗಿಲ್ಲ, ನಮ್ಮ ಮೋಕ್ಷ ಗ್ಯಾರಂಟಿ, ಇನ್ಮೇ ಕುಡಿದ್ರು ಪರವಾಗಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಮೋಕ್ಷ ಗ್ಯಾರಂಟಿ ಆದ್ರಿಂದ ಕುಡಿದ್ರು ತಿಂದ್ರು ಪರವಾಗಿಲ್ಲ ಅನ್ನೋ ಜನ ಸಿಗ್ತಾರೆ. ಶಾಸ್ತ್ರ ಅರ್ಥನೇ ಆಗಿಲ್ಲ. ಕೆಲವರು ಮಕ್ಕಳಿಲ್ಲ ಗೋಳಾಡಿ ಬಿಡ್ತಾರೆ, ಮಕ್ಕಳಿಲ್ಲ ಓಡಾಡ್ತಾರೆ, ಮಕ್ಕಳಿದ್ದಾರೆ ನಾವು ಹೇಗಿದ್ರು ಸಾಕು ಅಂತ ತಿಳ್ಕೊಂಡ್ಬಿಡ್ತಾರೆ. ತುಂಬಾ ಜನಕ್ಕೆ ಅರ್ಥನೇ ಆಗಿಲ್ಲ ವಾಕ್ಯಗಳು. ಇದು ಸರಿಯಾದ ಅರ್ಥವನ್ನು ಹೇಳಿದ ಮೊಟ್ಟ ಮೊದಲ ಆಚಾರ್ಯರು ಅಂದ್ರೆ ಮಧ್ವಾಚಾರ್ಯ. ಈ ವಾಕ್ಯದ ಅರ್ಥ ಏನು ಜಗತ್ತಿಗೆ ಗೊತ್ತಿರಲಿಲ್ಲ, ಅರ್ಥವನ್ನು ಆಚಾರ್ಯ ಹೇಳ್ತಾ ಇದ್ದಾರೆ. ಅಪುತ್ರಸ್ಯ ಗತಿರ್ನಾಸ್ತಿ ಎಂಬುದಕ್ಕೆ ಮಕ್ಕಳಿಲ್ಲದೆ ಹೋದ್ರೆ ಮೋಕ್ಷ ಇಲ್ಲ ಅಂತ ಅರ್ಥ ಅಲ್ಲ ಆಚಾರ್ಯ ಹೇಳ್ತಾರೆ. ಈ ಮಾತನ್ನು ಹೇಳಿ ಎಷ್ಟು ಸಮ ಕುಟುಂಬ ಬದುಕೋದೇ ಲೆಕ್ಕ ಹಾಕ್ಬೇಕಂತ ಅರ್ಥವನ್ನು ಆಚಾರ್ಯ ಹೇಳ್ತಾರೆ. ಅಲ್ಲದೆ ಇದೆಯಲ್ಲ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳಿ ಆಚಾರ್ಯ ಹೇಳ್ತಾರೆ, ನಿಮ್ಗೆ ಅರ್ಥವಾಗಿಲ್ಲ. ಇಲ್ಲಿ ಪುತ್ರ ಅಂದ್ರೆ ಈ ಮಗ ಅಂತ ಅರ್ಥ ಅಲ್ಲ, ಜ್ಞಾನಪುತ್ರವಾನ್ ಅಂತ ಆಚಾರ್ಯ ಹೇಳಿದ್ದಾರೆ. ಮಗ ಅಂದ್ರೆ ಜ್ಞಾನಕ್ಕೆ ಮಗ ಅಂತ ಕರೀತಾರೆ. ಯಾರಿಗೆ ಜ್ಞಾನ ಇಲ್ಲ ಅವರಿಗೆ ಮೋಕ್ಷ ಇಲ್ಲಾನೆ ಹೊರತು ಮಕ್ಕಳಿಲ್ಲದವರಿಗೆ ಮೋಕ್ಷ ಇಲ್ಲ ಅಂತ ಅರ್ಥ ಅಲ್ಲ. ಅಲ್ಲಿ ಸಮಸ್ಯೆ ಪರಿಹಾರ ಆಗೋ ಬಿಡ್ತ ನಮ್ಗೆ, ಪೂರ್ತಿ ಪರಿಹಾರ ಮಕ್ಕಳಿಲ್ದವರಿಗೆ. ಅದಕ್ಕೆ ಭಗವದ್ಗೀತೆ ಏನಂತ ಹೇಳ್ತಾ ಇದೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ ಅಂತ ಹೇಳ್ತೇವೆ, ನ ಪುತ್ರೇಣ ಸದೃಶಂ ಅಂತ ಹೇಳಲಿಲ್ಲ. ಜ್ಞಾನವೇ ಏನಾದರೇನೋ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಅಂತ ಶಾಸ್ತ್ರ ಹೇಳ್ತದೆ ಹೊರತು ಮಕ್ಕಳಿಲ್ಲವರ ಮೋಕ್ಷ ಇಲ್ಲ ಅಂತ ಹೇಳೋದೇ ಇಲ್ಲ. ಅಂದ್ರೆ ಮಕ್ಕಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಅಂತ ಒಂದು ಮಾತು ಬಂತು. ಇನ್ನು ಕನ್ಫರ್ಮ್ ಮಾಡ್ತಾರೆ ಅದನ್ನು, ಹೋಗಲಿ ಮಕ್ಕಳಿದ್ರೆ ಮೋಕ್ಷ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡು ಬಿಟ್ರೆ. ಗೋಪಾಲದಾಸ್ ಹೇಳ್ತಾರೆ, ಸುತರನ್ನು ಕೊಡು ಎಂದು ಅತಿಹಿತದಿ ಕೇಳುವೇನೆ, ಸುತರಿಂದ ಧೃತರಾಷ್ಟ್ರ ಗತಿ ಏನ ಕಂಡ. ಒಬ್ಬೊಬ್ಬರಿದ್ರೆ 100 ಜನ ಗಂಡು ಮಕ್ಕಳು, ಅದು ಕೂಡ ಗುಂಡ್ಕಲ್ಲಿದ್ದಾಗಿದ್ರು, ತಗೊಂಡು ಏನ್ ಮಾಡ್ಬೇಕು, ಎಲ್ಲ ನಾಶ, ವಂಶ ನಾಶ ಮಾಡಿಬಿಟ್ರು. ಅವರಲ್ಲ ವಂಶನೇ ನಾಶ ಮಾಡಿಬಿಟ್ರಲ್ಲ. ಅಲ್ಲಿ ಮಕ್ಕಳಿಂದ ಸದ್ಗತಿ ಆಗುತ್ತೆ ಅಂತ ಹೇಳೋರಿಗೆ ಮಹಾಭಾರತದ ಕಥೆ ಎಕ್ಸಾಂಪಲ್, ಅದರಿಂದ ಆಗೋದಿಲ್ಲ ಅಂತ ಹೇಳ್ಬಿಟ್ರು. ಮತ್ತೆ ಯಾರಿಂದ ಸದ್ಗತಿ ಆಗಿದ್ರೆ, ಜ್ಞಾನದಿಂದ ಮೋಕ್ಷ. ಆದ್ರಿಂದ ಪುತ್ರ ಅಂದ್ರೆ, ಪುತ್ ಅಂದ್ರೆ ನರಕ, ತ್ರ ಅಂದ್ರೆ ಕಾಪಾಡೋದು ಅಂತ ಅರ್ಥ. ನರಕದಿಂದ ಕಾಪಾಡೋದು ಜ್ಞಾನ ಹೊರತು ಮಕ್ಕಳಲ್ಲ. ಇವತ್ತಿನ ಮಕ್ಕಳ ಗತಿ ಸಾಮಾನ್ಯ ನೋಡಿಬಿಟ್ರೆ, ತಂದೆ ತಾಯಿಗಳನ್ನ ನರಕದಿಂದ ಕಾಪಾಡೋನು ಮಗ ಅಂತ ಕರಿಬೇಕಂತ. ಮಕ್ಕಳನ್ನ ನೋಡಿಬಿಟ್ರೆ ನಮ್ಮನ್ನು ಮಕ್ಕಳ ನರಕದಿಂದ ಕಾಪಾಡಬೇಕಾಗಿಲ್ಲ, ಅವ್ರು ನರಕಕ್ಕೆ ಹೋಗದವ್ರು ಸಾಕಾಗಿ ಅಂತ ಬದುಕು ಅವರಿಗಿರುತ್ತೆ. ಅವರಿಂದ ಏನು ನಿರೀಕ್ಷೆ ಮಾಡಬಹುದು ನಾವೀಗ? ಅದು ಸಾಧ್ಯ ಅಲ್ಲ. ಹಾಗಿದ್ರೆ ಏನರ್ಥ? ಜ್ಞಾನನೇ ಅರ್ಥ. ಇದನ್ನ ಹರಿದಾಸರು ಬರೀತಾ ಹೋಗ್ತಾರೆ. ನಿಜವಾದ ಮಗ ಯಾರು ಗೊತ್ತಾ? ಹರಿ ಸರ್ವೋತ್ತಮ ಎಂಬ ಹಿರಿಪುತ್ರ ನಿರಲಾಗಿ ಈ ನರಪುತ್ರನಿಂದ ಹೋದೇನಯ್ಯ, ಪದ್ಮನಾಭ ಎಂಬ ದೊಡ್ಡ ಪುತ್ರ ನಿರಲಾಗಿ ಈ ದಡ್ಡ ಪುತ್ರರಿಂದ ಹೋದೇನಯ್ಯ. ಇದಕ್ಕಿಂತ ಸ್ಪಷ್ಟ ಇನ್ನೇನು? ಆಚಾರ್ಯ ಮಾತನ್ನು ಹಾಗೆ ಹೇಳಿದ್ರು ದಾಸರಾಯ. ಕನಕದಾಸ ಹೇಳ್ತಾರೆ, ಮಗನಿಂದ ಗತಿಯುಂಟೆ ಜಗದೊಳಗೆ, ನಿಗಮಾರ್ಥ ತತ್ವ ವಿಚಾರದಿಂದ ಅಲ್ಲದೆ ಮಗನಿಂದ ಗತಿಯುಂಟೆ ಜಗದೊಳಗೆ. ವೇದಾರ್ಥದಿಂದ ನಮಗೆ ಜ್ಞಾನದಿಂದ ಮೋಕ್ಷ ಆಗ್ತದೆ ಹೊರತು ಮಕ್ಕಳಿಂದ ಅಲ್ಲ. ಇನ್ನೊಂದು ಯೋಚನೆ ಶುರುವಾಯ್ತು ನಮಗೆ, ಮಕ್ಕಳಿದ್ದಾರಲ್ಲ ಹಾಗೆ ಬೇಕಿಲ್ವೇ ಅಂತ ಇನ್ನೊಂದು ಸಮಸ್ಯೆ ಶುರುವಾಯ್ತಾಗಿ. ಏ ಏನೋ ಅನ್ಕೊಂಡಿದ್ದೆ ಬೇಡ, ಇದರಿಂದ ಮೋಕ್ಷ ಆಗದಲ್ಲ ಹೋಗ ಅಂತ ಕಲಿಸಿ ಏನ್ ಮಾಡ್ಬೇಕು? ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಮಕ್ಕಳಿಂದ ಸದ್ಗತಿ ಆಗ್ತದೆ. ಬರೀ ಮಕ್ಕಳಾಗಿದ್ರೆ ಆಗೋದಿಲ್ಲ, ಅವರು ದೇವರಲ್ಲಿ ಭಕ್ತಿ ಇರೋ ಮಕ್ಕಳಾದ್ರೆ ನಮಗೆ ಎಕ್ಸಲರೇಷನ್ ಕೊಟ್ಟಾಗ್ತದೆ ಅಂತ ಹೇಳಿ. ನಾವು ದೇವರಲ್ಲಿ ಭಕ್ತಿ ಮಾಡ್ತೇವೆ, ನಮಗೂ ಜ್ಞಾನ ಇದೆ, ಮಗನಿಗೂ ಜ್ಞಾನ ಇದೆ, ಒಳ್ಳೆ ಸಿದ್ಧಿ ಬರ್ತದೆ. ಗಂಡನು ಸಂಪಾದನೆ ಮಾಡ್ತಾರೆ, ಮಕ್ಕಳು ದುಡಿತಾರೆ ಅಂದ್ರೆ ಮನೆ ಬೇಗ ಬೇಗ ಕಟ್ಟಿಸ್ಬೋದಲ್ಲ. ಆ ತರ ಇಲ್ಲಿ ಇಲ್ಲಿ ಸಂಪಾದನೆ ಇದೆ, ಇಲ್ಲಿ ಮನೆ ಕಟ್ಟಿಸ್ತೇವೆ. ಜ್ಞಾನ ಇದ್ರೆ ಅಲ್ಲಿದೆ ನಮ್ಮ ಮನೆ, ವೈಕುಂಠದಲ್ಲಿ ಸೈಟ್ ತಗೊಂಡು ಮನೆ ಕಟ್ಟಿಸಕ್ ಬರ್ತದಾಗ. ಅಪ್ಪ ಮಗ, ಅಪ್ಪ ಮಕ್ಕಳು, ತಾಯಿಯ ಮಕ್ಕಳು ಎಲ್ಲ ವೈಷ್ಣವರಾಗಿಬಿಟ್ರೆ ಅದು ಸಿದ್ಧಿ ಹೊರತು ಬರೀ ಮಗನಿಂದ ಮೋಕ್ಷ ಅಲ್ಲ, ಜ್ಞಾನದಿಂದ ಮೋಕ್ಷ. ಮಕ್ಕಳು ಇರಲಿ, ಅವ್ರು ಬರೀ ಮಕ್ಕಳಾದ್ರೆ ಉಪಯೋಗ ಇಲ್ಲ, ಜ್ಞಾನಿಗಳಾಗಬೇಕು. ಭೀಮಸೇನಂಥ ಮಗ, ಧರ್ಮರಾಜನಂಥ ಮಗ, ಅಂಥ ಮಕ್ಕಳಿದ್ರೆ ಆಗ್ತಾ ಇದ್ರು, ದುರ್ಯೋಧನಂಥ ಮಕ್ಕಳಿದ್ರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅರ್ಥ ಮಾಡಿಕೊಂಡ್ರೆ ಜನಕ್ಕೆ ಎಷ್ಟರ ಗೊತ್ತಿ ಮಾತುಗಳು, ಗೊತ್ತೇ ಇಲ್ಲ. ಇಡೀ ವಿಶ್ವಕ್ಕೆ ಹರಿ ಸರ್ವೋತ್ತಮತ್ವ ಹೇಳಿದವರು ಮಧ್ವಾಚಾರ್ಯರೇನೆ. ಈ ರೀತಿಯಾಗಿ ಮಗ ಅಂದ್ರೆ ಏನು, ಮನೆ ಎಂದ್ರೆ ಏನು, ಹೆಂಡತಿ ಎಂದ್ರೆ ಏನು, ಪ್ರತಿ ಪದಕ್ಕೆ ಅರ್ಥ ಹೇಳಿದ ಗುರುಗಳು ಶ್ರೀಮದ್ ಆಚಾರ್ಯ. ಅದಕ್ಕೆ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಜನ್ಮ ಜನ್ಮ ಎಂದು ಸುಮ್ಮನೆ ಹೇಳೋದಿಲ್ಲ, ಅರ್ಥವತ್ತ ಹೇಳ್ತಕ್ಕಂಥ ಮಾತು. ಇಷ್ಟರಿಂದ ಸರಿ ಹಾಗಿದ್ರೆ ಈತನ ಏನು ಸಮಸ್ಯೆ? ಈಗ ಆತ ಸ್ವತಃ ಜ್ಞಾನಿ, ಆತ ಮೋಕ್ಷ ಗ್ಯಾರಂಟಿ ಆತನಿಗೆ. ಮತ್ತೆ ಯಾಕೆ ಮಾತು ಬಂತು ಅಂದ್ರೆ, ಆತೊಬ್ಬ ಅಧಿಕಾರಿಕ ಜೀವ ಅಂತ ಹೆಸರು. ಆತನ ಮೋಕ್ಷದ ಬಗ್ಗೆ ಸಂಶಯ ಇಲ್ಲ, ಬ್ರಹ್ಮಲೋಕರು ಅಡ್ಡಿ ಆಯಿತು. ಯಾತಕ್ಕೆ ಅಂದ್ರೆ, ಆತ ಒಳ್ಳೆ ಮಕ್ಕಳನ್ನ ಪಡೀಲಿಕ್ಕೋಸ್ಕರವಾಗಿ ಅರ್ಹತೆ ಪಡೆದಿದ್ದ ವ್ಯಕ್ತಿಯು, ಆ ಕೆಲಸ ಇದು ಮುಗಿಸಿರಲಿಲ್ಲ, ಅದಕ್ಕೆ ಆತನಿಗೆ ಸಿದ್ಧಿ ಆಗಲಿಲ್ಲವೇ ಹೊರತು ಮೋಕ್ಷಕ್ಕೆ ಅಡ್ಡಿ ಅಲ್ಲ. ಈಗ ಬ್ರಹ್ಮದೇವರ ಸಭೆ ಈ ಹೋಗ್ಲಕ್ಕೆ ಅಡ್ಡಿ ಅಷ್ಟೇ. ನಮ್ಮಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ತದೆ, ಕೆಲವು ಕೆಲಸ ಸಿಗಬೇಕಾದ್ರೆ ಕ್ವಾಲಿಫಿಕೇಶನ್ ಇರಬೇಕು, ಸಿಕ್ಬಿಡುತ್ತೆ ಸೇರ್ಕೊಂಡ್ಬಿಡ್ತಾನೆ. ಪ್ರಮೋಷನ್ ಸಿಗ್ಲಿಕ್ಕೆ, ಕನ್ಫರ್ಮ್ ಆಗಲಿಕ್ಕೆ ಕೆಲವು ಡಿಪಾರ್ಟ್ಮೆಂಟ್ ಎಕ್ಸಾಮಿನೇಷನ್ ಅಂತ ಮಾಡಬೇಕು. ಅದು ಮಾಡದೆ ಹೋದರೆ ಕನ್ಫರ್ಮ್ ಮಾಡೋದಿಲ್ಲ, ಪ್ರಮೋಷನ್ ಕೊಡೋದಿಲ್ಲ. ಆ ಟೈಪ್ ಇದು ಒಂದು ಕೆಲಸ ಸಿಗ್ಲಿಕ್ಕೆ ಮಾತ್ರ ಇವಲ್ಲ, ಅದು ಬೇಸಿಕ್ ಕ್ವಾಲಿಫಿಕೇಶನ್ನೇ ಬೇಕು, ಇದಕ್ಕೆ ಮಾತ್ರ ಬೇರೆ ಬೇಕು. ಈ ಪಾಂಡವರಾಜರಿಗೆ ಅಂತ ಒಂದು ಕೊರತೆ ಇತ್ತು. ಮಕ್ಕಳನ್ನು ಪಡೆಯಲಿಕ್ಕೋಸ್ಕರ ಅವತಾರ ಮಾಡಿ ಸ್ಪೆಸಿಫಿಕ್ ಆಗಿ ಬಂದಿದ್ದಾದ್ರಿಂದ ಅದನ್ನು ಮಾಡಿಲ್ಲ, ಆದ್ದರಿಂದ ಸ್ವಲ್ಪ ಟೆಂಪರರಿ ಸ್ಟಾಪ್ ಆಗಿತ್ತೆ ಹೊರತು ಇಲ್ಲದ ಹೋದ್ರೆ ತೊಂದರೆ ಆಗ್ತಿರಲಿಲ್ಲ. ಕೇಳಿದ ಕುಂತಿ, ಏನು ಮಾಡೋಣ ನಾವೀಗ ಅಂತ ಕೇಳಿದೆ. ಕುಂತಿ ಬಗ್ಗೆ ಒಂದು ಮಾತು ಅರ್ಥ ಮಾಡಿಕೊಳ್ಳಿ, ಗಂಡನ ಜೊತೆಗೆ ತಾತ್ವಿಕ ಸಮಸ್ಯೆಯ ಬಗ್ಗೆ ಡಿಸ್ಕಸ್ ಮಾಡೋಷ್ಟು ಮಟ್ಟಿಗೆ ಕುಂತಿ ಪ್ರೌಢವಾದ ಸ್ತ್ರೀ ಆಗಿತ್ತು. ನನಗೇನು ಗೊತ್ತು ಸ್ವಾಮಿ, ಯಾರು ಆಚಾರ್ಯ ಕೇಳಿದ್ರೆ ಮುಗಿದೋಗ್ತಿತ್ತು ಅಲ್ಲಿಲ್ಲ. ತಾ ಡಿಸ್ಕಷನ್ ಮಾಡ್ತಾರೆ, ಋಷಿ ಮುನಿಗಳಿಗೆ ಜೊತೆಗೆ ವಾದ ಮಾಡಿರ್ತಕ್ಕಂಥ ಜ್ಞಾನಿಗಳನ್ನು ಬ್ರಹ್ಮವಾದಿನಿಯರು ಅಂತ ಕರೀತಾರೆ. ಯಾಜ್ಞವಲ್ಲಿಕೆರ ಹೆಂಡತಿ ಮೈತ್ರೇಯಿ ಗಾರ್ಗಿಯರಿದ್ದಾರಲ್ಲ, ಆ ಮಟ್ಟದ ಸ್ತ್ರೀಯರವರೆಲ್ಲ. ಕುಂತಿ ಬಹಳ ದೊಡ್ಡ ಸ್ತ್ರೀ, ಇಲ್ಲವರು ಭೀಮಸೇನಂತ ಮಗ ಆಗ್ತಿದ್ನ ಆಕೆಗೆ. ಸಾಮಾನ್ಯ ಸ್ತ್ರೀ ಆಗಿದ್ರೆ ಭೀಮಸೇನಂತ ಮಗ ಹುಡ್ತ, ಅರ್ಜುನಂತ ಮಗ ಹುಡ್ತಿದ್ನ. ಹಾಗೆ ಒಳ್ಳೆ ವಿವೇಕವಂತಳು. ಆ ಕೇಳ್ತಾಳೆ, ರಾಜ ಒಂದು ಕೆಲಸ ಮಾಡೋಣ, ನಿನಗೆ ಈಗ ಶಾಪದಿಂದಾಗಿ ನನ್ನಿಂದ ಮಕ್ಕಳು ನಮ್ಮಿಂದ ಮಕ್ಕಳನ್ನು ಪಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ನೀನು ಯೋಗಿ, ನೀನು ಸಾಮಾನ್ಯನಲ್ಲ, ನಮ್ಮ ಸಂಪರ್ಕ ಮಾಡದೆ ಮಕ್ಕಳನ್ನು ಪಡ್ಲಿಕ್ಕೆ ನಿನಗೆ ಬರುತ್ತೆ, ಹಾಗೆ ಮಾಡು ಅಂತ ಹೇಳಿದ್ಲು. ಎಂಥ ಶಕ್ತಿ ಪಾಂಡುರಾಜನಿಗಿತ್ತು, ತನ್ನ ವಂಶದಲ್ಲಿ ಹಿಂದೆ ಆಗಾಗಿತ್ತು ಅಂತ ಕಥೆ ಹೇಳ್ತಾನೆ. ಒಬ್ಬ ರಾಜ ಮಕ್ಕಳಾದ ಸತ್ತೋಗಿ ಬಿಡ್ತಾನೆ, ಮಕ್ಕಳಾಗಿರಲಿಲ್ಲ. ಕತೆ ದೊಡ್ಡದು, ಇನ್ನೊಮ್ಮೆ ಹೇಳ್ತೇನಂತೆ. ಸಾರಾಂಶ ಇಷ್ಟೇ. ಆಗ ಮಕ್ಕಳೇ ಇಲ್ಲ, ಏನ್ ಮಾಡ್ಬೇಕಾಗ? ಋಷಿಗಳು ಹೇಳ್ತಾರೆ, ಅವ್ರು ಹೇಳ್ತಾರೆ, ನೋಡಮ್ಮ, ನಿನ್ನ ಗಂಡ ಸಾಮಾನ್ಯನಾಗಿದ್ದಿಲ್ಲ, ಯೋಗಿಯಾಗಿದ್ದ. ಅವನ್ನ ನಿತ್ಯ ಪ್ರಾರ್ಥನೆ ಮಾಡು, ಅವನ್ ಹಾಗೆ ಬಂದು ನಿನ್ನ ಸಂತಾನ ಕೊಡ್ತಾರೆ ಅಂತ ಹೇಳಿದರು. ಹಾಗೆ ಬಂದು ಅವನು ಹಾಗೆ ಬಂದಂತ, ನಿತ್ಯ ಪ್ರಾರ್ಥನೆ ಮಾಡಿದ್ದಕ್ಕೆ ಬಂದು ಅವಳಿಗೆ ಮಗುವನ್ನು ಕೊಟ್ಟು ಮತ್ತೆ ಹೊರಟು ಬಿಡ್ತಾರೆ ಅಂತ ಸಿದ್ಧಿ ಇತ್ತು ಅವನು. ನೀನೇನು ಕಡಿಮೆ ಅಲ್ವಲ್ಲ, ಏ ನೀನು ಹಾಗೆ ಮಾಡೋದು ಹೇಳ್ತಾಳೆ. ನನಗೆ ಯಾಕೋ ಪದ್ಧತಿ ಹಿಡಿಸ್ತಾ ಇಲ್ಲ ಕುಂತಿ, ನನಗೆ ಶಕ್ತಿ ಇದೆಯೋ ಬಿಡ್ತೀಯೋ ಪ್ರಶ್ನೆ ಅಲ್ಲ, ನನಗೆ ಪದ್ಧತಿ ಇಲ್ಲ, ಬೇರೆ ಏನಾದ್ರು ಇದ್ರೆ ಹೇಳು ಅಂತ ಕೇಳ್ತಾಳೆ. ಹಾಗೆ ಹೇಳ್ತಾಳೆ, ಬೇರೆ ನೋಡು ಕುಂತಿ, ನನಗೆ ಒಂದು ಅನಿಸ್ತಾ ಇದೆ. ನಿಯೋಗ ಪದ್ಧತಿ, ನಾವು ವೇದವ್ಯಾಸರಿಂದ ಹುಟ್ಟಿ ಬಂದಿವಲ್ಲ, ಹಾಗೆ ಋಷಿಮುನಿಗಳಿಂದ ಹುಟ್ಟಬಹುದಲ್ಲ, ಆ ರೀತಿಯ ಮಕ್ಕಳನ್ನು ಪಡೆಯಬಹುದಲ್ಲ ಅಂತ ಆ ಕೇಳಿದರೆ ಆ ಕುಂತಿ ಹೇಳ್ತಾಳೆ, ಸ್ವಾಮಿ ಆ ಮಾತು ಹೇಳೋದಾದ್ರೆ ಅದನ್ನು ಬಿಟ್ಟುಬಿಡಿ, ಅದಕ್ಕಿಂತ ದೊಡ್ಡ ಉಪಾಯ ನನ್ನಲ್ಲಿದೆ ಅಂತ ಹೇಳ್ತಾಳೆ. ಏನು ಅಂದ್ರೆ, ಒಬ್ಬ ಮುನಿ ನನಗೆ ಮಂತ್ರೋಪದೇಶ ಮಾಡಿದ್ದಾನೆ, ಆ ಮಂತ್ರದಿಂದ ಯಾವ ದೇವತೆ ಬೇಕಾದರೂ ಬರ್ತಾನೆ, ಅದನ್ನು ಕೊಡ್ತಾನೆ ಅಂತ ಹೇಳಿದ ತಕ್ಷಣ ಕುಂತಿ, ನಾನು ಬದುಕಿದೆ ಅಂತ ಹೇಳ್ತಾನೆ ಪಾಂಡುರಾಜ. ಬದುಕಿದೆ ನಾನು, ಯಾವ ಮುನಿಯನ್ನು ಕೊಟ್ಟಿದ್ದು? ನಮಸ್ತಸ್ವೈ ಮಹರ್ಷಯೇ ಏನ ದತ್ತ ಮನುಸ್ತವ. ಅಲ್ಲೇ ನಮಸ್ಕಾರ ಹಾಕಿಬಿಡ್ತಾನೆ, ಯಾವ ಪುಣ್ಯಾತ್ಮ ವರ ಕೊಟ್ಟಿದ್ದೆ ನಿನಗೆ, ಎಂತ ಸಮಯ ಉಪಯೋಗ ಬಂತಲ್ಲ ಅಂತ ಹೇಳಿದ್ದೆ ತಡ ಹೇಳಿದ್ದು, ಆ ದೇವತೆಯನ್ನು ಕರೆಯೇ ಅಂತ ಹೇಳಿದರೆ ತಷ್ಟ ಕುಂತಿ ಕೇಳ್ತಾನೆ, ಯಾವ ದೇವತೆಯನ್ನು ಕರೀಲಿ ಅಂತ ಕೇಳ್ತಾನೆ. ಮಕ್ಕಳು ಅಂತ ಹೇಳಿದ ತಕ್ಷಣ ಕಣ್ಣು ಮುಚ್ಚಿಕೊಂಡು ಮಕ್ಕಳನ್ನು ಪಡೆಯೋದಿಲ್ಲ ಆಕೆ. ಯಾವ ದೇವತೆಯ ಮಕ್ಕಳನ್ನ ಕರಿ ಪಡೆಯೋಣ? ಈ ಕಥೆ ಕೇಳಿಬಿಟ್ರೆ ಮಕ್ಕಳು ಹೇಗಿರಬೇಕು ಅನ್ನೋ ಕಾನ್ಸೆಪ್ಟ್ ಡೆವಲಪ್ ಆಗ್ತದೆ. ನೋಡು ಕುಂತಿ, ನಾವು ಕ್ಷತ್ರಿಯರು, ನಾ ಭೂಮಿಯನ್ನು ಪಾಲಿಸಬೇಕು. ಭೂಮಿ ಪಾಲಿಸಬೇಕಾದ್ರೆ ಧರ್ಮ ಇರಬೇಕು. ನಾ ಧರ್ಮತೋ ವಿನಾ ಭುವೋಹಿ ರಕ್ಷಣಂ ಭವೇತ್. ಧರ್ಮದಿಂದ ಜಗತ್ತು ಉಳಿಯುತ್ತದೆ. ಅದಕ್ಕೆ ಧರ್ಮಿಷ್ಠನಾದ ಮಗ ಹುಟ್ಟಬೇಕು, ಧರ್ಮಿಷ್ಠನಾದ ಮಗ ಹುಟ್ಟಬೇಕು. ಅಂತಿಂತ ಮಕ್ಕಳು ನಮಗೆ ಯಾತಕ್ಕೆ ಬೇಕು? ಯಮಧರ್ಮನನ್ನೇ ಕರಿ ಅಂತ ಹೇಳಿದರೆ ಕಷ್ಟ. ಯಮದೇವರನ್ನು ಕರಲ್ಲ ಅಂತ ಯಮದೇವರು ಬಂದೇ ಬಿಟ್ಟರು. ಯಮದೇವರು ಬಂದರು, ಆ ಕ್ಷಣಕ್ಕೆ ಮಗು ಹುಟ್ಟಿತು. ಅವನೇ ಯುಧಿಷ್ಠಿರ ಅಂತ ಪ್ರಸಿದ್ಧನಾದವನು, ಧರ್ಮರಾಜ ಅಂತ ಪ್ರಸಿದ್ಧನಾದವನು. ಮಗು ಹುಟ್ಟಿ ಹಾಗೇ ಬಿಟ್ಟರು. ನೋಡಿದ್ರೆ ಮಗು ಹುಟ್ಟಬೇಕಾದ್ರೆ ಮೊದಲನೇ ನಮ್ಮ ಕಾನ್ಸೆಪ್ಟ್ ಏನು ಗೊತ್ತಾ? ಧರ್ಮಿಷ್ಠನಾದ ಮಗ ಹುಟ್ಟಬೇಕು, ಫಸ್ಟ್ ಕಾನ್ಸೆಪ್ಟ್. ಅದರಿಂದ ಏನಾಯ್ತು, ಇಡೀ ವಂಶ ಬೆಳೆದು ಹೋಗಿಬಿಡುತ್ತದೆ. ಇವತ್ತು ಯಾವುದೋ ಮಗು ಆದರೆ ಪ್ರಯೋಜನ ಇಲ್ಲ, ಧರ್ಮಿಷ್ಠ ಮಗು ಆಗಬೇಕು. ಮುಗೀತು. ಅಷ್ಟೊತ್ತಿಗೆ ಏನಾಯ್ತಂತೆ, ಅಲ್ಲಿ ಗಾಂಧಾರಿ ದೇವಿಗೆ ಒಂದು ಸಮಸ್ಯೆ ಬಂದಿತ್ತು. ಅಷ್ಟೊತ್ತಿಗೆ ಸರಿಯಾಗಿ ಇದಕ್ಕಿಂತ ಮುಂಚೆ, ಒಂದು ವರ್ಷದ ಮುಂಚೆ ಒಮ್ಮೆ ವೇದವ್ಯಾಸದೇವರು ಬಂದರು. ಇದ್ದಕ್ಕಿದ್ದ ಹಾಗೆ ಅವ್ರಿಗೆ ಗೊತ್ತಲ್ಲ, ಅವ್ರು ಬರೋ ಸ್ಟೈಲೇ ಹಾಗೆ. ಅವರು ಇದ್ದಕ್ಕಿದ್ದಾಗ ಬಂದರು, ನಿಂತ್ಕೊಂಡು ಹುಷ್ಯಪ್ಪ ಅಂತ ಕೂತ್ಕೊಂಡು, ಒಳ್ಳೆ ಬೇಸಿಗೆ ಕಾಲ, ಹುಚ್ಚಪ್ಪ ಅಂತ ಕೂತ್ಕೊಂಡ್ರು. ಗಾಂಧಾರಿ ನೋಡಿದ್ಲು, ಅಯ್ಯೋ ಮಾವನವ್ರು ಬಂದ್ರು ಅಂತ ತಿಳ್ಕೊಂಡು ಬಿಟ್ಟು ಹಣ್ಣು ಹಾಲು ಎಲ್ಲ ತಂದಿಟ್ಟುಬಿಟ್ಟು. ಗಾಂಧಾರಿ ತುಂಬಾ ಬಾಯಾರಿಕೆ ಆಗಿದೆ, ಹಸಿವೆ ಆಗಿದೆ ಅಂತ ಹೇಳಿದರೆ ಎಲ್ಲ ತಂದಿಟ್ಟುಬಿಟ್ಟು ಸ್ವಲ್ಪ ತಗೊಂಡ್ರು. ಗಾಂಧಾರಿ, ಭಾರಿ ಖುಷಿ ಆಯ್ತು ನನಗೆ, ನೀನೇನು ಬರಬೇಕು ಕೇಳು ಅಂತ ಹೇಳಿದ್ರು. ನೋಡಿ, ವೇದವ್ಯಾಸರ ನಾಟಕ ಇದು, ಅವರಿಗೆ ಹಸಿವಿನ ಬಾಯಾರಿಕೆನಾ? ಅವ್ರ ಹೆಸರು ಹೇಳಿದವರಿಗೆ ಹಸಿವು ಬಾಯಾರಿಕೆ ಇಲ್ಲ, ನಾಟಕ ಮಾಡ್ತಾ ಇದ್ದ, ಅರ್ಜೆಂಟ್ ನನಗೆ ಬೇಕು. ನೋಡಿದ್ರು, ನಿನ್ ಗಾಂಧಾರಿ ಏನ್ ಬರಬೇಕು ಕೇಳಿಕೊ ಅಂತ ಹೇಳಿ. ಗಾಂಧಾರಿ ವರ ಕೇಳಿದಂತೆ, ಸ್ವಾಮಿ ವೇದವ್ಯಾಸದೇವರೇ, ನನಗೆ ನನ್ನ ಗಂಡನಂತ 100 ಗಂಡು ಮಕ್ಕಳು ಹುಟ್ಟಬೇಕು ಅಂತ ಕೇಳಿದ. ನನ್ನ ಗಂಡನಂತ 100 ಗಂಡು ಮಕ್ಕಳು ಹುಟ್ಟಬೇಕು, ತಥಾಸ್ತು ಅಂತ ಹೇಳಿದ್ರು. ಅಂತವರೇ ಹುಟ್ಟಬೇಕಾ? ಕುರುಡ್ರು, ಎಲ್ಲ ಕುರುಡ್ರು, ದೇವತೆಗಳು ದೇವರನ್ನೇ ಅವಳ ಕಣ್ಣಿಲ್ಲ. ಅವರು ಗಂಡ ಅಂತ ಆಗಿ ಕೇಳಿದ್ದು ಗಟ್ಟಿ ಹುಟ್ಟಿರಬೇಕು ಅಂತ ಹೇಳಿ, ಹುಟ್ಟಿದ್ದು ಕುರುಡು ಮಕ್ಕಳು ಹುಟ್ಟುಬಿಟ್ರು. ಹೊರಗಿನ ಕಣ್ಣಿತ್ತು, ಒಳಗಿನ ಕಣ್ಣೇ ಇರಲಿಲ್ಲ. ತಥಾಸ್ತು ಅಂದ್ರೆ ಹೊರಟೋಗ್ಬಿಟ್ರು ವೇದವ್ಯಾಸದೇವರು. ಅವಳು ಗರ್ಭಿಣಿ ಆಗೇ ಬಿಟ್ಲು. ಗರ್ಭಿ ವರ್ಷ ಆಗಿತ್ತು. ಅಡ್ಡದ ಸುದ್ದಿ ಬಂತು, ಕುಂತಿಗೆ ಮಗು ಹುಟ್ಟಿತು ಧರ್ಮರಾಜ ಅಂತ ಹೇಳಿ. ಗಾಂಧಾರಿ ಭಾರಿ ದುಃಖ ಆಯ್ತಂತೆ. ಇದು ಯಾರಿಗೋ ಮಗು ಹುಟ್ಟೋದು ಬೇರೆ, ನಮಗೆಲ್ಲ ಸುಮ್ಮನೆ ಕೆಲಸ ಬೇರೆ. ಆಫೀಸ್ ಸೀನಿಯಾರಿಟಿ ಭಾರಿ ಇಂಪಾರ್ಟೆಂಟ್ ಆಫೀಸ್ನಲ್ಲಿ. ಒಂದಿವ್ಸ ಸೀನಿಯರ್ ಆಗಲಿಲ್ಲ, ಅವನು ಜೂನಿಯರ್ ಆಗಿಬಿಟ್ಟ ಅಂದ್ರೆ ರಿಟೈರ್ಮೆಂಟ್ ಆಗೋರಿಗೆ ಇವನಿಗೆ ಪೋಸ್ಟೆ ಸಿಗೋದಿಲ್ಲಪ್ಪ, ಪಟ್ಟೆ ಕಿಚ್ಚು ಬಂದ್ಬಿಡ್ತದೆ. ರಾಜಮನೆತನ ಹಾಗೆ, ಹಿರಿಯ ಮಗನಿಗೆ ರಾಜ್ಯ ಸಿಗ್ತದೆ. ನಾನು ಮೊದಲು ಗರ್ಭಿಣಿಯಾದೆ, ಅವಳು ಸುದ್ದಿ ಕೂಡ ಇದ್ದಿಲ್ಲ, ಮೊದಲು ಹೆತ್ತು ಬಿಟ್ಲಲ್ಲ ಅಂತ ಸಿಟ್ಟು ಬಂದು ಹೊಟ್ಟೆ ಹೊಡ್ಕೊಂಡ್ಬಿಟ್ಲು. ಜೋರ ಹೊಟ್ಟೆ ಹೊಡ್ಕೊಂಡ್ಬಿಟ್ಲಂತೆ, ಬಭಂಜ ಗರ್ಭಮಾತ್ಮನಃ, ಜೋರ ಹೊಡ್ಕೊಂಡ್ಬಿಟ್ಲಂತೆ. ಆಗ ಮಾಂಸದ ಮುದ್ದೆ ದಪ್ಪ ಅಂತ ಕೆಳಗೆ ಬಿತ್ತು. ಇಲ್ಲೊಂದು ಯೋಚನೆ ಮಾಡ್ಬೇಕು ಸರಿಯಾಗಿ, ತುಂಬಾ ವಿಚಾರ ಉಂಟು ಅದ್ರ ಬಗ್ಗೆ. ಗಾಂಧಾರಿ ಯಾಕೆ ಹೊಡ್ಕೊಂಡ್ಲ ಆ ರೀತಿ ಅಂತ ಕೇಳಿದ್ರೆ, ತುಂಬಾ ಜನ ಹೇಳ್ತಾರೆ ಗಾಂಧಾರಿ ಹೊಟ್ಟೆ ಕಿಚ್ಚು ಪಟ್ಲಲ್ಲ, ಹೊಟ್ಟೆ ಕಿಚ್ಚು ಪಟ್ಲಲ್ಲ, ಅದಕ್ಕೆ ಎಂಥ ಮಕ್ಕಳು ಹುಟ್ಟಿದ್ರು ಗೊತ್ತಾ? ಹೊಟ್ಟೆ ಕಿಚ್ಚು ಪಡೋ ಮಕ್ಕಳೇ ಹುಟ್ಟಿದ್ರು ಅಂತ ಹೇಳಿ. ಅವ್ರು ಕಣ್ಣು ಮುಚ್ಕೊಂಡಿದ್ದಕ್ಕೆ ಕೂಡ ಮಕ್ಕಳು ಹುಟ್ಟಿದ್ರು, ಹೊಟ್ಟೆ ಕಿಚ್ಚು ಪಟ್ಟಿದ್ದಕ್ಕೆ ಹೊಟ್ಟೆ ಕಿಚ್ಚು ಪಡೋ ಮಕ್ಕಳೇ ಹುಟ್ಟಿದ್ರು. ಅಯ್ಯೋ ಪಾಂಡವರು ಮೇಲೆ ಬಂದ್ರಲ್ಲ, ಮೇಲೆ ಬಂದ್ರಲ್ಲ, ದುಃಖ ಪಟ್ಟು ಪಟ್ಟು ಸತ್ತೋಗ್ಬಿಟ್ರು. ಅದಕ್ಕೆ ಹೊಟ್ಟೆ ಕಿಚ್ಚು ಪಟ್ಟಿದ್ರ ಫಲ ನಮಗೆ ಅನಿಸ್ತದೆ. ಹಾಗಿದ್ರೆ ದುರ್ಯೋಧನ ತಪ್ಪಲ್ಲ, ಕೌರವರು ತಪ್ಪಲ್ಲ, ಗಾಂಧಾರಿದೇ ತಪ್ಪು, ಅವಳೇ ಹೊಟ್ಟೆ ಕಿಚ್ಚು ಪಡಬೇಕಾಗಿತ್ತು ನಮ್ಮ ಪ್ರಶ್ನೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಮಹಾಭಾರತ ಸರಿಯಾಗಿ ಓದಿ. ಗಾಂಧಾರಿ ತುಂಬಾ ಒಳ್ಳೆಯವಳು, ಸಿನಿಮಾ ನಾಟಕದಲ್ಲಿ ಕೆಡಿಸಿಬಿಟ್ಟಿದ್ದಾರೆ ಪಾಪ ಆಕೆ ಪಾತ್ರನ. ಗಾಂಧಾರಿ ತುಂಬಾ ಒಳ್ಳೆಯವಳು, ಅವತ್ತು ಮಾಡಿದ ತಪ್ಪು ಅದು ಒಂದೇ ಪಾಪ, ಅವಳು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟು. ಯಾತಕ್ಕೆ ಗೊತ್ತೇನು, ಇವಳು ಹೊಟ್ಟೆ ಹೊಡ್ಕೊಂಡಿದ್ದಕ್ಕೆ ಕೆಟ್ಟ ಮಕ್ಕಳು ಹುಟ್ಟಿದ್ರಲ್ಲ, ಕೆಟ್ಟ ಮಕ್ಕಳು ಹೊಟ್ಟೆಯಲ್ಲಿ ಕೂತಿದ್ದಕ್ಕೆ ಹೊಟ್ಟೆ ಹೊಡ್ಕೊಳ್ಳೋ ಬುದ್ಧಿ ಬಂತು ಅಂತ ಹೇಳ್ತಾರೆ. ಕೆಟ್ಟವಳು ಹೊಟ್ಟೆಯಲ್ಲಿ ಕೂತಿದ್ರಲ್ಲ, ಅದಕ್ಕೆ ಅವಳು ಬುದ್ಧಿ ಕೆಟ್ಟೋಯ್ತು. ಪಟ್ಟಿಯಲ್ಲಿ ಏನಿರ್ತದೋ ತಲೆಗೆ ಅದೇ ಬರ್ತದೆ ಅಂತ ಹೇಳ್ತಾರೆ. ಪಟ್ಟಿಯಲ್ಲಿ ಏನೇ ಅದಕ್ಕೆ ಏನ್ ತಿಂತಿ ಅಂತ ಕೇಳ್ತಾರಲ್ಲ, ಅದಕ್ಕೆ ಉಚಿತ್ಮ ಏನ್ ತಿಂತಿ ನೀನೀಗ ಅಂತ ಕೇಳ್ತಾರೆ. ಪಟ್ಟಿಯಲ್ಲಿ ತಿಂದಿದ್ದು ತಲೆಗೆ ಇರ್ತದೆ, ಕುಡಿತಾರೆ ನೋಡ್ರಿ, ಕುಡಿ ಸ್ವಲ್ಪತ್ತಿಗೆ ಯಾವಾಗ ಆಗಲಿಲ್ಲ, ಶುರು ಮಾಡಿಬಿಟ್ಟಿರ್ತಾರೆ, ಬಾಯಿ ಬಂದ ಹೊಡಿತಾ ಇರ್ತಾರೆ. ತಲೆಗೆ ಯಾರು ಕುಡಿಯೋದಿಲ್ಲ, ಹೊಟ್ಟೆಗೆ ಕುಡಿಯೋದು, ಹೊಟ್ಟೆ ಕುಡಿದು ತಲೆಗೆ ಇರ್ತದೆ. ಅದಕ್ಕೆ ಒಳ್ಳೆ ಆಹಾರ ಬೇಕು ಅಂತ ಭಗವದ್ಗೀತೆ ಹೇಳ್ತಾರೆ. ಹೊಟ್ಟೆಯೊಳಗೆ ಕೆಟ್ಟದಿದ್ರೆ ಕೆಟ್ಟ ಬುದ್ಧಿ ಬಂದೇ ಬರ್ತದೆ. ಹೊಟ್ಟೆಯೊಳಗೆ ದುಷ್ಟರು ಕೂತಿದ್ರು, ಅವ್ರು ಹೊಟ್ಟೆ ಕಿಚ್ಚಿ ಪಡೋರು, ಅದಕ್ಕೆ ಇವಳು ಹೊಟ್ಟೆ ಕಿಚ್ಚಿರ ಬುದ್ಧಿ ಬಂದು ಅವ್ರು ಹುಟ್ಟಿದ್ರೆ ಇನ್ನು ಹೊಟ್ಟೆ ಕಿಚ್ಚಿ ಪಡೋದೇ ಇಲ್ಲ ಅವಳು. ಪಾಪ ಗಜಗೌರಿ ವ್ರತ ಎಲ್ಲ ಸುಳ್ಳು ಕಥೆಗಳವೆಲ್ಲ ಕೂಡ, ನಿಜವಾಗ್ಲೂ ಗಾಂಧಾರಿ ಹೊಟ್ಟೆ ಕಿಚ್ಚಿ ಪಡೋದೇ ಇಲ್ಲ, ಇವತ್ತು ಹೊಟ್ಟೆ ಕಿಚ್ಚಿ ಪಟ್ಟಿದ್ದೆ ಒಳ ಕೂತಿದ್ದೇ ಕಾರಣ. ಅದು ವಾಂತಿ ಆದಷ್ಟು ನಾರ್ಮಲ್ ಆದ ನಾರ್ಮಲ್ ಆಗಿಬಿಟ್ರ. ಆಮೇಲೆ ಆಮೇಲೆ ವೇದವ್ಯಾಸ ತಕ್ಷಣ ಬಂದ್ರಂತ ಅವ್ರು, ಯಾರು ಟೆಲಿಗ್ರಾಮ್ ಕೊಡ್ಬೇಕಾಗಿಲ್ಲ, ಫೋನ್ ಮಾಡ್ಬೇಕಾಗಿಲ್ಲ, ಇಮ್ಮಿಡಿಯೇಟ ಬಂದ್ರು. ಏನು ಗಾಂಧಾರಿ, ಏನು ಕೆಲಸ ಮಾಡಿದೆ ಅಂತ ಹೇಳಿದ್ದ. ಸ್ವಾಮಿ ಮೊದಲು ಗರ್ಭಿಣಿಯಾಗಿದ್ದೆ, ಅವಳು ಮೊದಲು ಹೆತ್ತಲು ಹೊಡೆದು ಬಿಟ್ಟೆ ಅಂತ ಹೇಳಿದ. ನನ್ನ ಮಗ ರಾಜನಾಗೋದಿಲ್ಲ ಅಂಬ ಸಂಕಟ ನನಗೆ ಬಂತು, ಹೊಡೆದು ಬಿಟ್ಟೆ. ಗಾಂಧಾರಿ ರಾಜನಾಗಬೇಕು ಅಂತ ಯಾಕೆ ಕನಸು ಕಾಣ್ತೀಯ, ಒಳ್ಳೆ ಮಕ್ಕಳು ಹುಡ್ತಾ ಇದ್ರು, ಹಾಳು ಮಾಡ್ಕೊಂಡ್ಬಿಟ್ಟೆ ನೀನೀಗ, ಹೋಗ್ಲಿ ಬಿಡು, ಆ ಮಗನ ಮಕ್ಕಳನ್ನ ಬದುಕಿಸ್ತೇನೆ ಅಂತ ಹೇಳಿಬಿಟ್ಟು ಒಂದು ಗಡಿಗೆ ತರಿಸಿದ್ರು, ಎಲ್ಲ ಗಡಿಗಳು ತರಿಸಿಬಿಟ್ಟು ಆ ಮಾಂಸದ ತುಂಡುಗಳನ್ನೆಲ್ಲ ಒಡಿತಾ ಹೋಗ್ತಾರೆ. ಸಪರೇಟ್ ಒಳಗೆ ಬೀಜಗಳಂತ ತುಂಡುಗಳಿವೆ, ಚಿಕ್ಕ ಚಿಕ್ಕ ಭ್ರೂಣಗಳು ಉಂಟದೊಳಗೆ, 100 ಭ್ರೂಣಗಳು ಬಂದಂತದೊಳಗೆ ಒಂದೊಂದು ಗಡಿಗೆಲ್ಲಿ ಇಡ್ತಾ ಹೋಗ್ತಾರೆ. ಅದು ಸೈನ್ಸ್, ಅದು ಒಂದು ಟೆಸ್ಟ್ ಟ್ಯೂಬ್ ಬೇಬಿ ಅಂದ್ರೆ ಹಾಗೆ, ಅದು ಯಾವ್ದು ಗಡಿಗೆಲ್ಲಿ ಇಟ್ಟರೆ ಮಕ್ಕಳು ಬದುಕೋದಿಲ್ಲ. ಆ ಸೈಂಟಿಫಿಕ್ ಅಪ್ರೋಚ್ ಇರ್ತದೆ. ವೇದವ್ಯಾಸ ಇಡ್ತಾ ಹೋಗ್ತಾರೆ, ಒಂದು ಗಡಿಗೆ ಎರಡು ಗಡಿಗೆ ಇಡ್ತಾ ಹೋಗ್ತಾರೆ, 100 ಗಡಿಗೆ ಆಯ್ತಲ್ಲಿಗೆ, ಕೊನೆಯದು ಒಂದಿತ್ತಲ್ಲ. ಗಾಂಧಾರಿ ಇನ್ನೊಂದು ಉಳ್ಕೋತಾ ಇದೆ, ನೀನು ಹೆಣ್ಮಗ ಏನಾದ್ರು ಬೇಕಾ ಅಂತ ಕೇಳಿದ್ರು. ಸು ಸ್ಟೆಪ್ ಮಾಡ್ತಾರೆ ಅವಳು, ಪಾಪ ಹೆಣ್ಮಗ ಏನಾದ್ರು ಬೇಕಾ ನಿನಗೆ, ಆಗಲಿ ಆಗಲಿ ಅದೊಂದು ಬೇಕು ಅಂದು ಬಿಟ್ಲ, ತಗೋತಿ ಇನ್ನೊಂದು ಗಡಿಗೆಲ್ಲ ಅನ್ನು ಇಟ್ಟುಬಿಟ್ಟು 101 ಗಡಿಗೆ ಫುಲ್ ಆಗಿಬಿಡುತ್ತೆ ರೆಡಿ. ಪಾಪದ ಕೊಡ ತುಂಬಬೇಕಲ್ಲ, ಪಾಪದ ಕೊಡ ಆದಾಗ ಹುಟ್ಟಿದ್ರು ಪಾಪ ಎಲ್ಲರೂ ಕೂಡ ಅಷ್ಟು ಮಾಡಿದ್ರು. ವೇದವ್ಯಾಸರು ಹೊರಟುಬಿಟ್ರೆ ಅಲ್ಲಿಂದ ಮತ್ತೆ ಮುಟ್ಲಕ್ಕೆ ಹೋಗಬೇಡ ನೀನಿದನ್ನ, ಅವರಾಗಿ ಮೇಲಕ್ಕೆ ಬರ್ತಾರೆ ಅಂತ ಹೇಳಿದ. ಅವರಾಗಿ ಮತ್ತೆ ಮೇಲೆ ಹುಟ್ಟಿ ಬರ್ತಾರೆ, ನೀನಾಗಿ ಒಡೆಯಲಕ್ಕೆ ಹೋಗಬೇಡ ಅಂತ ಹೇಳಿ ಹೊರಟೋಗ್ಬಿಡ್ತಾರೆ. ಈ ಕಡೆಗೆ ಒಂದು 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 ವರ್ಷ ಆಯ್ತು, ಮತ್ತೆ ಆಗ ಧರ್ಮರಾಜ ಹುಟ್ಟಿ 1 ವರ್ಷ ಆಯ್ತು. ಅದ್ರ ಹಿಂದಿನ ದಿವಸ ಏನಾಗಿದೆ ನೋಡ್ತಾ ಇದ್ದಾರೆ, ಒಂದು ಗಡಿಗೆ ಒಡೀತು, ಮೊದಲೇ ಗಡಿಗೆ ಒಡೀತು, ಒಂದು ಕೂಸ್ ಮೇಲೆ ತಲೆ ಎತ್ಕೊಂಡು ಬರ್ತಾ ಇದೆ. ಎಲ್ಲ ನೋಡ್ತಾ ಇದ್ದಾರೆ, ಆ ಕೂಸು ಅಳ್ಳಿಲ್ಲಂತೆ, ಕೂಸು ಅಳ್ಳಿಲ್ಲ, ತುಂಬಾ ಜನ ಗೊತ್ತಿಲ್ಲ, ಯಾರು ಬರದಿಲ್ಲ ಅದನ್ನ. ನಮ್ಮ ವೇದವ್ಯಾಸರು ಬರೀತಾರೆ, ಆ ಕೂಸ್ ಏನ್ ಮಾಡ್ತ ಅಂತ ಗೊತ್ತೇನು, ಕುರುವನ್ನು ರಾಸ ಬರೋದನಂ ಕತ್ತೆ ಅರಿಸ್ತಾ ಕರಿಸಿಬಿಟ್ಟು ಜೋರಾಗಿ ಅರಿಸಿದ್ರೆ. ಅವಾಗ ಎಷ್ಟು ಚೆನ್ನಾಗಿ ಅರಿಸ್ತಾ ಇದ್ರೆ ವೇದವ್ಯಾಸರು ಹೇಳ್ತಾರೆ, ಆ ಊರಿನ ಕತ್ತೆಗಳೆಲ್ಲ ಪ್ರತಿ ಉತ್ತರ ಕೊಟ್ಟರು ಅಂತ ಜೋರಾಗಿ. ಊರಿನ ಕತ್ತೆಗಳೆಲ್ಲ ಅಂದ್ರೆ ಹೈ ಕ್ಲಾಸ್ ಕತ್ತೆ ದುರ್ಯೋಧನ ಅಂತ ಅರ್ಥ. ದುರ್ಯೋಧನ ಹುಟ್ಟಿದ್ದ ಹೀಗೆ ಯಾರು ಬರದಿಲ್ಲ ಮಹಾಭಾರತದಲ್ಲಿ ಉಂಟು ಅದು ವಿಶೇಷ. ಕುರುವನ್ ರಾಸ ಬರೋದನಂ ಎಲ್ಲಾ ಕತ್ತೆಗಳು ಪ್ರಜ್ವನಿ ಕೊಟ್ಟುವಂತೆ ಅವನು ಹುಟ್ಟಿದ. ಕತ್ತೆ ಅಂತ ಕತ್ತೆ ಕತ್ತೆ ಅಂತ ಅನ್ಸ್ಕೊಂಡೆ ಬದುಕಿದ, ಕೊನೆಗೂ ಅವನು ಅಂಧಂತವಶ್ಕೃತ ಮಹಾದುಷ್ಟ ಹುಟ್ಟಿದ. ಅಪಶಕನಗಳಾಗ್ತಾ ಇವೆ, ಚಿತ್ರ ವಿಚಿತ್ರವಾದ ದುಃಖಗಳು, ಏನೇನೋ ಅಸಹ್ಯಕರವಾದ ಘಟನೆ ನಡೀತಾ ಇವೆ. ಧೃತರಾಷ್ಟ್ರ ಸ್ವಲ್ಪ ಗಾಬರಿ ಆಯ್ತಾಗ, ಮಗು ಹುಟ್ಟಿದ ಖುಷಿ, ಇವ ಅಪಶಕನಗಳು. ತಕ್ಷಣ ಜ್ಯೋತಿಷಿಗಳನ್ನು ಕರೆದು ಬಿಟ್ಟು ಏನ್ ಫಲ ಅಂತ ಕೇಳುತ್ತಾನೆ. ವಿದುರನನ್ನು ಕರೀತಾನೆ, ಅವ್ರು ಹೇಳ್ತಾರೆ ಇವನಿಂದ ಇಡೀ ವಂಶ ನಿರ್ವಂಶವಾಗುತ್ತೆ ಅಂತ ಹೇಳಿಬಿಟ್ಟು, ಇಡೀ ದೇಶನೇ ಹಾಳಾಗಿ ಹೋಗುತ್ತೆ ಅಂತ ಹೇಳಿದ್ದಾರೆ. ವಿದುರನ ಕೇಳಿದ ವಿದುರ ನಾವು ಏನ್ ಮಾಡ್ಲಿ ಈಗ ಅಂತ ಕೇಳಿದರೆ, ಅಣ್ಣ ಏನು ಮಾಡಬೇಡ, ಅವನು ಬಿಸಾಕಿ ಬಿಡುವಂತೆ, ಬಿಸಾಕಿ ಬಿಡ ಅವನನ್ನ, ಅವನೊಬ್ಬನ ಬಿಸಾಕಿ ಬಿಟ್ರೆ ವಂಶ ಉಳಿತದೆ ಅಂತ ಹೇಳ್ತಾರೆ. ಅವ್ನು ಹೇಳ್ತಾ ಇಲ್ಲ ವಿದುರ, ಹಾಗೆಲ್ಲ ಬಿಸಾಕ ನನ್ನ ಮಗನ ಹೇಗೆ ಬಿಸಾಕಲಿ ನಾನೀಗ, ಆಗೋದಿಲ್ಲ ಅಂತ ಹೇಳ್ತಾನೆ. ನೋಡು ಅವನೊಬ್ಬನು ಬಿಸಾಕಿ ಬಿಡು, ಉಳಿದ 99 ಜನ ಪ್ಲಸ್ 1 ಉಳ್ಕೋತಾರೆ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ನಾನಿರ್ತೀನಿ ನೀನಿರ್ತೀಯ ಅಂತ ಗೈಡ್ ಮಾಡೋಣಂತೆ, ಬೇಕಾದರೆ ಬಿಸಾಕೋದು ಬೇಡ ಅಂತ, ನಿನ್ನಿಷ್ಟ, ಇವನಂತೂ ಒಳ್ಳೆಯವನಾಗೋದಿಲ್ಲ ಅಂತ ಹೇಳಬೇಕು. ಆಯ್ತು, ಮಂದು ಮತ್ತೆ ಹುಟ್ಟುತ್ತಾ ಬರ್ತಾ ಇದ್ದಾರೆ ಒಬ್ಬರೊಬ್ರು, ದಿವಸಕ್ಕೊಬ್ಬರು ಹೊರಗೆ ಬಂದ್ರಂತ, ದಿವಸಕ್ಕೊಬ್ಬರು ಹುಟ್ಟಿ ಬರ್ತಾ ಇದ್ದಾರೆ. ದುರ್ಯೋಧನ ಹುಟ್ಟಿ ಆ ಕಡೆಗೆ ಏನಾಯ್ತಂತ 1 ವರ್ಷ ಆಯ್ತಲ್ಲ, ಕುಂತಿ ಕೇಳ್ತಾಳೆ, ಪಾಂಡುರಾಜ ಕರೀತಾನೆ ಕುಂತಿನ, ಕುಂತಿಯನ್ನು ಇನ್ನೊಬ್ಬ ಮಗ ನನಗೆ ಬೇಕು ಅಂತ ಕೇಳಿದ್ದಾನೆ. ಇನ್ನೊಬ್ಬ ನನ್ನ ಮಗ ಬೇಕು ರಾಜ, ಯಾವ ದೇವತೆಯನ್ನು ಕರೀಲಿ ಅಂತ ಕೇಳಿದ್ದಾನೆ. ಯಾವ ದೇವತೆಯನ್ನು ಕರೀಲಿ, ತಕ್ಷಣ ಧರ್ಮದಿಂದ ಜಗತ್ತುಳಿಯುತ್ತದೆ. ಅದು ಧರ್ಮ ಉಳಿದ್ರೆ ತಾನೇ ಜಗತ್ತುಳಿಯೋದು, ಧರ್ಮನ ಕಾಪಾಡಬೇಕಲ್ಲ, ಧರ್ಮ ಕಾಪಾಡತಕ್ಕಂಥ ಮಗ ನನಗೆ ಬೇಕು. ಧರ್ಮ ಕಾಪಾಡಲಿಕ್ಕೆ 2 ಗುಣ ಇರಬೇಕು ಅಂತ ಹೇಳಿದ್ದ. ಬಾಹೋರ್ಬಲಾತ್ ಜ್ಞಾನಬಲಾಚ ಧರ್ಮ ರಕ್ಷ. ಧರ್ಮ ಉಳಿಸ್ಬೇಕಾದ್ರೆ ಬಾಹುಬಲ ಇರಬೇಕು, ಜ್ಞಾನಬಲ ಇರಬೇಕು, ಒಂದು ಮಿಸ್ ಆದರೂ ಧರ್ಮ ಉಳಿಯೋದಿಲ್ಲ. ಇದು ಮಧ್ವಾಚಾರ್ಯರ ಹೊರತು ಯಾರೂ ಗುಟ್ಟನ್ನು ಹೇಳಲಿಲ್ಲ, ಮಹಾಭಾರತ ಹೇಳ್ತಾ ಇದೆ. ಧರ್ಮ ಉಳಿಸ್ಬೇಕು ಅಂತಿದ್ರೆ ಫಿಸಿಕಲಿ ಸ್ಟ್ರಾಂಗ್ ಇರಬೇಕು, ಇಂಟೆಲೆಕ್ಚುಲಿ ಸ್ಟ್ರಾಂಗ್ ಇರಬೇಕು. ಒಂದರಲ್ಲಿ ಮಿಸ್ ಆದರೂ ಸ್ಟ್ರೆಂತ್ ಇರೋದಿಲ್ಲ. ಒಳ್ಳೆ ಗುಂಡ್ಕಲ್ಲಿದ್ದಾಗಿರ್ತಾರೆ, 25 ವರ್ಷದ ಹುಡುಗ ಗುಂಡ್ಕಲ್ಲಿದ್ದಾಗಿರ್ತಾರೆ, ಇಟ್ಟಿಗೆ ಹೊಡೆದ್ರೆ ಪುಡಿ ಆಗಬೇಕಾದ ಗಟ್ಟಿ ಇರ್ತದೆ, ಅದು ಏಕಾಶಿ ಮಾಡೋಕ್ಕಾಗೋದಿಲ್ಲ ಅವನಿಗೆ. ಯಾಕೆ ಗೊತ್ತಾ, ಮಾಡೋಕೆ ಗೊತ್ತೇ ಇಲ್ಲ ಹೊರತು ಅವನಿಗೆ ಮಾಡಬೇಕು ಅಂತ, ಜ್ಞಾನ ಇಲ್ಲ ಅವನಿಗೆ, ಮಾಡಲಿಕ್ಕಾಗೋದಿಲ್ಲ. ಇನ್ನೊಬ್ಬ ನರಪೇತಲ 80 ಮುದುಕ, ಮಾಡ್ಬೇಕು ಅನ್ಕೋತಾನೆ, ಕೇಳಿಬಿಟ್ಟಿದ್ದಾರೆ, ಬಹಳ ಇಷ್ಟ ಇದೆ, ಶಕ್ತಿ ಡಾಕ್ಟರ್ ಹೇಳ್ತಾರೆ ಗಂಟೆಗೊಮ್ಮೆ ಔಷಧಿ ಹೋಗ್ಬೇಕು ಅಂತ ಹೇಳ್ತಾನೆ. ಇನ್ನೇನು ಏಕಾಸಿ ಮಾಡ್ತಾನ ಅವನು, ಅವನು ಫಿಸಿಕಲ್ ಸ್ಟ್ರೆಂತ್ ಇಲ್ಲ. ಫಿಸಿಕಲ್ ಸ್ಟ್ರೆಂತ್ ಇಂಟೆಲೆಕ್ಚುಯಲ್ ಕಂಬೈನ್ ಆದ್ರೆ ಮಾತ್ರ ಧರ್ಮ ಮಾಡ್ತೇವೆ ಹೊರತು ಇದರ ಧರ್ಮಾಚರಣೆ ಮಾಡಕ್ ಬರೋದಿಲ್ಲ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ ಆರೋಗ್ಯ ಸರಿಯಾಗಿ ನೋಡ್ಕೋಬೇಕು ಅಂತ ಹೇಳುತ್ತೆ. ಆರೋಗ್ಯ ಸರಿಯಾಗಿ ನೋಡ್ಕೊಳ್ಳಿ, ಯಾತಕ್ಕೂ ಅಲ್ಲ, ಧರ್ಮಾಚರಣೆ ಸರಿಯಾಗಿ ಮಾಡಬೇಕು ಅಂತಿದ್ರೆ ಆರೋಗ್ಯ ಸರಿ ಇರಬೇಕು. ಮತ್ತೆ ಸರಿಯಾಗಿ ತಿಳ್ಕೊಳ್ಳಿ, ಇಲ್ಲೋರ ಆರೋಗ್ಯ ಬೆಳೆಸಿ ಉಪಯೋಗನೇ ಇಲ್ಲ. ತಿಳುವಳಿಕೆ ಇಲ್ಲದೆ ಹೋದ್ರೆ ಆರೋಗ್ಯ ಉಪಯೋಗನೇ ಇಲ್ಲ. ಎರಡನ್ನು ಕಂಬೈನ್ ಮಾಡಬೇಕು. ಅದಕ್ಕೆ ಎರಡೂ ಬಲ ಇರತಕ್ಕಂಥ ಮಗ ಬೇಕು ನಮಗೆ, ಅಂತ ದೇವತೆಯನ್ನು ಕರೆಯಿ ಅಂತ ಹೇಳಿದ್ರೆ ಕುಂತಿ ತಕ್ಷಣ ಹೇಳ್ತಾರೆ, ಸ್ವಾಮಿ ಅಂತ ದೇವತೆ ಯಾರು ಅಂತ ಕೇಳುತ್ತಾರೆ. ತಕ್ಷಣ ಹೇಳುತ್ತಾನೆ, ಅಶ್ವಮೇಧ ಕೃತಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ ದೇವಶ್ರೇಷ್ಠಸ್ತು ಮಾರುತಃ. ವಾಯುದೇವರು ಅಂಥವರು, ಅವರನ್ನು ಕರೆ ಬಳಿತಾ ಅಂತಾರೆ, ಬಳಿತಾ ಸೂಕ್ತ ಅವರಿಗೆ, ಅವರನ್ನು ಕರೆ, ಅವರಿಂದ ಎಲ್ಲ ಜಗತ್ತು ಬದುಕುತ್ತೆ ಅಂತ ಹೇಳಿದನು. ತಕ್ಷಣ ವಾಯುದೇವರನ್ನು ಕರೀತಾ ಇದ್ದಾಳೆ. ಅನೇಕರಿಗೆ ಒಂದು ವಿಷಯ ಗೊತ್ತಿಲ್ಲ, ಇನ್ನೊಂದು ಮಂತ್ರ ಹೇಳಿದ್ರು ಅಂತ ತಿಳ್ಕೋಬಾರ್ದು. ಮತ್ತೆ ಅನೇಕರು ಏನ್ ಮಾಡಿದ್ದಾರೆ ಗೊತ್ತೇ, ದುರ್ವಾಸರು ಐದು ಮಂತ್ರ ಹೇಳಿಬಿಟ್ರು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಐದು ಮಂತ್ರ ಹೇಳಿಲ್ಲ ದುರ್ವಾಸರು, ಒಂದೇ ಮಂತ್ರ ಹೇಳಿದ್ದು, ಒಂದೇ ಮಂತ್ರ ಹೇಳಿದ್ದಾರೆ. ಕುಮಾರವ್ಯಾಸ ಪಂಪ ಹಾಗೆ ಮಾಡಿದ್ದಾರೆ ಹೊರತು ಅವ್ರು ಹೇಳಿದ ಒಂದೇ ಮಂತ್ರನೇ. ಮತ್ತೆ ಐದು ಜನ ಮಕ್ಕಳಾದಾರಲ್ಲ ಅಂದ್ರೆ ಆ ಮಂತ್ರಕ್ಕೆ ಎಷ್ಟು ಕೆಪಾಸಿಟಿ ಇತ್ತು ಗೊತ್ತಾ? ಸಾವಿರ ಮಕ್ಕಳನ್ನು ಬೇಕಾದ್ರೆ ಪಡಿಬಹುದಾಗಿತ್ತು, ಒಂದೇ ಮಂತ್ರದಿಂದ ಅಷ್ಟು ಕೆಲಸ ಆಗ್ತಿತ್ತು. ಆದ್ರಿಂದ ಐದು ಮಂತ್ರ ಅಂತ ಅವ್ರು ತಾವು ಕಲ್ಪನೆ ಮಾಡ್ಕೊಂಡ್ರೆ ಹೊರತು ಒಂದೇ ಮಂತ್ರನೇ. ಯಾರನ್ನ ಕರೀತಾರೆ, ಫಿಲಪ್ ಮಾಡಿದ್ರಾಯ್ತು ಅಷ್ಟೇ ಜಾಗದೊಳಗೆ. ವಾಯುದೇವರು ಅಂದ್ರೆ ವಾಯುದೇವರು ಬರ್ತಾರೆ, ಯಮದೇವರು ಯಮದೇವರು ಬರ್ತಾರೆ ಅಷ್ಟೇ. ತಕ್ಷಣ ವಾಯುದೇವರು ಬಂದರು. ಬಂದು ವಾಯುದೇವರು ಅಂದ್ರೆ ಅನೇಕರಿಗೆ ಗೊತ್ತಿಲ್ಲ, ಅವರಷ್ಟು ಸುಂದರರು ಜಗತ್ತಿನಲ್ಲಿ. ದೇವರಾದ್ಮೇಲೆ ಅವರೇ ಸುಂದರರು. ಸುಧಾತ್ರಿಂಶಲ್ ಲಕ್ಷಣೋಪೇತಮ ಗ್ರಂ ಸುಂದರ ಕಾಂಡ ಕೇಳಿರ್ತಾರಲ್ಲ, ಸುಂದರ ಅದಕ್ಕೆ ಹನುಮಂತ. ಬಂದು ನಿಂತ್ಕೊಂಡ್ರಂತೆ, ಕುಂತಿ ನೋಡಿದ್ರಂತೆ. ಒಂದು ಸಲ ನೋಡ್ತಿರ್ಲಿಕ್ಕೇನೆ ಮಗು ಹುಟ್ಟೇ ಬಿಡ್ತು. ಆ ಮಗು ವಿಶ್ವಖ್ಯಾತರಾದ ಭೀಮಸೇನ ಹುಟ್ಟಿ ಬರ್ತಾ ಇದ್ದ. ಹುಟ್ಟಿರ್ಲಿಕ್ಕೆ ಅಶರೀರವಾಣಿ ಆಯ್ತಂತೆ. ಹುಟ್ಟಿರ್ಲಿಕ್ಕೇನೆ ಅಶರೀರವಾಣಿ ಹೇಳ್ತಾ ಇದೆ. ಎಂಥ ಮಗು ಹುಟ್ಟಿದೆ ಗೊತ್ತಾ ಪಾಂಡುರಾಜ? ಸರ್ವೇಷಾಂ ಬಲಿನಾಂ ಶ್ರೇಷ್ಠ ಜಾತೋಯವಿತಿ ಭಾರತ. ಇಂಥ ಬಲಾಢ್ಯನೇ ಜಗತ್ತಿನಲ್ಲಿ ಇಲ್ಲ. ಜೀವಕೋಟಿಯಲ್ಲಿ ಅಸದೃಶ್ಯವಾದ ಪರಾಕ್ರಮಿ ಹುಟ್ಟಿದ್ದಾನೆ, ಭಾರಿ ಬಲಿಷ್ಠ ಹುಟ್ಟಿದ್ದಾರೆ ಅಂತ ಸೂಚನೆ ಆಯ್ತಂತೆ. ಭಾರಿ ನೆಮ್ಮದಿ ಆಯ್ತು. ಅನೇಕರಿಗೆ ಗೊತ್ತಿಲ್ಲ, ದುರ್ಯೋಧನ ಭೀಮಸೇನ ಯಾರು ದೊಡ್ಡವರು ಅಂತ ಪ್ರಶ್ನೆ. ಸೀನಿಯಾರಿಟಿ ಯಾರದ ಈಗ? ಭೀಮಸೇನ ದೊಡ್ಡವರು, ದುರ್ಯೋಧನ ದೊಡ್ಡವರು ಅಂತ ಪ್ರಶ್ನೆ. ತುಂಬಾ ಜನ ಕುಮಾರವ್ಯಾಸ ಬರೆಯೋ ದುರ್ಯೋಧನ ಸಣ್ಣವನು, ಭೀಮಸೇನ ದೊಡ್ಡವರು ಅಂತ ಬರೆದ್ಬಿಡ್ತಾರೆ ಕುಮಾರವ್ಯಾಸ ಭಾರತ. ಮಹಾಭಾರತ ಓದಿಲ್ಲ ನೀವು? ದುರ್ಯೋಧನ ಒಂದು ದಿವಸ ದೊಡ್ಡವನಂತೆ, ಭೀಮಸೇನ ಒಂದು ದಿವಸ ಚಿಕ್ಕವ. ಮೊದಲು ಹುಟ್ಟಿದ್ದು ದುರ್ಯೋಧನ, ಮರುದಿವಸ ಹುಟ್ಟಿದ್ದು ಭೀಮಸೇನ. ಪರೇದ್ಯುಹು ಭೀಮಸೇನ ಸುಧೀರ ಆತನ ನಿರ್ಣಯ. ಮೊದಲು ದುರ್ಯೋಧನ, ಆಮೇಲೆ ಭೀಮಸೇನ. ಯಾಕೆ ಗೊತ್ತಾ? ಮೊದಲು ಕಲಿ, ಆಮೇಲೆ ವಾಯು. ಉತ್ತರ ಕೊಡಬೇಕಲ್ಲ, ಮೊದಲು ರೋಗ ಆಮೇಲೆ ಔಷಧಿ. ಮೊದಲೇ ಔಷಧಿ ತಗೋತಾರೆ ಯಾರು ಕೂಡ? ಫಸ್ಟ್ ರೋಗ ಆಮೇಲೆ ಔಷಧಿ. ಆ ಥರ ಮೊದಲು ದುರ್ಯೋಧನ, ಮೊದಲು ಪೂರ್ವಪಕ್ಷ, ಆಮೇಲೆ ಸಿದ್ಧಾಂತ. ಮೊದಲು ದುರ್ಯೋಧನ ಹುಟ್ಟಿದ, ಭೀಮಸೇನ ಹುಟ್ಟಿದ, ಅಲ್ಲಿ ಬ್ಯಾಲೆನ್ಸ್ ಆಯ್ತು. ಇಲ್ಲವರೆ ಜಗತ್ತು ಹಾಳಾಗಿ ಹೋಗ್ತಿತ್ತು. ಭೀಮಸೇನ ಹುಟ್ಟದೆ ಹೋಗಿದ್ರೆ ಜಗತ್ತು ಬದುಕ್ತಾನೆ ಇರಲಿಲ್ಲ. ಆಮೇಲೆ ದಿವಸಕ್ಕೊಬ್ಬರಂತೆ ಹುಟ್ಟಿ ಬರ್ತಾ ಇದ್ದಾರೆ. ಮರುದಿವಸ ಹುಟ್ಟಿದ ದುಶ್ಯಾಸನ. ಸೊ ಭೀಮಸೇನ ದುಶ್ಯಾಸನ ಸಮವಯಸ್ಕರು, ಭೀಮಸೇನ ದುಶ್ಯಾಸನ ಸಮವಯಸ್ಕರು. ಮುಂದೆಲ್ಲ ಒಂದೊಂದಿಷ್ಟು ಡಿಫರೆನ್ಸ್ ಅವರಿಗೆಲ್ಲ ಕೂಡ. ದುರ್ಯೋಧನ ತಮ್ಮಂದಿರಿಗೆ ಮತ್ತೆ ಒಂದು ವರ್ಷ ಆಯಿತು. ಇನ್ನು ಹತ್ತು ದಿವಸ ಆಗಿತ್ತಷ್ಟೇ ಕುಂತಿ ಭೀಮಸೇನ ಪಡೆದು ಶಶರಂಗ ಪರ್ವತ ಓಡಾಡ್ತಾ ಇದ್ದಾಳೆ, ಮಗುವನ್ನು ಎತ್ಕೊಂಡು ಓಡಾಡ್ತಾ ಇದ್ದಾಳೆ. ಆಗ ಒಂದು ಹುಲಿ ಎಲ್ಲೋ ಇತ್ತು. ಪಾಂಡುರಾಜ ನೋಡಿದ, ಐದು ಬಾಣ ತಗೊಂಡ, ಹುಲಿಗೆ ಹೊಡೆದ, ಸರಿಯಾಗಿ ಗುರಿ ತಪ್ಪದೆ ಅದಕ್ಕೆ ಬಿತ್ತು. ಜೋರಾಗಿ ಒದರಿತ್ತು ಹುಲಿ, ಜೋರಾಗಿ ಒದರಿ ಬಿಟ್ಟು ಸತ್ತೋಯ್ತು. ಆ ಹುಲಿ ಗರ್ಜನೆ ಮಾಡ್ತಲ್ಲ ಸಾಯ್ಬೇಕಾದ್ರೆ, ಕುಂತಿ ಮೇಲಿದ್ಲಲ್ಲ, ಭಾರಿ ಭಯ ಆಯ್ತು ಅವಳಿ. ಪಾಪ ಎಚ್ಚರ ತಪ್ಪೋಗ್ಬಿಡುತ್ತೆ. ಎರಡು ಕೆಲವು ಜಿರಡೆ ಕಂಡ್ರೆ ಎಚ್ಚರ ತಪ್ಪರು ಸಿಗ್ತಾರೆ, ಇಲಿ ಕಂಡ್ರೆ ಎಚ್ಚರ ತಪ್ಪರು ಸಿಗ್ತಾರೆ. ಪಾಪ ಹುಲಿ ಕೈ ಕೂಗಿದ ಮೇಲೆ ಇನ್ನೇನಾಗಬೇಕು? ಪಾಪ ಎಚ್ಚರ ತಪ್ಪಿ ಬಿದ್ದು ಬಿಟ್ಲೆ. ಕೈಯಲ್ಲಿ ಮಗು ಇತ್ತಲ್ಲ, ಅದು ಬಿದ್ದು ಬಿಡುತ್ತೆ. ಕುಂತಿಗೆ ಎಚ್ಚರ ಆಯ್ತು. ಆಮೇಲೆ ನೋಡ್ತಾಳೆ, ಇದೇ ಪರ್ವತ ಶಿಖರದ ಮೇಲೆ ಇದ್ಲು ಪಾಪ ಅವಳು. ಬರೀ ಕಂದಕಗಳು ಆ ಕಡೆಗೆ, ಆಳವಾದ ಜಾಗಗಳು. ಇವಳು ನೋಡಿದ ಪರ್ವತ ನೋಡ್ತಾ ಮಗು ಅಲ್ಲಿಲ್ಲ ಅಂದ್ಕೊಂಡು, ಎಂಥ ಕೆಲಸ ಮಾಡಿದೆ ನಾನು, ಎಂಥ ಮಗನ ಕಡ್ಕೊಂಡ್ಬಿಟ್ಟೆ ಅಂದ್ಕೊಂಡು, ಎಂಥ ಮಗನ ಕಡ್ಕೊಂಡ್ಬಿಟ್ಟೆ. ಆ ಮಗು ಉಳಿದಿರುತ್ತಾ ಇನ್ನ ಎಷ್ಟು ಮೇಲಿಂದ ಸಣ್ಣ 10 ದಿವಸ ಕೂಡ ಆಗಿಲ್ಲ ಮಗು. ಇನ್ನೇನು ಗತಿ ನಂದು ಅಂತ ಯೋಚನೆ ಮಾಡಿ ತುಂಬಾ ನೋಯ್ತಾಳೆ. ಆಯ್ತು, ನಿರ್ವಾಹ ಇಲ್ಲ, ಮಗುನ ನೋಡೋಣ, ನೋಡಾದ್ರೂ ನೋಡೋಣ ಅಂತ ಬಗ್ಗೆ ನೋಡಿಲ್ಲಂತೆ. ಶಾಕ್ ಅವಳಿಗೆ, ಪರಮಾಶ್ಚರ್ಯ. ದುಃಖ ಎಲ್ಲ ಆಶ್ಚರ್ಯವಾಯಿತು, ಆನಂದ ಆಗೋಯ್ತು. ನೋಡ್ತಾ ಇದ್ದಾಳೆ ಮಗು, ಆಡ್ತಾ ಮಲ್ಕೊಂಡಿದೆ, ಕೈ ಪಡಬಡ ಬಡ್ಕೊಂಡು ಮಲಗಿದೆ. ಅದಕ್ಕಿಂತ ಆಶ್ಚರ್ಯ ಏನು ಗೊತ್ತೇನು? ಮಗು ಏನು ಆಗೇ ಇಲ್ಲ, ಬಂಡೆ ಪರ್ವತ ಪರ್ವತ ಪುಡಿ ಪುಡಿ ಎಲ್ಲ ಸೀಳೋಗ್ಬಿಟ್ಟಿದೆ. ಎಲ್ಲ ಕಡೆ ಸೀಳುಗಳೇ ಸೀಳುಗಳು. ಒಂದು ಪರ್ವತ ನೂರಾರು ಹೋಳಾಯ್ತಂತ, ಶತಶೃಂಗ ಪರ್ವತ ಅಂತ ಹೆಸರಾಯ್ತು. ಶತಶೃಂಗ ಪರ್ವತ. ಕರದಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿ ಒಡೆದು ಶತಶೃಂಗವೆಂದೆನಿಸಿತು. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಇದು ಭೀಮಸೇನನ ಹಿರಿಮೆ, ಶತಶೃಂಗ ಪರ್ವತ. ಇಡೀ ಬೆಟ್ಟ ಬೆಟ್ಟ ಸಿಡಿತಲ್ಲ. ಕುಂತಿ ನೋಡಿಲ್ಲಂತೆ, ಅಂದ್ಕೊಂಡ್ಲಂತೆ. ಇನ್ನು ಮೇಲೆ ಇವನ ಬಗ್ಗೆ ಯೋಚನೆ ಮಾಡೋ ಕಾರಣನೇ ಇಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟು. ಇದು ಆಮ ಮಹಾಭಾರತ ಓದಿ ನೋಡಿ, ಒಂದೇ ಒಂದ್ಸರ್ತಿ ಕುಂತಿ ಆಮೇಲೆ ಭೀಮನಿಗೆ ಏನಾಯ್ತು ಅನ್ನೋದೇ ಇಲ್ಲ ಒಂದ್ಸರ್ತಿ ಕೂಡ. ಭೀಮನಿಂದ ಯಾರಿಗೇನಾಯ್ತು ಅಂತ ತಿಳ್ಕೋಬೇಕೇ ಹೊರತು ಭೀಮರಿಗೆ ಮಾತ್ರ ಎಂದು ಏನು ಆಗೋದೇ ಇಲ್ಲ. ಭೀಮನಿಂದ ಕೆಟ್ಟವರಿಗೆ ಒಳ್ಳೆಯವರಿಗೆ ಎಂದು ಕೆಟ್ಟದಾಗೋದೇ ಇಲ್ಲ. ದುಷ್ಟರಿಗೆ ನಾಶ ಆಗಬೇಕಷ್ಟೇ. ಅಂತೂ ವೈಶಿಷ್ಟ್ಯ ಇಷ್ಟೇ. ವಾಯುಜೀವೋತ್ಸವತ್ವವನ್ನು ಕುಂತಿ ಡೈರೆಕ್ಟ್ ಕಂಡು ಅಂತ ಅರ್ಥ. ವಾಯುಜೀವೋತ್ಸವತ್ವವನ್ನು ಪ್ರಾಕ್ಟಿಕಲಿ ಕಾಣ್ತಾ ಇದ್ದಾನೆ. ಅದಕ್ಕಾಗಿ ಜೀವನದಲ್ಲಿ ನೋವೇ ಆಗಲಿಲ್ಲ. ಆನಂದ ತೀರ್ಥರನ್ನು ಕಂಡಲ್ಲ, ನೋವೇ ಆಗಲಿಲ್ಲ. ಎಲ್ಲಾ ದುಃಖವನ್ನು ಗೆದ್ದು ಬರ್ತಾ ಇದ್ದಾಳೆ. ಸೊ ಭೀಮಸೇನ ಹುಟ್ಟಿದ್ದು ಮಾರಲ್ ಕರೇಜ್ ಕೊಟ್ಟಿದ್ದು ಕುಂತಿಗೆ, ಅದು ಭೀಮನ ಹಿರಿಮೆಯದು. ಒಂದು ವರ್ಷ ಆಯಿತು, ಮತ್ತೆ ಯಾವ ದೇವತೆಯನ್ನ ಇನ್ನೊಂದು ಮಗು ಬೇಕು ಅಂತ ಕೇಳಿದ. ಯಾಕೆಂದ್ರೆ ಒಬ್ಬಗ ಏನಾದ್ರು ಬೇರೆ ಕಡೆ ಹೋದರೆ ಧರ್ಮನ್ ಪಟ್ಟಕ್ಕ ಇನ್ನೊಂದು ಮಗ ಬೇಕಲ್ಲ, ಕರೆ ಅಂತ ಹೇಳಿದ. ಯಾರನ್ನು ಕರೀಲಿ? ಇಂದ್ರದೇವರನ್ನು ಕರೆ ಅಂತ ಹೇಳಿದ. ಇಂದ್ರದೇವರನ್ನು ಕರಂದು ಬಂದೇ ಬಿಟ್ಟರು. ಆ ಹುಟ್ಟಿದವನೇ ಅರ್ಜುನ ಹುಟ್ಟುತ್ತಾ ಇದ್ದಾರೆ. ಆ ಶರೀರವಾಣಿ ಆಯ್ತಾನೆ, ಸರ್ವೇಷಾಂ ಧನ್ವಿನಾಂ ಶ್ರೇಷ್ಠ ಜಾತೋಯಬಿತಿ ಭಾರತ, ಅಪ್ರತಿಮ ಧನುರ್ಧಾರಿ ಹುಟ್ಟಿದ್ದಾನೆ ಅಂತ ಶರೀರವಾಣಿ. ಖುಷಿಯಾಯ್ತು. ಮತ್ತೊಂದು ವರ್ಷ ಆಯಿತು, ಮತ್ತೆ ಕರೆದ. ಇನ್ನೊಂದು ಮಗು ಬೇಕು ಅಂತ ಕೇಳಿದ. ಇನ್ನೊಂದು ಮಗು ಬೇಕು. ತಕ್ಷಣ ಕುಂತಿ ಎಂದಂತೆ, ರಾಜ ಅದು ಸಾಧ್ಯ ಇಲ್ಲ, ಅದು ಸಾಧ್ಯ ಇಲ್ಲ. ನಮಗೆ ಆಶ್ಚರ್ಯ. ಈಗ ವೇದವ್ಯಾಸರು ಏನಂದ್ರೆ, ನಿನ್ನೆ ಮೂರು ಮಕ್ಕಳಾಯ್ತು, ಇನ್ನೊಂದು ಮಗು ಕೇಳಿದರೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು, ಕುಂತಿನೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ ಕುಂತಿ ಎಂದು ಕೇಳಿಲ್ಲ. ಆ ಕುಂತಿ ಹೇಳ್ತಾಳೆ, ರಾಜ ನಿನಗೆ ಗೊತ್ತಿಲ್ವಾ, ನಾತಶ್ಚತುರ್ಥಂ ಪ್ರಸವಂ ಆಪತ್ಸಪಿ ವದಂತ್ಯುತ, ಮೂರು ಮಕ್ಕಳಿಗಿಂತ ಜಾಸ್ತಿ ಇರಬಾರದಂತ ಶಾಸ್ತ್ರ ಹೇಳ್ತಾ ಇದೆ, ಅದಕ್ಕೆ ನಾನು ಇನ್ನೊಂದು ಮಗು ಹೆರೋದಿಲ್ಲ ಅಂದ್ಬಿಟ್ಟಾರೆ. ಈ ಕಥೆ ಕೇಳಿಬಿಟ್ರೆ ಯಾರಾದರೂ ಯಾರೋ ಮಹಾಭಾರತದಲ್ಲಿ ಇದನ್ನ ಫ್ಯಾಮಿಲಿ ಪ್ಲಾನಿಂಗ್ ಬಂದ ಮೇಲೆ ಇಂಟರ್ಟ್ಯೂನ್ ಮಾಡಿ ತಿಳ್ಕೊಂಡ್ಬಿಡ್ತೀನಿ, ಇಂಟರ್ಪೊಲೇಟ್ ಮಾಡಿರಬೇಕು ತಿಳ್ಕೊಂಡ್ಬಿಡ್ತಾರೆ. ಶಾಸ್ತ್ರದ ಮಾತದು, ಎರಡು ಬೇಕು ಮೂರು ಸಾಕು ಅಂತಾರಲ್ಲ, ಆ ಶಾಸ್ತ್ರದ ಮಾತು ಜನ ಗೊತ್ತಿಲ್ಲ ಅಷ್ಟೇ ಇರ್ಬೋದು. ಈಗ ಒಂದು ಸಾಕು ಅಂತ ಬಂದಿದ್ದಾರೆ, ಆ ವಿಚಾರ ಬೇರೆ. ಆದರೆ ಶಾಸ್ತ್ರದ ಪ್ರಕಾರ ಮೂರು ಮಕ್ಕಳ ಮೇಲೆ ಹೆಚ್ಚಿರಬಾರದು. ಕುಂತಿ ಹೇಳ್ತಾಳೆ, ನನ್ನ ಮೂರು ಮಕ್ಕಳು ಸಾಕು. ಧರ್ಮ ಹಾಗೆ ಹೇಳುತ್ತೆ. ಕುಂತಿ ಧರ್ಮವನ್ನೇ ನಂಬಿ ಬದುಕಿದ ಪುಣ್ಯಾತ್ಮಳು. ಮೂರು ಮಕ್ಕಳು ಸಾಕು, ಅಷ್ಟೊತ್ತು ಏನಾಗಿದೆ ಗೊತ್ತೇನು, ನೂರು ಮಕ್ಕಳು ಹುಟ್ಟಿದ್ದಾರೆ ಗಾಂಧಾರಿಗಾಗಲೇ, ನೂರು ಮಕ್ಕಳು ಹುಟ್ಟಿದ್ದಾರೆ. ಇವಳು ಹೇಳ್ತಾಳೆ, ನನ್ನ ಮೂರು ಸಾಕು ನನಗೆ. ಅವಳು ನೂರಿದೆ ಇರಲಿ, ಎಷ್ಟು ಬೇಕಾದ್ರೆ ಇರಲಿ, ನೂರು ಬಯಸಿದ ಅವಳು ಎಲ್ಲರನ್ನ ಕಳ್ಕೊಂಡು ಬಿಟ್ಟು, ಮೂರು ಬಯಸಿದ್ರೆ ಎಲ್ಲರನ್ನ ಉಳಿಸ್ಕೊಂಡು ಬಿಟ್ಟು. ಆದ್ರಿಂದ ಮೂರು ಸಾಕು, ನೂರು ಬೇಡ ಅಂತ ಶಾಸ್ತ್ರ ಹೇಳುತ್ತದೆ. ನಮಗೂ ಮೂರೇ ಇರಬೇಕಂತೆ, ಜಾಸ್ತಿ ಇರಬಾರ್ದಂತೆ. ನಮ್ಮ ಸ್ವಲ್ಪ ಪ್ರಾಬ್ಲಮ್ ಆಗ್ತದಾಗ, ಒಬ್ಬರಿಬ್ಬರು ಇದ್ದವರು ಅವ್ರಿಗೆ ಇನ್ನೊಂದು ಇಲ್ವಲ್ದ ಆಯ್ತಲ್ಲ ಅಂತ ಅವ್ರಿಗೆ ಯೋಚನೆ. ಹೆಚ್ಚಿದ್ದವರು ಏನ್ ಮಾಡೋದೀಗ ಅಂತ ಯೋಚನೆ. ಶಾಸ್ತ್ರ ಹೇಳುತ್ತದೆ, ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಕ್ ಹೋಗಬೇಡಿ. ಈ ಮೂರು ಮಕ್ಕಳೊಂದು ಯಾರೋ ಮೂರು ಮಕ್ಕಳಲ್ಲ, ಜ್ಞಾನ ಭಕ್ತಿ ವೈರಾಗ್ಯ, ಈ ಮೂರು ಮಕ್ಕಳು ಎಲ್ಲರಿಗೂ ಕಂಪಲ್ಸರಿ ಇರಬೇಕು. ಈ ಮಕ್ಕಳು ಎಲ್ಲರಿಗೂ ಇರಲೇಬೇಕು. ನೂರು ಇರಬಾರದು, ಅದು ಬೇಕು, ಫ್ರಿಡ್ಜ್ ಬೇಕು, ಟಿವಿ ಬೇಕು, ಅದು ಬೇಕು, ಇದು ಇವರು ನೂರಾರುಗಳವೆಲ್ಲ ಕೂಡ ಅವು ಇರಬಾರದು. ಅವು ಇದ್ರೂ ಸರಿ ಬಿಟ್ರು ಸರಿ, ಇರಲೇಬೇಕು ಅಂದ್ರೆ ಮೂರೇ, ಜ್ಞಾನ ಭಕ್ತಿ ವೈರಾಗ್ಯ. ಇದ್ರ ಆಚಾರ್ಯ ಬರೆದ ಅರ್ಥ ಏನು ಅರ್ಥ ಮಾಡ್ಕೊಂಡು ಮಹಾಭಾರತ ಏನ್ ಹೇಳುತ್ತೆ ಅಂತ ಅವಾಗ ಗೊತ್ತಾಗ್ತದೆ. ಹೊರಗಿನ ಮಕ್ಕಳು ಬೇರೆ, ಒಳಗಿನ ಮಕ್ಕಳು ಬೇರೆ, ಜ್ಞಾನ ಎಲ್ಲ ಇದೆ, ಜ್ಞಾನ ಭಕ್ತಿ ವೈರಾಗ್ಯ ಇಲ್ಲ, ನಿಮ್ಮ ಮಕ್ಕಳೇ ಇಲ್ಲ ಅಂತ ಹೇಳ್ಬೇಕು. ಮಕ್ಕಳೇ ಇಲ್ಲ ನಿಮಗೆ, ಎಷ್ಟೊಂದು ಜನ ಇದ್ದಾರೆ ಉಪಯೋಗ, ಯಾರು ಹಿಂದೆ ಬರೋದಿಲ್ಲ ಅವರೆಲ್ಲ ಕೂಡ. ಬೇರೆ ಮಕ್ಕಳೇ ಇಲ್ಲ, ಜ್ಞಾನ ಭಕ್ತಿ ವೈರಾಗ್ಯ ಇದೆ, ನಿಮ್ಮ ಜೀವನ ಸಾರ್ಥಕ, ನಿಮ್ಮ ಪೂರ್ತಿ ಮಕ್ಕಳು ನಿಮಗಿದ್ದಾರೆ. ಇದು ಮಹಾಭಾರತದ ಸಂದೇಶ. ಮೂರು ಮಕ್ಕಳನ್ನು ಪಡೆದು ಸಾಕ, ಅಲ್ಲಿಗೆ ಒಂದು ಘಟ್ಟ ಮುಟ್ಟಿ ಆಯ್ತು. ಈಗ ಮುಂದೆ ಒಂದು ವರ್ಷ ಆಯ್ತು, ಅಷ್ಟೊತ್ತಿಗೆ ಅಶ್ವಿನಿ ದೇವತೆಗಳ ಮೂಲಕವಾಗಿ ಇನ್ನೂ ಇಬ್ಬರು ಹುಟ್ಟುತ್ತಾರೆ. ಕುಂತಿಗಲ್ಲ, ಮಾದ್ರಿಗೆ ಹುಟ್ಟುತ್ತಾರೆ. ಮಾದ್ರಿ ಕೇಳ್ಕೊಂಡಂತ, ರಾಜ ದೊಡ್ಡ ಅಕ್ಕಗೂ ಮಕ್ಕಳಾದ್ರು, ಈ ಅಕ್ಕಗೂ ಮಕ್ಕಳಾದ್ರು, ನಾನು ಸೊಸೆ, ನನಗೂ ಒಂದು ಮಗವಾಗಬಾರದು ಅಂತ ಕೇಳಿಲ್ಲ. ಏನ್ ಮಾಡ್ಬೇಕು ಅದಕ್ಕೆ? ಅಕ್ಕಗೆ ಹೇಳಿ, ಮಂತ್ರ ಹೇಳ್ಕೊಡ್ಲಿ. ಕುಂತಿ ಹೇಳ್ದೆ, ನೋಡು ಮಂತ್ರ ಹೇಳ್ಕೊಂಡು ಅವಳಿಗೊಂದು ಮಗು ಆಗಬೇಕಲ್ಲ. ಕುಂತಿ ಎಷ್ಟು ವಿಶಾಲ ಹೃದಯದ ಅವಳು ಗೊತ್ತೇನು, ಅವಳು ಮಲ ಅವಳು ಹೆಣ್ಣು ನೋಡಿದ್ರೆ ಅವಳು ಸವತಿ. ಅವಳು ಅವಳು ಇಲ್ದ ಹೋದ್ರೂ ಪರವಾಗಿಲ್ಲ ಅನ್ಲಿಲ್ಲ. ಹೌದು, ನಾನೇ ತಪ್ಪು ಮಾಡಿದ್ದೆ ಪಾಪ, ಅವಳಿಗೆ ಮಗು ಆಗ್ಬೇಕು ಬಾ ಅಂತ ಕರೆದು ಮಂತ್ರವನ್ನು ಹೇಳ್ಕೊಟ್ಲಂತೆ. ಅದೇ ಒಂದೇ ಮಂತ್ರ ತಾನೇ ಹೇಳ್ಕೊಟ್ ಬಿಡ್ತಾಳೆ. ಆದ್ರೆ ಮಾದ್ರಿ ಒಂದ್ಸತಿ ಮಾತ್ರ ಫಲ ಕೊಡುತ್ತೆ ಇದು. ಮಂತ್ರ ಬಾಯ್ಪಾಠ ಇದ್ರೂ ಕೂಡ ಮತ್ತೆ ನೀವು ಫಲ ಕೊಡೋದಿಲ್ಲ, ಒಂದ್ಸತಿ ಮಾತ್ರ ಫಲ ಕೊಡುತ್ತೆ ಅಂದ. ಮಾದ್ರಿ ಭಾರಿ ಬುದ್ಧಿವಂತು, ನನಗೆ ಒಂದ್ಸತಿ ಫಲ ಕೊಡುತ್ತೆ ಇದು. ಒಂದು ಮಗು ಹುಟ್ಟುತ್ತಷ್ಟೇನೆ, ಅವಳಿಗೆ ನೂರು, ಇವಳಿಗೆ ಮೂರು, ನನಗೆ ಬರೀ ಒಂದಾಗಿಬಿಟ್ರೆ ಸರಿಯಲ್ಲ, ಕನಿಷ್ಠ ಎರಡಾದರೂ ಆಗಬೇಕು ಅನ್ಕೊಂಡ್ಲಂತೆಪ್ಪ. ಹಾಗಿದೆ, ಇಬ್ಬರನ್ನು ಹುಟ್ಟಬೇಕಾದ್ರೆ ಯಾರನ್ನು ಕರಿಬೇಕು ಅಂತ ಯೋಚನೆ ಮಾಡಿ ಅಶ್ವಿನಿ ದೇವತೆಗಳನ್ನು ಕರೀತಾರೆ. ತಕ್ಷಣ ಅಶ್ವಿನಿ ದೇವತೆಗಳು ಬರ್ತಾರೆ, ನಕಲ ಸಹದೇವರು ಹುಟ್ಟುತ್ತಾರೆ, ಅಲ್ಲಿಗೆ ಐದು ಜನ ಮಕ್ಕಳನ್ನು ಪಡೀತಾರೆ. ಆ ಮಕ್ಕಳು ಎಂಥವರು ಅಂದರೆ, ಧರ್ಮೋ ವಿವರ್ಧತಿ ವಿಶಿಷ್ಟಿರ ಕೀರ್ತನೇನ, ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ, ಶತ್ರುರ್ ವಿನಶ್ಯತಿ ಧನಂಜಯ ಕೀರ್ತನೇನ, ಮಾದ್ರೀ ಸುತೌ ಕಥಯತಾಂ ನಭವಂತಿ ರೋಗಾಹ. ಅವ್ರ ಹೆಸರು ಹೇಳಿದ್ರೆ ಸಾಕು, ನಮ್ಮ ಜೀವನದ ಏಕಾದ್ದೆಲ್ಲ ಸಿದ್ಧಿಯಾಗುತ್ತೆ ಅಂತ ಮಹಾನುಭಾವರನ್ನು ಪಡೆದಿದ್ದಾನೆ. ಆ ದುರ್ಯೋಧನಾದಿಗಳು ಹೆಸರು ಹೇಳಿದ್ರೆ ಸಾಕು, ಇದು ಬದ್ದೆಲ್ಲ ಹೋಗ್ಬಿಡ್ಬೇಕು ಅಂತ ಮಹಾದುಷ್ಟ ಮಕ್ಕಳು ಅವಳು ಪಡೆದಿದ್ದಾರೆ. ಒಂದೇ ವಂಶದಲ್ಲಿ ಹುಟ್ಟಿದ್ದಾರೆ, ಇದು ಆಶ್ಚರ್ಯ. ಒಂದೇ ವಂಶದಲ್ಲಿ ಇಬ್ಬರು ಹುಟ್ಟಿದ್ದಾರೆ, ಪಾಂಡವರಂತ ಮಹಾನುಭಾವರು ಹುಟ್ಟಿದ್ದಾರೆ, ಕೌರವಂತ ಮಹಾನುಭಾವರು ಹುಟ್ಟಿದ್ದಾರೆ. ಶಾಸ್ತ್ರ ಹೇಳುತ್ತದೆ, ಒಂದೇ ಮನಸ್ಸಿನೊಳಗೆ ಒಳ್ಳೆ ಯೋಚನೆಯೂ ಬರ್ತವೆ, ಕೆಟ್ಟ ಯೋಚನೆಯೂ ಬರ್ತಾವಲ್ಲ, ಅದೇ ಪಾಂಡವರು ಕೌರವರು ಅಂತೇಳಿ. ಒಳ್ಳೆ ಯೋಚನೆ ಬಂದರೆ ಪಾಂಡವರು ಹುಟ್ಟಿದ್ದಾರೆ ಅಂತ ಅರ್ಥ, ಕೆಟ್ಟ ಯೋಚನೆ ಬಂದರೆ ಕೌರವರು ಹುಟ್ಟಿದ್ದಾರೆ ಅಂತ ಅರ್ಥ. ನಮಗೆ ಸಾಮಾನ್ಯವಾಗಿ ಕೌರವರು ಹುಟ್ಟೋದೇ ಜಾಸ್ತಿ, ಆದ್ದರಿಂದ ಬರೀ ಅದೇ ಆಗ್ತದೆ, ಅದು ಬೇಕು ಇದು ಬೇಕೇ ಹೊರತು ಬೇರೆ ಇರೋದೇ ಇಲ್ಲ. ಅದಕ್ಕೆ ಶಾಸ್ತ್ರಜ್ಞಾನ ಬಂದರೆ ಏನಾಗ್ತದೆ, ನಮಗಾಗ ಒಳ್ಳೆ ಅಪೇಕ್ಷೆ ಬರ್ತದೆ, ಒಳ್ಳೆ ಆಸಕ್ತಿ ಬರ್ತವೆ, ಅದು ಬಂದು ಅಂದ್ರೆ ಬದುಕಿದ್ವಿ ಅಂತ ಅರ್ಥ. ಕುಂತಿ ಆದರ್ಶನ ಬಿಟ್ಟುಕೊಂಡು ಬಿಟ್ಟು ನಮಗೆ ಇಂಥ ಸಾರ್ಥಕವಾದ ಮಕ್ಕಳು ಹುಟ್ಟಬೇಕು, ಜ್ಞಾನಭಕ್ತಿ ವೈರಾಗ್ಯ ಹುಟ್ಟಬೇಕು ಅಂತ ಅಂದುಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಸ್ವತ್ತಾಗಿದೆ. ಒಂದು ಪಾಂಡವರ ಅವತಾರದೊಂದಿಗೆ ಈ ಬಾರಿಯ ಅವತಾರವೇ ಇಷ್ಟು ಪಜಿತ್ಯಾಗೋದಾದ್ರೆ ಇನ್ನು ಉಳಿದು ಏನೇನು ಮಾಡ್ತಾರೆ ನೋಡಬೇಕು. ಅವತಾರದ ಇಷ್ಟಿನಲ್ಲಿ ಇನ್ನೊಂದು ಅನೇಕ ಪ್ರವಚನ ಮಾಲಿಕೆ ಆಗಲಿಕ್ಕೆ ಇದೆ. ಇದೊಂದು ಬಹಳ ಸಂಭ್ರಮದ ವಾತಾವರಣ. ಇವತ್ತಿನ ದಿವಸ ಮಹಾಭಾರತ ರಾಮಾಯಣ ಹೇಳಿಸೋ ಜನಗಳೇ ಸಿಗೋದಿಲ್ಲ. ಮಠಮಾನ್ಯಗಳಲ್ಲಿ ವ್ಯವಸ್ಥೆ ಇಲ್ಲ, ಯೋಚನೆ ಮಾಡಬೇಕು ನಾವು. ಮಠಮಾನ್ಯಗಳಲ್ಲಿ ಅಂತ ನಿತ್ಯ ಪಾಠ ಪ್ರವಚನ ಆಗಬೇಕು. ಮಠಗಳು ಅಂದ್ರೆ ಇವತ್ತು ಏರಿದಂತೆ ಸಿನಿಮಾ ಥಿಯೇಟರ್ ಖಾಲಿ ಇಟ್ಟಿರ್ತಾರೆ, ಒಂದೇ ಸಾರಿ ಖಾಲಿ ಇರುತ್ತಾ? ಚೇಂಜ್ ಮಾಡ್ತಾನೇ ಇರ್ತಾರೆ ಕಂಟಿನ್ಯೂ. ಇವ್ರು ಮಾತ್ರ ಗ್ಯಾಪ್, ಫುಲ್ ಗ್ಯಾಪ್ಗಳು. ಅಂದ್ರೆ ಅಧರ್ಮಕ್ಕೆ ನಾನ್ ಸ್ಟಾಪ್ ಅವಕಾಶ ಇದೆ, ಧರ್ಮಕ್ಕೆ ಅವಕಾಶವೇ ಇಲ್ಲ. ಅಂತ ಹಿನ್ನೆಲೆಯಲ್ಲಿ ನಿಜವಾಗಲೂ ಆಶ್ಚರ್ಯವಾಗೋದು ಅಂದ್ರೆ ಶ್ರೀಯುತ ಗುರುರಾಜರಾಯ್ ಅವರು ಇಷ್ಟು ದಿವಸ ಲೌಕಿಕ ವಿದ್ಯೆಯಲ್ಲಿ ಪ್ರಿನ್ಸಿಪಾಲರಾಗಿ ಸಾಕಷ್ಟು ವಿದ್ಯಾಭ್ಯಾಸವನ್ನು ಮಾಡಿಸಿದ್ರು. ಈಗ ರಿಟೈರ್ ಆಯ್ತಲ್ಲ, ಈಗ ಅಧ್ಯಾತ್ಮ ವಿದ್ಯೆಯನ್ನು ಮಾಡಿಸೋಣ ಯೋಚನೆ ಮಾಡಿಬಿಟ್ಟು ಪ್ರವಚನದ ಏರ್ಪಾಟು ಮಾಡುವ ಸಂಕಲ್ಪ ಮಾಡಿದ್ದಾರೆ. ಎಷ್ಟು ಅಭಿನಂದನೆ ಮಾಡಿದ್ರು ಸಾಲದು. ಗುರುರಾಜರಾಯರಿಗೆ ಗುರುರಾಜರ ರಾಘವೇಂದ್ರ ಗುರುರಾಜರು ವಾದಿರಾಜರ ಗುರುರಾಜರ ಅನುಗ್ರಹ ಬಹಳ ವಿಶೇಷವಾಗಿದೆ ಅನ್ನೋದು ಗೊತ್ತಾಗುತ್ತಿದ್ರಿ. ಒಬ್ಬರಿಗೆ ಅವ್ರ ಉದ್ದೇಶ ತುಂಬಾ ಜನ ಕೇಳಬೇಕು. ಇದು ಅಡಿಗೆ ಮಾಡಿದ ಸಮಾರಾಧನೆ ಮಾಡಬೇಕು ಅಂತಾರಲ್ಲ, ಅದು ಕೇಳಿ ತಿಂದ್ರೆ ಮೂರ್ ತಾಸಿಗೆ ಹೋಗಿಬಿಡುತ್ತದೆ. ಇದು ಹಾಗಲ್ಲ, ಜನ್ಮ ಜನ್ಮಕ್ಕೂ ಬರತಕ್ಕಂತಹ ಜ್ಞಾನ ಹಂಚೋದು ಅಂದ್ರೆ ಸಾಮಾನ್ಯವಲ್ಲ. ಅವ್ರು ಒಳ್ಳೆ ವ್ಯವಸ್ಥೆ ಮಾಡಿ ಪ್ರವಚನ ಮಾಲಿಕೆಯನ್ನೇ ಪ್ರಾರಂಭ ಮಾಡೋಣ ಅಂತ ಹೇಳಿ ಕಳೆದ ಬಾರಿ ಇಲ್ಲಿ ಭಾಗವತ ಪ್ರೋಷ್ಠಪದಿ ಪ್ರವಚನ ಏರ್ಪಾಟು ಮಾಡಿದರು. ಅವರಿಗೆ ಸಂಭ್ರಮ ಅನಿಸ್ತು. ಅದರಿಂದ ಈಗ ಮಹಾಭಾರತ ಪ್ರವಚನ ಮಾಲಿಕೆಯನ್ನೇ ಪ್ರಾರಂಭ ಮಾಡಿಸಿದ್ದಾರೆ. ಅವರ ಜೊತೆಯಾಗಿ ನಿಂತು ಶ್ರೀತ ರಾಘವೇಂದ್ರ ರಾಯರು, ವಿ ಸತ್ಯನಾರಾಯಣವರು ಅನೇಕ ಜನಗಳು ಸೇರಿಬಿಟ್ಟು ಒಳ್ಳೆ ಉತ್ತೇಜನ ಕೊಡುತ್ತಿದ್ದಾರೆ. ಅದರ ಪ್ರಧಾನ ನಿರ್ವಾಹಕರಾಗಿ ಶ್ರೀತ ಗುರುರಾಜರಾಯ ಮಾಡತಕ್ಕಂಥ ಸೇವೆ ಬಹಳ ದೊಡ್ಡದು. ಜ್ಞಾನ ಕಾರ್ಯ ಮಾಡೋದು ಸ್ಥಿರ, ಅದು ಶಾಶ್ವತವಾದ ಸೇವೆ. ಅದು ಎಲ್ಲವೂ ನಶ್ವರ, ಜ್ಞಾನ ಒಂದೇ ಶಾಶ್ವತ. ಅದು ಸಹಕಾರಿಯಾದರೆ ಮಾತ್ರ ಉಳಿದಕ್ಕೆ ಬೆಲೆ ಬರುತ್ತದೆ. ಅವ್ರು ಎಷ್ಟು ಅಭಿನಂದನೆ ಮಾಡಿದ್ರು ಸಾಲದು. ನನಗೆ ಆಶ್ಚರ್ಯ ಅಂದ್ರೆ ಅವರೊಬ್ಬರೇ ಅಲ್ಲ, ಅವ್ರ ಮನೆಯವರೆಲ್ಲ ಸೇರಿ ತುಂಬಾ ಜನ ಅವ್ರ ಮನೆ ಗುಂಪಿನವರೇ ಇದ್ದಾರೆ. ಇದ್ರೊಳಗೆ ವಿಜಯದಾಸರು ಹೇಳ್ತಾರೆ, ಹೆಂಡಿರು ಮಕ್ಕಳು ಅಳಿ ಅಸೋಸಿಯ ಮೊಮ್ಮಕ್ಕಳು ಉಂಡುಟ್ಟು ದ್ವಿಜರ ಸಹ ಗಂಡು ಗಲಿ ಅಳಿಯುತ್ತಿರು ಚಿರಜೀವಿ ಆಗೆಲ್ಲವೋ ಚಿಣ್ಣ ನೀನು. ಮನೆಯವರೆಲ್ಲ ವೈಷ್ಣವರಾದರೆ, ಭಗವದ್ಭಕ್ತರಾದರೆ ಆ ಜೀವನದ ರೀತಿನೇ ಬೇರೆ. ಅವನ್ನು ತುಂಬಾ ಅಭಿನಂದನೆ ಮಾಡ್ತೇನೆ. ಅವರ ಉತ್ಸಾಹ ತಕ್ಕಂತೆ ನೀವೆಲ್ಲ ಸ್ಪಂದಿಸಿದ್ದೀರಿ. ನಿಮಗೆ ಸಹಕಾರ ಕೊಟ್ಟಂತಹ ಅವರ ರಾಘವೇಂದ್ರರಾಯರು ಸತ್ಯನಾರಾಯಣ ಮೊದಲಾದ ಗುಂಪಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಪ್ರವಚನ ಮಾಲಿಕೆ ಈ ಮಹಾಭಾರತದ್ದು ಜುಲೈ 28 ಆಗಸ್ಟ್ 3 ಏಳು ದಿವಸಗಳ ಕಾಲ ವಿಜಯಭಾರತಿ ಶಾಲೆಯಲ್ಲಿದೆ. ಪರಮಪೂಜ್ಯ ಪೇಜಾವರ ಶ್ರೀಪಾದಗಳು ಉಪಸ್ಥಿತರಿದ್ದು ಇಲ್ಲಿ ಹರಿಸಿದ್ದಾರೆ. ಅದನ್ನು ವಿಜಯಭಾರತಿ ಸ್ಕೂಲ್ನೊಳಗೆ ಜಯದ ಒಂದು ಪ್ರವಚನ ನಡೆಯೋದು ಮಾಡಿ ನಮಗೆ ಸಂತೋಷ ಅಂತ ಸ್ವಾಮಿಗಳು ಹೇಳಿದ್ದಾರೆ. ಅದರಂತೆ ಮುಂದುವರಿತಾ ಇದೆ. ಜುಲೈ 28 ಆಗಸ್ಟ್ 3 ಏಳು ದಿವಸಗಳ ಕಾಲ ನಡೆಯುತ್ತೆ. 10 ಆಗಬೇಕು ಅಂತ ಕೇಳಿದ್ದಾರೆ. ಮುಂದೆ ಪ್ರಸಂಗ ಬಂದಾಗ ಆದಷ್ಟು 10 ಮಾಡಲಿಕ್ಕೇನೆ ಪ್ರಯತ್ನ ಪಡೋಣ. ಮುಂದಿನ ಸರ್ತಿ ಮಾತ್ರ ಅನಿವಾರ್ಯವಾದ್ದರಿಂದ 7 ಆಗುತ್ತೆ. ಅನಂತರದ ಪ್ರವಚನಗಳನ್ನ ಆದಷ್ಟು 10 ಮಾಡಿಬಿಟ್ರೆ ಹೆಚ್ಚೆಳೋದಕ್ಕೂ ಬರ್ತದೆ, ಸೊ ಬೇಗ ಮುಗಿಸೋದಕ್ಕೂ ಬರ್ತದೆ ಎಂಬ ದೃಷ್ಟಿಯಿಂದ ಹೇಳ್ತಾ ಅದಕ್ಕೆ ಎಲ್ಲರೂ ತಾವು ಬರಬೇಕು ಅಂತ ಹೇಳ್ತಾ ಇದೊಂದು ವಿಶೇಷವಾದ ಕಾರ್ಯಕ್ರಮ. ಇವತ್ತಿನ ದಿವಸ ಗುರುರಾಜರು ಹೇಳಿದ ಹಾಗೆ ಅವರ ಸಹೋದರಿಯಾದ ಶ್ರೀಮತಿ ತಾರಾಬಾಯಿ ಅವರು ಈ ಫಲವಿತರಣೆಯ ಒಂದು ವಿಶೇಷವಾದ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಸ್ವೀಕಾರ ಮಾಡೇ ಹೋಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಗುರುರಾಜರಾಯರ ಇವರೆಲ್ಲ ಕಾರ್ಯಕ್ರಮಕ್ಕೆ ಶ್ರೀ ರಾಘವೇಂದ್ರ ದರ್ಶನ ಕೇಂದ್ರದವರು ಕೂಡ ಸೇರಿಬಿಟ್ಟು ನಾವು ಪ್ರಾಯೋಜಕರಾಗಿ ಬರ್ತೇವೆ ಅಂತ ಹೇಳಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ ತುಂಬಾ ದಿವಸ ತಡ ಆಯಿತು, ಲೈಟ್ ಮೊದಲಾದ ಕಾರಣ ನಿಮಗೆ ತೊಂದರೆ ಆಯಿತು, ಆದರೆ ಯಾರೂ ಅದರ ಬಗ್ಗೆ ಗಮನ ಕೊಡದೇನೆ ಅತ್ಯಂತ ಶ್ರದ್ಧೆಯಿಂದ ಮಹಾಭಾರತೆಯನ್ನು ಕೇಳಿದ್ದೀರಿ. ನೀವೆಲ್ಲ ಹರಿವಾಯುಗಳ ಅನುಗ್ರಹವನ್ನು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಪ್ರವಚನ ಮಾಲಿಕೆಯನ್ನ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.